हरिः ओम् श्रीगुरुभ्यो नमः। अभ्रमम् भङ्गरहितम् अजडम् विमलम् सदा आनन्दतीर्थमतुलम् भजे तापत्रयापहम् नित्या सिद्धान्तदुध्वान्त विध्वंसनचक्षणः जयतीर्थाख्यतनिर्भासताम् नवहृदम्बरे अत्तिकल्पितकल्पोऽयम् व्यासतीर्थगुरुर्भूयात् अस्मदिष्टात सिद्धये ततो विद्या गुणौघाकरानहम् वायुरागपूर्वम् एकीपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्द्रीवरेन्दवे श्रीराघवेन्द्रगुरवे नमोऽत्यन्तदयाळवे आपादमौलिपर्यन्तं गुरूणामाख्यं स्मरेत् तेन विघ्नाः प्रणश्यन्ति सिद्ध्यञ्च मनोरथाः। हरिः ओम् श्रीगुरुभ्यो नमः। ನಾವು ಜೀವನ ಕರ್ತೃತ್ವದ ವಿಚಾರವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಪೂರ್ವಂ ಭಾವವಾಗಿ ನಾವು ನೋಡಿದಂತಹ ಒಂದು ಇತರ ವ್ಯಪದೇಶಾಧಿಕರಣ, ಅಲ್ಲಿಂದ ನಮಗೆ ಒಂದು ಸಂಶಯ ಶುರುವಾಗುತ್ತೆ. ಇತರ ವ್ಯಪದೇಶಾಧಿಕರಣದಲ್ಲಿ ಈಶ್ವರ ಏವ ಕರ್ತ, ಪರಮಾತ್ಮ ಒಬ್ಬನೇ ಕರ್ತ ಅಂತ ಹೇಳಿದ ಮೇಲೆ ಜೀವನಿಗೆ ಕರ್ತೃತ್ವ ಇದಾ ಇಲ್ಲವಾ ಅನ್ನುವ ಸಂದೇಹ ಬಂದರೆ ಅದಕ್ಕೆ ಸಮಾಧಾನವಾಗಿ ಈ ಕರ್ತೃತ್ವಾಧಿಕರಣ ಹೊರಟಿದೆ. ಈ ಕರ್ತೃತ್ವಾಧಿಕರಣದಲ್ಲಿ ನಾವು 9 ಸೂತ್ರಗಳನ್ನು ನೋಡಿದ್ದೀವಿ. ಒಟ್ಟಿಗೆ ಇದರಲ್ಲಿ 10 ಸೂತ್ರಗಳಿವೆ, ಅದರಲ್ಲಿ 9 ಸೂತ್ರಗಳಾಯಿತು. ಇದನ್ನು ಜಸ್ಟ್ ಒಂದು ಬ್ರೀಫ್ ಆಗಿ ಏನು ನೋಡಿದೀವಿ, ಹೇಗೆ ನೋಡಿದ್ದೀವಿ ಅಂತ ನೋಡಿಬಿಟ್ಟು ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಮೊದಲು ಜೀವನಿಗೆ ಕರ್ತೃತ್ವ ಇದಾ ಇಲ್ಲವಾ ಅಂತ ಪ್ರಶ್ನೆ ಬಂದರೆ ಶಾಸ್ತ್ರಗಳನ್ನು ನೋಡಿದಾಗ ಶಾಸ್ತ್ರಗಳಲ್ಲಿ ವಿಧಿ ನಿಷೇಧಗಳು ಎಲ್ಲ ಇದೆ. ಅದಕ್ಕೆ ಆ ಶಾಸ್ತ್ರಗಳಲ್ಲಿ ವಿಧಿ ನಿಷೇಧಗಳು ಇದೆ ಅಂತ ಹೇಳಿದರೆ ಜೀವನಿಗೆ ಕರ್ತೃತ್ವ ಇರಬೇಕು. ಇಲ್ಲದ್ರೆ ಯಾರಿಗೆ ಹೊರಟಿದೆ ವಿಧಿ ನಿಷೇಧಗಳು? ಅವು ಜಡ ಪದಾರ್ಥಕ್ಕಾಗಿ ಹೊರಟಿಲ್ಲ, ಪರಮಾತ್ಮನಿಗೂ ಇಲ್ಲ, ಸ್ವತಂತ್ರನಾದ ಪರಮಾತ್ಮನಿಗೂ ಇಲ್ಲ. ಮತ್ತೆ ಈ ವಿಧಿ ನಿಷೇಧಗಳಿಗೆ ಒಂದು ಅರ್ಥವತ್ವ ಸಾರ್ಥಕತ್ವ ಬರಬೇಕೆಂದರೆ ಜೀವನಿಗೆ ಕರ್ತೃತ್ವ ಇರಬೇಕು. ಅದಕ್ಕೆ ಜೀವೋಪಿ ಕರ್ತ ಅಂತ ಹೇಳಿ ನಾವು ಶುರು ಮಾಡಿದ್ದೀವಿ. ಅದಕ್ಕೆ ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್ ಓಂ ಅಂತ ಹೇಳಿದರೆ ಶಾಸ್ತ್ರಗಳಿಗೆ ಅರ್ಥವತ್ವ ಸಾರ್ಥಕತ್ವ ಬರಬೇಕಂದ್ರೆ ಜೀವನು ಕೂಡ ಕರ್ತನಾಗಿರಬೇಕು ಅಂತ ಹೇಳಿದರೆ ಈ ಕರ್ತೃತ್ವ ಅನ್ನುವುದು ಕಾಲ್ಪನಿಕ ಜಸ್ಟ್ ಇಮ್ಯಾಜಿನರಿ ಕರ್ತೃತ್ವ ಅಂದ್ರೆ ಏನೋ ಇದೆ ಇದೆ ಅಂತ ಇಮ್ಯಾಜಿನರಿ ಆಗಿರುವಂತಹ ಕರ್ತೃತ್ವ. ಇದು ನಿಜವಾದ ಸ್ಪಷ್ಟವಾಗಿ ನಮಗೆ ಗೋಚರವಾದಂತಹ ಎಲ್ಲ ಕಾಲದಲ್ಲಿ ಇರುವಂತಹ ಕರ್ತೃತ್ವನ ಅಂದ್ರೆ ಕೇವಲ ಈ ಸಂಸಾರದಲ್ಲಿ ಮಾತ್ರವೇ ಇರುವ ಕರ್ತೃತ್ವನ ಎಲ್ಲ ಕಾಲದಲ್ಲಿಯೂ ಮೋಕ್ಷದಲ್ಲಿ ಇರುತ್ತಾ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಎರಡನೇ ಸೂತ್ರ ಓಂ ವಿಹಾರೋಪದೇಶಾತ್ ಓಂ ಅನ್ನುವ ಸೂತ್ರದ ಮೂಲಕವಾಗಿ ಮೋಕ್ಷದಲ್ಲಿ ಸಹಿತ ಜೀವನಿಗೆ ಕರ್ತೃತ್ವ ಇದೆ ಅಂದ್ರೆ ಎಲ್ಲ ಕಾಲದಲ್ಲಿಯೂ ಜೀವನಿಗೆ ಒಂದು ಕರ್ತೃತ್ವ ಇದೆ ಅನ್ನೋದು ತಿಳಿಸುವಂತಹ ಒಂದು ವಿಷಯ ಬರುತ್ತೆ. ಅದಾದ ಮೇಲೆ ಇದು ನಮಗೆ ಜೀವನದಲ್ಲಿ ಪ್ರತ್ಯಕ್ಷದಲ್ಲಿಯೂ ಕಾಣಿಸಿಕೊಳ್ಳುತ್ತಾ ಅಂತ ಹೇಳಿದ್ರೆ ನೆಕ್ಸ್ಟ್ ಸೂತ್ರ ಓಂ ಉಪಾದಾನಾತ್ ಓಂ ಅನ್ನೋದು ಉಪ ಆದಾನಾತ್ ನಾವು ಉಪಕರಣಗಳನ್ನು ಜೀವ ಉಪಯೋಗಿಸ್ತಾನೆ ಅಂದ್ರೆ ಶ್ರವಣ ಮನನ ಧ್ಯಾನ ನಿಧಿಧ್ಯಾಸನ ಇತ್ಯಾದಿಗಳನ್ನು ಯಜ್ಞಯಾಗಾದಿಗಳನ್ನು ಈ ವಿಧವಾದ ಅನೇಕ ವಿಧಾನಗಳನ್ನು ಉಪ ಆದಾನಾತ್ ತಾನು ಉಪಕರಣಗಳನ್ನು ತಂದು ಉಪಯೋಗಿಸ್ತಾನೆ ಆ ಕಾರಣದಿಂದ ಜೀವನಿಗೆ ಕರ್ತೃತ್ವ ಇದೆ ಅನ್ನೋದು ಪ್ರತ್ಯಕ್ಷದಿಂದಲೂ ಸಿದ್ಧವಾಗುತ್ತೆ ಅಂತ ಹೇಳಿ. ಅಷ್ಟೇ ಅಲ್ಲದೆ ಅದು ಶಾಸ್ತ್ರದಲ್ಲಿ ಅಂದ್ರೆ ಓಂ ವ್ಯಪದೇಶಾಚ ಕ್ರಿಯಾಯಾಂ ನ ಚೇನ್ ನಿರ್ದೇಶ ವಿಪರ್ಯಯ ಓಂ ಅಂತ ಹೇಳುವುದರ ಮೂಲಕವಾಗಿ ನಮಗೆ ಆಗಮ ವಾಕ್ಯಗಳಿಂದಲೂ ಕೂಡ ಸಿದ್ಧವಾಗುತ್ತೆ ಆತ್ಮಾನಂ ಲೋಕ ಉಪಾಸಿತ ಅನ್ನೋದನ್ನು ನಾವು ತಗೊಂಡು ಅದರ ಮೂಲಕವಾಗಿ ಜೀವನಿಗೆ ಅಲ್ಲಿ ಜೀವಕರ್ತ ಅನ್ನೋದೊಂದು ಯಾವುದೋ ಒಂದು ಕ್ರಿಯೆ, ಪ್ರಪಂಚದಲ್ಲಿ ಅನೇಕ ಕ್ರಿಯೆಗಳು ನಡೀತಾ ಇದೆ, ಆ ಕ್ರಿಯೆಗಳೆಲ್ಲ ನಡೆದಾಗ ಆ ಕ್ರಿಯೆಗಳಿಗೆ ಒಂದು ಕರ್ತ ಇರಬೇಕು. ದಟ್ ಮೀನ್ಸ್ ಒಂದು ಸೆಂಟೆನ್ಸ್ ತಗೊಂಡ್ರೆ ಸಂಬಡಿ ಡಿಡ್ ಸಮಥಿಂಗ್ ಅಂತ ಹೇಳಿದ್ರೆ ಅದಕ್ಕೆ ಕ್ರಿಯೆ ಕರ್ತ ಇರಬೇಕು. ಇಲ್ಲಿ ಎಲ್ಲ ಕ್ರಿಯೆಗಳಿಗೆ ಕರ್ತ ಒಬ್ಬರು ಇರಬೇಕು, ಆ ಕರ್ತ ಯಾರು ಅಂತ ಹೇಳಿದ್ರೆ ಜೀವನು ಕರ್ತ ಅಂತ ಹೇಳಿ ನಮಗೆ ಅಂದ್ರೆ ಅಲ್ಲಿ ಆತ್ಮಾನಂ ಲೋಕೋಪಾಸಿತ ಅಂತ ಅನ್ನುವ ವಾಕ್ಯ ತಗೊಂಡಾಗ ಪರಮಾತ್ಮನನ್ನು ಆಶ್ರಯನೆಂದು ಉಪಾಸನೆ ಮಾಡಬೇಕು ಅಂತ ಹೇಳಿದಾಗ ಜೀವ ಅಂತ ತಕೋಬೇಕು, ಯಾಕಂದ್ರೆ ಪರಮಾತ್ಮನನ್ನು ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಆಬ್ಜೆಕ್ಟ್ ಈ ಪರಮಾತ್ಮ ಆದ ಕಾರಣದಿಂದ ಸಬ್ಜೆಕ್ಟ್ ಜೀವ ಆಗಿರಬೇಕು, ಅದಕ್ಕೆ ಜೀವಕರ್ತ ಅಲ್ಲಿ ಸಬ್ಜೆಕ್ಟ್ ಇಸ್ ಜೀವ ಅಂತ ಹೇಳಿ ಇಲ್ಲ ಅಂತ ಹೇಳಿದ್ರೆ ಅದು ವ್ಯಪದೇಶ ಮಾಡಿದ್ರೆ ಸಬ್ಜೆಕ್ಟ್ ಇಂದ ಆಬ್ಜೆಕ್ಟ್ ನಾವು ರಿವರ್ಸ್ ಮಾಡಿದ್ರೆ ಪರಮಾತ್ಮ ಮಾಡ್ಬೇಕಂತ ಹೇಳಬೇಕಾಗಿತ್ತು, ಅದೇ ಪರಮಾತ್ಮನನ್ನು ಉಪಾಸನೆ ಮಾಡಂತ ಹೇಳಿದ ಮೂಲಕವಾಗಿ ಜೀವಕರ್ತ ಅನ್ನೋದು ಸಬ್ಜೆಕ್ಟ್ ಆಬ್ಜೆಕ್ಟ್ ಮೂಲಕವಾಗಿ ನಾವು ಅದನ್ನು ಹೇಳಿದ್ದೀವಿ. ಅದಾದ ಮೇಲೆ ಉಪಲಬ್ಧಿವದ್ ಅನಿಯಮ ಓಂ ಅಂತ ಹೇಳಿ ಅದು ಹೇಳುವ ಮೂಲಕವಾಗಿ ಮೆಲ್ಲಕ್ಕೆ ಈ ಸ್ವಾತಂತ್ರ್ಯ ಅಸ್ವಾತಂತ್ರ್ಯದ ಭಾವವನ್ನು ಥಾಟ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಅಂತ ಹೇಳಿದ್ದಾರೆ. ಉಪಲಬ್ಧಿವತ್ ಅನಿಯಮ ಅಂತೇಳಿ ಅಂದ್ರೆ ಈ ಉಪಲಬ್ಧವಾದ ನಮಗೆ ನಮಗೆ ಸಿಗುವ ಪ್ರತಿಯೊಂದು ವೆನ್ ಎವರ್ ವಿ ಆಪ್ಟೇನ್ ಸಮಥಿಂಗ್ ವಿ ಅಚೀವ್ ಸಮಥಿಂಗ್ ಅದರಲ್ಲಿ ನಮ್ಮ ಸ್ವಾತಂತ್ರ್ಯ ಇಲ್ಲ. ಆ ನಿಯಮ ಇಲ್ಲ ನಮಗೆ. ಆ ನಿಯಮ ಇರೋದು ಪರಮಾತ್ಮ ಎಲ್ಲವನ್ನು ನಿರ್ದೇಶ ಮಾಡೋನು. ಡಿಸೈಡ್ ಡಿಸಿಷನ್ ಪವರ್ ಪರಮಾತ್ಮನಿಗೆ ಇದೆ, ನಮಗೆ ಡಿಸಿಷನ್ ಪವರ್ ಇಲ್ಲ. ಅದಕ್ಕೆ ಉಪಲಬ್ಧಿವತ್ ಅನಿಯಮ ಅಂತೇಳಿ, ಉಪಲಬ್ಧಿವನ್ನು ಹೊಂದುವುದರಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದು ತಗೊಂಡು ಯಾಕೆ ಇಲ್ಲ ಅಂತ ಹೇಳಿದೆ. ನೆಕ್ಸ್ಟ್ ಸೂತ್ರ, ಓಂ ಶಕ್ತಿ ವಿಪರ್ಯಾತ್, ನಾವು ಅತ್ಯಂತ ಅಲ್ಪಶಕ್ತಿ ಉಳ್ಳವರು ಜೀವರಾಶಿಗಳೆಲ್ಲ, ಪರಮಾತ್ಮ ಅತ್ಯಂತ ಶಕ್ತಿ ಉಳ್ಳವನು ಅಂತ ಹೇಳಿದಂತಾಗುತ್ತೆ. ಆ ಕಾರಣದಿಂದ ಸ್ವಾತಂತ್ರ್ಯ ಅಸ್ವಾತಂತ್ರ್ಯಗಳ ಪ್ರಸಕ್ತಿ ಬರುತ್ತೆ. ಅಸ್ವಾತಂತ್ರ್ಯ ಇದೆ ಅಂತ ಹೇಗೆ ಹೇಳ್ತೀರಾ ಅಂತ ಹೇಳಿದೆ. ಸಮಾಧಿ ಅಭಾವಾಚ್ಯ ಅಂತ ಹೇಳಿ, ಸಮ್ಯಕ್ ಆದಿ, ಸಮಾಧಿ ಅಂದ್ರೆ ಸಮಾಧಾನ, ಸಮ್ ಆಧಾನ ಅಂದ್ರೆ ಎಲ್ಲದರಲ್ಲಿ ಕೂಡ ಚೆನ್ನಾಗಿ ತಾನು ಧಾರಣ ಮಾಡುವುದರಲ್ಲಿ ಜೀವನಿಗೆ ಅಭಾವ, ಆ ಶಕ್ತಿ ಇಲ್ಲ. ಆ ಕಾರಣದಿಂದ ಅಂದ್ರೆ ಪ್ರತಿಯೊಂದರಲ್ಲಿ ಕೂಡ ಜೀವನ ಅಸ್ವಾತಂತ್ರ್ಯ ನಮ್ಗೆ ಕಾಣಿಸ್ಕೊಡ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಉದಾಹರಣೆ ಏನಿದೆ ಅಂತ ಹೇಳಿದ್ರೆ, ಓಂ ಯಥಾಚ ತಕ್ಷ ಉಭಯಥಾ ಓಂ ಅಂತ ಹೇಳಿ. ತಕ್ಷ ಅಂತ ಹೇಳಿದ್ರೆ ಒಂದು ಬಿಲ್ಡರ್, ಕಾರ್ಪೆಂಟರ್ ಇದ್ದಾಗ, ಆ ಕಾರ್ಪೆಂಟರ್ ಅನ್ನು ಒಬ್ಬನು ಓನರ್ ನಿಯಮನ ಮಾಡಿದಾಗ ಆ ಓನರ್ಗೆ ತಕ್ಕಂತೆ ಆ ಕಾರ್ಪೆಂಟರ್ ಮಾಡ್ತಾನೆ. ಸೊ ಕಾರ್ಪೆಂಟರ್ಗೆ ವೇತನಾದಿಗಳು, ಒಂದು ಸಂಬಳ, ಒಂದು ಸ್ಯಾಲ್ರಿ ಕೊಡೋದು, ಇದೆಲ್ಲ ಮಾಡ್ತಾನೆ ಓನರ್. ಸೊ ಬಟ್ ಅವನು ಎಲ್ಲವೂ ಕೂಡ ಆ ಓನರ್ ಹೇಳಿದಂತೆ ಮಾಡ್ತಾನೆ ಅವನು. ಆ ಕಾರಣದಿಂದ ಅಸ್ವತಂತ್ರನಾಗಿದ್ದಾನೆ ಅವನು ಅಂತ ಹೇಳಿ. ಆದ್ರೆ ಇದು ಲಿಮಿಟೆಡ್ ಎಕ್ಸಾಂಪಲ್. ನಮಗೆ ನಿಜವಾಗಿ ಜೀವನದಲ್ಲಿ ನೋಡಿದರೆ ಪರಮಾತ್ಮ ಈ ಅವನು ಸ್ವಾತಂತ್ರ್ಯ ಪೂರ್ಣವಾಗಿದ್ದು, ಅಂದ್ರೆ ಇಲ್ಲಿ ಅಟ್ಲೀಸ್ಟ್ ಈ ಕೇಸ್ ನಲ್ಲಿ ಓನರ್ ಅಂಡ್ ಕಾರ್ಪೆಂಟರ್ ಕೇಸ್ ನಲ್ಲಿ ಓನರ್ ಇಸ್ ನಾಟ್ ಅಂತರ್ಯಾಮಿ ಫಾರ್ ಕಾರ್ಪೆಂಟರ್, ಜಸ್ಟ್ ಆರ್ಡರ್ಸ್ ಕೊಡ್ತಾನೆ ಮಾಡ್ತಾನೆ ಅಷ್ಟೇ. ಸ್ವಾತಂತ್ರ್ಯ ಅಸ್ವಾತಂತ್ರ್ಯಗಳು ಸ್ವಲ್ಪ ಸ್ವಲ್ಪ ಕಾಣಿಸಿಕೊಡತ್ತೆ ಹೊರತು ಸ್ಪಷ್ಟವಾಗಿ ನಮಗೆ ಪೂರ್ಣವಾಗಿ ಗೋಚರವಾಗುವುದಿಲ್ಲ. ಜೀವಾತ್ಮ ಪರಮಾತ್ಮ ವಿಷಯದಲ್ಲಿ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಅನ್ನೋ ಭಾವನೆ ನಮಗೆ ಪೂರ್ಣವಾಗಿ ತಗೋಬೇಕಾಗಿರುತ್ತೆ. ದಿಸ್ ಇಸ್ ಓನ್ಲಿ ಅನ್ ಇಂಡಿಕೇಟಿವ್ ಎಕ್ಸಾಂಪಲ್ ಅಂತೀವಲ್ಲ, ಆ ವಿಧವಾದದ್ದು. ಅದಾದ ಮೇಲೆ ಅಂತಹ ಒಂದು ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಅಷ್ಟು ಪೂರ್ಣವಾಗಿ ಅಂದ್ರೆ ಒನ್ ಇಸ್ ಕಂಪ್ಲೀಟ್ಲಿ ಸ್ವಾತಂತ್ರ್ಯ ಪರಮಾತ್ಮ, ಜೀವ ಕಂಪ್ಲೀಟ್ಲಿ ಅಸ್ವಾತಂತ್ರ್ಯ, ಇದು ಹೇಗೆ ಹೇಳ್ತೀರಾ ಅಂತ ಹೇಳಿದ್ರೆ, ಓಂ ಪರಾತ್ತು ತತ್ ಶ್ರುತೇಹೇ ಓಂ ಅಂತೇಳಿ. ಎಲ್ಲ ಶ್ರುತಿಗಳ ಮೂಲಕವಾಗಿ ಕೂಡ ಪರಮಾತ್ಮ ಸರ್ವೋತ್ತಮನಾದ ಪರಮಾತ್ಮನಿಗೆ ಅಂತಹ ಶಕ್ತಿ ಇದೆ, ಮಿಕ್ಕವರಿಗಿಲ್ಲ ಆ ಶಕ್ತಿ ಅಂತ ಹೇಳಿ ಅಷ್ಟುವರೆಗೂ ನಾವು ನೋಡಿದ್ದೀವಿ ಲಾಸ್ಟ್ ಕ್ಲಾಸ್ ನಲ್ಲಿ. ಸೊ ಓಂ ಪರಾತ್ತು ತತ್ ಶ್ರುತೇಹೇ ಓಂ ಅಂತ ಹೇಳಿದಾಗ ಅಲ್ಲಿ ನಮಗೆ ಆ ಬರುವಂತಹ ಕರ್ತೃತ್ವ ಕರ್ಣತ್ವ ಸ್ವಭಾವ ಚೇತನಾಧೃತಿ ಯತ್ ಪ್ರಸಾದಾದಿ ಇಮೇ ಸಂತಿ ನ ಸಂತಿ ಯದುಪೇಕ್ಷೆಯ ಅಂತೇಳಿ, ಅವೆಲ್ಲ ಪರಮಾತ್ಮ ಭಾವನೆ ಮಾಡಿದರೆ ಅವನ ಅನುಗ್ರಹದಿಂದ ಆಗತ್ತೆ, ಅವನ ಅನುಗ್ರಹ ಇಲ್ಲದೆ ಯಾವುದು ನಡೆಯೋದಿಲ್ಲ. ಆ ಕಾರಣದಿಂದ ಜೀವ ಪೂರ್ತಿ ಅಸ್ವತಂತ್ರ, ಪರಮಾತ್ಮ ಪೂರ್ಣ ಸ್ವತಂತ್ರ ಅಂತ ಹೇಳಿದರೆ ನಮಗೆ ಈಗ ಒಂದು ಪ್ರಶ್ನೆ ಬರುತ್ತೆ. ನಾವು ಹೊರಟಿದ್ದೀವಿ ಅಂತ ಹೊರಟಿದ್ದೀವಿ, ಶಾಸ್ತ್ರಗಳಿಗೆ ಸಾರ್ಥಕತ್ವ, ವಿಧಿ ನಿಷೇಧ ವಾಕ್ಯಗಳಿಗೆ ಪರ್ಪಸ್ ಇರಬೇಕಂತ ಹೇಳಿದ್ರೆ, ಮೀನಿಂಗ್ಫುಲ್ನೆಸ್ ಇರಬೇಕಂತ ಹೇಳಿದ್ರೆ, ಜೀವನಿಗೆ ಕರ್ತೃತ್ವ ಬೇಕು ಅಂತ ಹೊರಟಿದ್ದೀವಿ. ಜೀವನಿಗೆ ಕರ್ತೃತ್ವ ಬೇಕು ಅಂತ ಹೊರಟ್ರೆ ಕರ್ತೃತ್ವ ಇದೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ರೆ, ಇಫ್ ದೇರ್ ಇಸ್ ನೋ ಇಂಡಿಪೆಂಡೆನ್ಸ್, ಆವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಇಫ್ ದೇರ್ ಇಸ್ ನೋ ಇಂಡಿಪೆಂಡೆನ್ಸ್ ಆವಾಗಲೂ ವ್ಯರ್ಥವಾಯ್ತಲ್ಲವಾ. ಶಾಸ್ತ್ರಗಳಲ್ಲಿ ಸಂಬಳಿ ಸೇಸ್ ಡೂ ದಿಸ್ ಡೋಂಟ್ ಡೂ ದಿಸ್ ಅಂತ ಹೇಳಿದ್ರೆ, ಅದು ಡೂ ಅಂಡ್ ಡೋಂಟ್ ಡೂ ಅಂತ ಹೇಳುವುದಕ್ಕೆ ಅವನಿಗೆ ಇಂಡಿಪೆಂಡೆನ್ಸ್ ಕೊಡದೆ, ಯು ಡೋಂಟ್ ಹ್ಯಾವ್ ಫ್ರೀಡಮ್ ಬಟ್ ಡೂ ದಿಸ್ ಡೋಂಟ್ ಡೂ ದಿಸ್ ಅಂತ ಹೇಳಿದ್ರೆ, ಇದೇನ್ ದಿಸ್ ಸ್ವಾತಂತ್ರ್ಯ ಇಲ್ಲದೆ ಇರುವಾಗ ಅದು ವ್ಯರ್ಥವಾಗುತ್ತಲ್ಲವಾ ಅಂತೇಳಿ. ಅಂದ್ರೆ ನಮಗೆ ಇದು ರಿವರ್ಸ್ ನಲ್ಲಿ, ಸೊ ಈ ಶಾಸ್ತ್ರಗಳಿಗೆ ಶಾಸ್ತ್ರಾರ್ಥ ಬೇಕಾದ ಕಾರಣದಿಂದ ಕರ್ತೃತ್ವ ಇದೆ ಅಂತ ಹೇಳಿದರೆ, ಆ ಕರ್ತೃತ್ವವನ್ನು ಕೊಟ್ಟು ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದರೆ, ಸ್ವಾತಂತ್ರ್ಯ ಇಲ್ಲವಾದ ಕಾರಣದಿಂದ ಆ ಶಾಸ್ತ್ರಗಳಿಗೆ ವ್ಯರ್ಥ ಬಂತಲ್ಲವಾ, ಅಂದ್ರೆ ಇಟ್ ಇಸ್ ವೇಸ್ಟ್, ಇಟ್ ಇಸ್ ಯೂಸ್ಲೆಸ್ ಅನ್ನೋ ಒಂದು ಸಂದೇಹ ಬಂದರೆ, ಆ ಸಂದೇಹಕ್ಕೆ ಸಮಾಧಾನವಾಗಿ ಈ ಕೊನೆಯ ಸೂತ್ರ ಹೊರಟಿದೆ. ಇದು ಓಂ ಕೃತ ಪ್ರಯತ್ನ ಅಪೇಕ್ಷಸ್ತು ವಿಹಿತ ಪ್ರತಿಷೇಧ ಅವ್ಯಯತ್ಯಾದಿಭ್ಯ ಓಂ. ವೈಯತ್ಯ ಅಂದ್ರೆ ವೇಸ್ಟ್, ವ್ಯರ್ಥ ಅನ್ನುವ ಶಬ್ದದಿಂದ ಬಂದಿದ್ದು ವೈಯತ್ಯ, ವ್ಯರ್ಥದ ಭಾವನೆ ವೈಯತ್ಯ. ಸೊ ದ ತದ್ಧಿತ ರೂಪ ಅಂತ ಹೇಳ್ತೀವಿ. ತದ್ಧಿತ ರೂಪ ಅಂದ್ರೆ ಫಾರ್ಮೇಷನ್ ಆಫ್ ನೌನ್ ಯೂಸಿಂಗ್ ಎ ವರ್ಬಲ್ ಯೂನಿಟ್. ಇಲ್ಲಿ ವ್ಯರ್ಥ ಅನ್ನುವ ಶಬ್ದದಿಂದ ಬಂದಿದ್ದು ವೈಯತ್ಯ. ವೈಯತ್ಯ ಅಂದ್ರೆ ವೇಸ್ಟ್, ಅದು ಆ ವೈಯತ್ಯ ಇಲ್ಲ ಅಂತ ಹೇಳುವುದಕ್ಕೆ ಅವೈಯತ್ಯ ಅಂದ್ರೆ ಇಟ್ ಇಸ್ ನಾಟ್ ಎ ವೇಸ್ಟ್. ಯಾವುದು ನಾಟ್ ಎ ವೇಸ್ಟ್? ವಿಹಿತ ಅಂದ್ರೆ ವಿಧಿವಾಕ್ಯಗಳು, ದ ಡೂಸ್. ಪ್ರತಿಷೇಧ ಅಂದ್ರೆ ಡೋಂಟ್ಸ್. ಈ ವಿಹಿತ ಪ್ರತಿಷೇಧಗಳ ಅವೈಯತ್ಯಾದಿಭ್ಯ ಅಂದ್ರೆ ಅದು ವ್ಯರ್ಥವಾಗದೆ ಇರುವುದಕ್ಕಾಗಿಯೇ ಈ ಪರಮಾತ್ಮ ಕೃತ ಪ್ರಯತ್ನ ಅಪೇಕ್ಷ ಅಥವಾ ಟು ಅಂದ್ರೆ ಏವ ಅಂತೇಳಿ, ಕೃತ ಪ್ರಯತ್ನ ಅಪೇಕ್ಷ. ಈಗ ನಮ್ಗೆ ಜೀವನದಲ್ಲಿ ಯಾವ್ದಾವುದೋ ನಡೆಯುತ್ತಾ ಇರುತ್ತೆ, ಅನೇಕ ವಿಷಯಗಳು ನಡೆಯುತ್ತೆ, ಇದಕ್ಕೆ ಇದು ಫಲ ಅಂತ ಸಿಗತ್ತೆ, ಯಾವುದೋ ಮಾಡ್ತೀವಿ ಎಲ್ಲ ಆಗತ್ತೆ. ಆದರೆ ನಮಗೆ ಯಾವಾಗಲೂ ಒಂದು ಸಂದೇಹ, ಯಾಕೆ ಇದು ಹೀಗೆ ನಡೀತು ಅಂತ ಹೇಳಿದ್ರೆ, ಇದು ಹೀಗೆ ನಡೆಯುವುದಕ್ಕೆ ಕಾರಣ ಇದಕ್ಕೆ ಮುಂಚೆ ಮಾಡಿದ ಒಂದು ಕರ್ಮದ ಮೂಲಕವಾಗಿ ಹೀಗಾಯಿತು. ಮತ್ತೆ ಆ ಕರ್ಮ ಮಾಡುವುದಕ್ಕೆ ಏನು ಕಾರಣ? ಅದಕ್ಕೆ ಇನ್ನೊಂದು ಕರ್ಮ ಕಾರಣ ಆಯಿತು. ಕಾರ್ಯ ಕಾರಣ ಭಾವ, ದಟ್ ಮೀನ್ಸ್ ಕಾಸ್ ಅಂಡ್ ಎಫೆಕ್ಟ್. ಸೊ ವಿ ಸೀ ದ ಎಫೆಕ್ಟ್ ಆಫ್ ಎವ್ರಿ ಆಕ್ಷನ್, ದೇರ್ ಇಸ್ ಎ ಕಾಸ್ ಫಾರ್ ದಟ್. ಅದು ಎಫೆಕ್ಟ್ ಅಂತ ತಗೊಂಡ್ರೆ ಅದಕ್ಕೆ ಒಂದು ಕಾಸು, ಅದು ಎಫೆಕ್ಟ್ ಅಂತ ತಗೊಂಡ್ರೆ ಅದಕ್ಕೊಂದು ಚೈನ್ ಪ್ರಾಸೆಸ್. ಸೊ ಈ ವಿಧವಾಗಿ ನಾವು ಒಂದಕ್ಕೆ ಒಂದು ಲಂಕೆ ಹಾಕೊಡ್ತಾ ಹೋದ್ರೆ ಪ್ರತಿ ಒಂದು ಕಾರ್ಯಕ್ಕೂ ಒಂದು ಮೂಲಭೂತವಾದ ಒಂದು ಕಾರಣ ಇರುತ್ತೆ. ಈ ವಿಧವಾಗಿ ಹೋಗ್ತಾ ಇದ್ರೆ ನಮಗೆ ನಡೆಯುವ ಪ್ರತಿ ಒಂದು ಇನ್ಸಿಡೆಂಟ್ಗೆ ಮೂಲಭೂತವಾದ ಒಂದು ಇನ್ಸಿಡೆಂಟ್ ಇದ್ದೇ ಇರಬೇಕು. ಸೊ ವಿ ಕ್ಯಾನ್ ಗೋ ಟು ದ ರೂಟ್ ಆಫ್ ಇಟ್, ಎಲ್ಲಿವರೆಗೂ ಹೋಗ್ತೀವಿ ಆ ವಿಧವಾಗಿ. ಸೊ ವೈ ಇಟ್ ಹ್ಯಾಪನ್ ಅಂದ್ರೆ ಕೊನೆಗೆ ಹೋಗಿದ್ರೆ ನಮಗೆ ಇದು ಯಾಕೆ ನಡೀತು ಅಂದ್ರೆ ನಮ್ಮ ಜೀವ ಸ್ವಭಾವಕ್ಕೆ ತಕ್ಕಂತೆ ನಡೀತು ಅಂತ ಹೇಳ್ತೀವಿ. ಅಂದ್ರೆ ಈ ಕರ್ಮ ನಮಗೆ ಬರುವ ಪ್ರತಿ ಒಂದು ವಿಷಯದಲ್ಲಿ ಕೂಡ ಜೀವದ ಸ್ವಭಾವ ತಕ್ಕಂತೆ ಆ ಕರ್ಮ ಮಾಡ್ತಾನೆ ಜೀವ, ಆ ಕರ್ಮಕ್ಕೆ ತಕ್ಕಂತೆ ಫಲ ಸಿಗುತ್ತೆ. ಹಾಗಾದ್ರೆ ನಾವು ಒಳ್ಳೆಯವರ ಕೆಟ್ಟವರ, ನಮ್ಮ ಗತಿ ಎಂತಾದ್ದು, ನಮ್ಮ ಮಾರ್ಗ ಎಂತಾದ್ದು, ನಮ್ಮ ನಾವು ಮುಕ್ತಿ ಯೋಗ್ಯ ಜೀವಿಗಳು ಇಲ್ಲ ನಾವು ಮುಕ್ತಿ ಅಯೋಗ್ಯ ಜೀವಿಗಳು, ನಾವು ನಿತ್ಯ ಸಂಸಾರಿಗಳು, ಎಂತಹ ಜೀವಿರಾಶಿಗಳು ಅನ್ನುವ ಪ್ರಶ್ನೆ ಸಂಶಯ ಎಲ್ಲರಿಗೂ ಬಂದೇ ಬರುತ್ತೆ. ಇದು ಬಂದರೆ ಅದಕ್ಕೆ ಸಮಾಧಾನ ಹೇಗೆ ಅಂತ ಹೇಳಿದ್ರೆ ನಮಗೆ ಇದಕ್ಕೆ ತ್ರೀ ಎಲಿಮೆಂಟ್ಸ್ ವಿ ಕ್ಯಾನ್ ಯೂಸ್ ಇಟ್. ಏನು ಆ ಮೂರು ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಜೀವನ ಸ್ವಭಾವ, ಜೀವದ ಕರ್ಮ, ಜೀವದ ಪ್ರಯತ್ನ. ಸ್ವಭಾವಕ್ಕೆ ತಕ್ಕಂತೆ ಕ್ರಮ ಮಾಡ್ತಾನೆ, ಸ್ವಭಾವಕ್ಕೆ ತಕ್ಕಂತೆ ಪ್ರಯತ್ನ ಮಾಡ್ತಾನೆ, ಪ್ರಯತ್ನಕ್ಕೆ ತಕ್ಕಂತೆ ಕರ್ಮ ನಡೆಯುತ್ತೆ, ಕರ್ಮಕ್ಕೆ ತಕ್ಕಂತೆ ಫಲವು ಸಿಗುತ್ತೆ. ಈ ವಿಧವಾಗಿ ಇದು ಒಂದಕ್ಕೊಂದಕ್ಕೆಲ್ಲ ಲಿಂಕ್ ಇದೆ. ಆದ್ರೆ ನಮಗೆ ಜೀವಕ್ಕೆ ಪ್ರತಿಯೊಂದು ಜೀವಕ್ಕೂ ಕೂಡ ಅವನ ಸ್ವಭಾವ ಯಾವುದು ಅಂದ್ರೆ ನಮ್ಮ ಸ್ವಭಾವ ಪ್ರತಿಯೊಬ್ಬರಿಗೆ ಸ್ವಭಾವ ಅವ್ರ ಕಣಿ ಕಾಣಿಸುವಂತಹದ್ದಲ್ಲ, ಅಪರೋಕ್ಷ ಜ್ಞಾನ ಆದ ಮೇಲೆ ಕಾಣಿಸ್ತೇವೆ ಗೊತ್ತಾಗುತ್ತೆ. ಹೊತ್ತು ಅಪರೋಕ್ಷಾತ್ ಪೂರ್ವದಲ್ಲಿ ಯಾರಿಗೂ ಕೂಡ ಸ್ವಭಾವ ಎಂತಾದ್ದು ಅಂತ ಪ್ರಶ್ನೆ ಬಂದ್ರೆ ಗೊತ್ತಿಲ್ಲ ನಮ್ಮ ಸ್ವಭಾವ ಎಂತಾದ್ದು, ಮೂಲ ಸ್ವಭಾವ ಗೊತ್ತಿಲ್ಲ, ಏನೋ ಊಹೆ ಮಾಡ್ಬೋದು, ಗೆಸ್ ಮಾಡ್ಬೋದು ಹೊರತು ಇದಮಿತ್ತಮ್ ಅಂತ ಇಷ್ಟು ಇದೇ ಸ್ವಭಾವ ಅಂತ ಹೇಳಕ್ಕಾಗೋದಿಲ್ಲ. ಅದೇ ವಿಧವಾಗಿ ಆನೆ ಕರ್ಮ ಬೇಸಿದ್ದೆ ಹೇಳೋಣ ಅಂತ ಹೇಳಿದ್ರೆ ಕರ್ಮ ಎಂತಾದ್ದು ಅನಾದಿ ಕರ್ಮ, ಎಷ್ಟೋ ಕಾಲದಿಂದ ಅನಂತ ಕಾಲದಿಂದ ಕರ್ಮ ಮಾಡ್ತಾ ಇದ್ದೀವಿ. ನಮ್ಮ ಕರ್ಮ ಸ್ಟೋರ್ ನಲ್ಲಿ ಎಷ್ಟಿದೆ, ಅಕೌಂಟ್ ಎಷ್ಟಿದೆ, ಯಾವ ಕರ್ಮ ಇದೆ, ಗುಡ್ ಅಕೌಂಟ್ ಇದ, ಬ್ಯಾಡ್ ಅಕೌಂಟ್ ಇದ, ಏನಿದೆ, ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಅದೃಷ್ಟವೇ. ಸೊ ಈ ವಿಧವಾಗಿ ಸ್ವಭಾವ ಅದೃಷ್ಟವಾಗಿದೆ ಅಂದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ, ಕರ್ಮವೂ ಅದೃಷ್ಟವಾಗಿದೆ ಕಣ್ಣಿಗೆ ಕಾಣಿಸೋದಿಲ್ಲ, ಈ ಎರಡು ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ. ಸೊ ಹೌ ಕೆನ್ ವಿ ಗೆಟ್ ಎ ಗಾಜ್ ಎ ಫೀಲಿಂಗ್ ಫಾರ್ ದಿ ಸ್ವಭಾವ ಆರ್ ದಿ ಕರ್ಮ ಆಫ್ ಎ ಜೀವ ಅಂತ ಪ್ರಶ್ನೆ ಬಂದ್ರೆ ಸ್ವಭಾವಕ್ಕೆ ಜೀವಕ್ಕೆ ಆ ಕರ್ಮಕ್ಕೆ ತಕ್ಕಂತೆ ಪ್ರಯತ್ನವನ್ನು ಮಾಡ್ತಾನೆ ಪ್ರತಿಯೊಂದು ಜೀವ. ಅದಕ್ಕೆ ಈ ಪ್ರಯತ್ನ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸುವಂತಹದ್ದು. ಈ ಜೀವನದಲ್ಲಿ ಪ್ರತಿಯೊಬ್ಬರು ಒಂದು ಒಳ್ಳೆ ಜೀವ ಇದ್ರೆ ಒಳ್ಳೆ ಪ್ರಯತ್ನ ಮಾಡ್ತಾನೆ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಕೆಟ್ಟ ಜೀವ ಇದ್ರೆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದ್ರೆ ಪ್ರಯತ್ನ ಅನ್ನೋದು ಒಂದು ಇದೆ ಗುಡ್ ಇಂಡಿಕೇಟರ್ ಟು ಗಿವ್ ಎ ಫೀಲಿಂಗ್ ಅಬೌಟ್ ದಿ ಸ್ವಭಾವ ಅಂಡ್ ದಿ ಕರ್ಮ. ಸ್ವಭಾವ ಕರ್ಮಗಳ ರೂಪವೆಂತಾದ್ದು ಅಂತ ಒಂದು ಇಂಡಿಕೇಟರ್ ಇಂಡಿಕೇಶನ್ ಕೊಡ್ಲಕ್ಕೆ ಪ್ರಯತ್ನ ಅನ್ನೋದು ನಮಗೆ ಸಹಕಾರಿ ಆಗುತ್ತೆ. ಈ ಪ್ರಯತ್ನ ಅನ್ನುವ ಮೂಲಕವಾಗಿ ನಮಗೆ ಆ ಕೃತ ಪ್ರಯತ್ನ ಅಪೇಕ್ಷಾತು ವಿಹಿತ ಪ್ರತಿಷೇಧ ವೈಯಥ್ಯ ಅವೈಯಥ್ಯಾದಿ ಬಿಹಾವೋಂ ಅಂತ ಹೇಳುವ ಸೂತ್ರ ಏನಿದೆ ಅಂದ್ರೆ ಈ ಶಾಸ್ತ್ರಗಳೆಲ್ಲ ನೀವು ಅಪ್ರಯೋಜಕ ಅಂತ ತಿಳ್ಕೋಬೇಡಿ. ಇದು ಯಾವಾಗ ಅಪ್ರಯೋಜಕವಾಗುತ್ತೆ ಶಾಸ್ತ್ರಗಳು, ಈ ಶಾಸ್ತ್ರಗಳಲ್ಲಿ ಹೇಳಿದ ವಿನಿಷೇಧಗಳು ಯಾವಾಗ ವ್ಯರ್ಥವಾಗುತ್ತೆ ಅಂತ ಹೇಳಿದರೆ ನಮಗೆ ಸ್ವಾತಂತ್ರ್ಯ ಇಲ್ಲ, ಪರಮಾತ್ಮ ಒಬ್ಬನಿಗೆ ಸ್ವಾತಂತ್ರ್ಯ ಇದೆ, ಪ್ರತಿಯೊಂದು ಜೀವನು ಅಸ್ವಾತಂತ್ರನಾಗಿದ್ದಾನೆ, ಆ ಕಾರಣದಿಂದ ಪರಮಾತ್ಮನಿಗೆ ಏನು ಬೇಕೋ ಹೇಗೆ ಬೇಕಾದ್ರೂ ಮಾಡಬಲ್ಲ, ಅವನು ಹೇಗೆ ಬೇಕಾದ್ರೂ ಮಾಡ್ತಾನೆ, ಅದಕ್ಕೆ ಈ ಶಾಸ್ತ್ರಗಳ ಯಾವುದು ಬೇಕಾಗಿಲ್ಲ ಅಂತ ಹೇಳಿದೆ. ಆದರೆ ಪರಮಾತ್ಮ ಎಲ್ಲವೂ ಶಾಸ್ತ್ರ ಪ್ರಕಾರ ಮಾಡ್ತಾನೆ ಅಂತ ಹೇಳುವುದರ ಮೂಲಕವಾಗಿ ಶಾಸ್ತ್ರದ ವೈಯಕ್ತಿ ಇಲ್ಲ. ಉದಾಹರಣೆಗೆ ನಾವು ಜೀವನದಲ್ಲಿ ಕೂಡ ರೂಲ್ಸ್ ಯಾರನ್ನ ಮಾಡಿದ್ರೆ ಇಫ್ ನೋ ಬಡಿ ಒಬೇಸ್ ದ ರೂಲ್ ದೆನ್ ಇಟ್ಸ್ ಎ ವೇಸ್ಟ್, ಇಫ್ ಪೀಪಲ್ ಆರ್ ಒಬೇಯಿಂಗ್ ದ ರೂಲ್ಸ್ ದೆನ್ ವಿ ಕೆನ್ ಆಸ್ ದ ರೂಲ್ಸ್ ಆರ್ ವೇಸ್ಟ್. ಎಲ್ಲರೂ ಆ ರೂಲ್ಸ್ ಅನ್ನು ಫಾಲೋ ಮಾಡಿದರೆ ಅದು ವೇಸ್ಟ್ ಅಲ್ಲ, ಅದು ಸರಿಯಾಗಿ ನಡೀತಾ ಇದೆ, ದೇ ಆರ್ ರಿಯಲಿ ಮೀನಿಂಗ್ ಫುಲ್ ರೂಲ್ಸ್. ಅದೇ ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಶ್ನೆ ಕೂಡ ನಮಗೆ, ಈ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಬಗ್ಗೆ ಯಾಕೆ ಇಷ್ಟು ಗೊಂದಲ? ಪ್ರತಿ ಒಬ್ಬರಿಗೂ ಕೂಡ ಇದು ಗೊತ್ತಾಗಿರ್ಬೇಕು, ಸ್ವತಂತ್ರ ಅಸ್ವತಂತ್ರ ಅನ್ನೋದು ಇದೋ ಇಲ್ಲ ಅಂಬುದು ಎಲ್ಲರಿಗೂ ಗೊತ್ತಾಗಿರ್ಬೇಕಲ್ವಾ? ಯಾಕೆ ಕೆಲವು ಜನ ಸ್ವತಂತ್ರ್ಯ ಇದೆ ಅಂತ ಭಾವಿಸ್ತಾರೆ, ಕೆಲವು ಜನ ಸ್ವತಂತ್ರ ಇಲ್ಲ ಅಂತ ಭಾವಿಸ್ತಾರೆ, ಯಾಕೆ ಇಷ್ಟೊಂದು ಗೊಂದಲ ಆಯ್ತು, ಏನು, ವಾಟ್ ಈಸ್ ದ ರೀಸನ್? ಬಿಕಾಸ್ ಸ್ವಾತಂತ್ರ್ಯ ಇದೋ ಇಲ್ಲೋ, ಇಟ್ ಹ್ಯಾಸ್ ಟು ಬಿ ಆಬ್ವಿಯಸ್ ಥಿಂಗ್, ವೈ ಇಟ್ ಈಸ್ ನಾಟ್ ಸೋ ಆಬ್ವಿಯಸ್ ಅಂತ ಹೇಳಿದ್ರೆ ಇದಕ್ಕೆ ಒಂದು ಮೂಲಭೂತವಾದ ಕಾರಣ ಇದೆ. ಯಾಕೆ ಇಷ್ಟು ಕನ್ಫ್ಯೂಷನ್, ಯಾಕೆ ಇಷ್ಟು ಅಂದ್ರೆ ಸ್ವಾತಂತ್ರ್ಯ ಇಂಡಿಪೆಂಡೆನ್ಸ್ ಅನ್ನುವುದಕ್ಕೆ ಅರ್ಥ ಏನು ಅಂತ ನಾವು ತಿಳ್ಕೋಬೇಕು. ಆ ಸ್ವಾತಂತ್ರ್ಯ ಅನ್ನುವ ಶಬ್ದ ನಿಜವಾಗಿ ಇಟ್ ಈಸ್ ಎ ರಿಲೇಟಿವ್ ಟರ್ಮ್. ಉದಾಹರಣೆಗೆ ನೋಡ್ರಿ, ಲೌಕಿಕ ದೃಷ್ಟಿಯಲ್ಲಿ ಕೂಡ ಹೈರಾರ್ಕಿ ಇರೋದು ಒಂದು ಕೆಲಸದಲ್ಲಿ ಮಾಡ್ತೀವಿ ನಾವು, ನಮ್ಮ ಬಾಸ್ ನನ್ಗೇನು ಇಲ್ಲರಿ, ನಾನು ಹೀಗೆ ಮಾಡ್ಬೇಕು ಅನ್ಕೊಳ್ತಾ ಇದ್ರೆ ನನ್ನ ಐ ಡೋಂಟ್ ಹ್ಯಾವ್ ಎ ಫ್ರೀಡಮ್, ನಮ್ಮ ಬಾಸ್ ಹೇಳಿದಂತೆ ನಾನು ಕೇಳ್ಬೇಕು, ಐ ಜಸ್ಟ್ ಹ್ಯಾವ್ ಟು ಲಿಸನ್ ಟು ಮೈ ಬಾಸ್, ವಾಟ್ ಎವರ್ ಮೈ ಬಾಸ್ ಇಸ್ ಐ ಹ್ಯಾವ್ ಟು ಡೂ ದಟ್ ಅಂತ ಹೇಳ್ತೀವಿ. ಸೊ ನಮ್ಮ ಬಾಸ್ಗೆ ಸ್ವಾತಂತ್ರ್ಯ ಇದೆ, ನನಗೆ ಸ್ವಾತಂತ್ರ್ಯ ಇಲ್ಲ ಅಂತ ನಾವು ಭಾವನೆ ಮಾಡ್ತೀವಿ. ನಮ್ಮ ಬಾಸ್ ಏನು ಮಾಡ್ತಾನೆ, ಅಯ್ಯ ನಾನು ಏನು ಮಾಡ್ಬೇಕು ಅನ್ಕೊಳ್ತೀನಿ, ನನಗೆ ಫ್ರೀಡಮ್ ಇಲ್ಲ, ನಾನು ನನ್ನ ಬಾಸ್ ಮಾತು ಕೇಳ್ಬೇಕು. ಸೊ ಹಿ ಹ್ಯಾಸ್ ಲಿಸನ್ ಟು ಹಿಸ್ ಬಾಸ್. ನಮ್ಗೆ ಏನು ಸ್ವಾಧೀನ ನಾವು ಭಾವನೆ ಮಾಡ್ತೀವಿ, ಆದ್ರೆ ನಮ್ಮ ಕಡೆಗೆ ಕೆಲಸ ಮಾಡೋವನ್ ಏನು ಅಂತಾನೆ, ಅಯ್ಯೋ ನಾನು ನಮ್ಮ ಬಾಸ್ನ ಕೇಳ್ಬೇಕು. ಸೊ ಹಿ ಹ್ಯಾಸ್ ಲಿಸನ್ ಟು ಅಸ್ ಅಂತೇನೆ, ಅವನು ಸ್ವಾತಂತ್ರ್ಯ ಇಲ್ಲ ನಮಗೆ ಸ್ವಾತಂತ್ರ್ಯ ಇದೆ ಅಂತ ಅವನು ಭಾವನೆ ಮಾಡ್ತಾನೆ. ಈ ವಿಧವಾಗಿ ಪ್ರತಿ ಒಬ್ಬರೂ ಕೂಡ ತಮಗೆ ಸ್ವಾತಂತ್ರ್ಯ ಇದೆ ಅನ್ನುವುದನ್ನು ಯಾವಾಗ ಭಾವನೆ ಮಾಡ್ತಾರೆ, ತಮ್ಮಕ್ಕಿಂತ ಕೆಳಗಿನವ್ರು ನೋಡಿದಾಗ ನನಗೆ ಸ್ವಾತಂತ್ರ್ಯ ಇದೆ ಅಂತ ಭಾವನೆ ಮಾಡ್ತಾರೆ, ನಮ್ಮಕ್ಕಿಂತ ಮೇಲೆ ಇದ್ದವನು ನೋಡಿದಾಗ ನನಗೆ ಸ್ವಾತಂತ್ರ್ಯ ಇಲ್ಲ ಅಂತ ಭಾವನೆ ಮಾಡ್ತಾರೆ. ಸೊ ದಿಸ್ ಇಂಡಿಪೆಂಡೆನ್ಸ್ ಅನ್ನುವುದೇ ಒಂದು ರಿಲೇಟಿವ್ ಟರ್ಮ್ ಒಂದು ವಿಧವಾಗಿ ನೋಡಿದರೆ. ಅದಕ್ಕೆ ನಮ್ಗೆ ಶಾಸ್ತ್ರದಲ್ಲಿ ಸ್ವಾತಂತ್ರ್ಯ ಇದೆ ಇಲ್ಲ ಅನ್ನೋ ವಚನಗಳು ಬೇಕಾದಷ್ಟು ಬರ್ತಾ ಇರುತ್ತೆ. ಈಗ ಉದಾಹರಣೆಗೆ ಜೀವ ಪರಮಾತ್ಮ ಅಂತ ಇಬ್ಬರನ್ನೇ ತಗೊಂಡ್ರು ಕೂಡ ಜೀವ ಸ್ವತಂತ್ರ ಜೀವ ಕರ್ತ ಅನ್ನೋದು ಇರುತ್ತೆ, ಜೀವ ಕರ್ತನಲ್ಲ ಅನ್ನೋ ವಾಕ್ಯಗಳಿರುತ್ತೆ, ಪರಮಾತ್ಮ ಕರ್ತ ಅನ್ನೋ ವಾಕ್ಯಗಳು, ಪರಮಾತ್ಮ ಕರ್ತನಲ್ಲ ಅನ್ನೋ ವಾಕ್ಯಗಳಿರುತ್ತೆ. ಏನು ನಾಲ್ಕು ಕರೆಕ್ಟ್ ಅಂದ್ರೆ ನಾಲ್ಕು ಕರೆಕ್ಟ್ ಹಾಗೆ ಅಂತ ಹೇಳಿದ್ರೆ, ಪರಮಾತ್ಮ ಕರ್ತ ಅಂತ ಹೇಳಿದ ಎಲ್ಲ ವಾಕ್ಯಗಳಿಗೆ ಪರಮಾತ್ಮ ಸ್ವತಂತ್ರ ಕರ್ತ ಅಂತ ಅರ್ಥ. ಪರಮಾತ್ಮ ಕರ್ತನಲ್ಲ ಅಂತ ಹೇಳಿದ್ರೆ ಪರಮಾತ್ಮ ಪರತಂತ್ರ ಕರ್ತನಲ್ಲ, ಅಂದ್ರೆ ಇನ್ನೊಬ್ಬರ ಮೇಲೆ ಆಧಾರಪಟ್ಟು ಮಾಡುವವನಲ್ಲ ಅವನು, ಆ ಕಾರಣದಿಂದ ಅವನು ಪರತಂತ್ರ ಕರ್ತನಲ್ಲ. ಜೀವ ಕರ್ತ ಅಂತ ಹೇಳಿದ್ರೆ ಜೀವ ಪರತಂತ್ರ ಕರ್ತ, ಜೀವ ಕರ್ತ ಅಲ್ಲ ಅಂತ ಹೇಳಿದ್ರೆ ಜೀವ ಸ್ವತಂತ್ರ ಕರ್ತನಲ್ಲ ಅಂತ ಹೇಳಿ. ಈ ವಿಧವಾಗಿ ನಾಲ್ಕು ವಿಧವಾದ ವಾಕ್ಯಗಳಿಗೂ ನಮಗೆ ಅರ್ಥ ಸರಿಯಾಗಿ ತಿಳ್ಕೊಬಹುದು. ಆದ್ರೆ ಈ ಕರ್ತ ಹೌದು ಅಲ್ಲ ಅನ್ನೋದಕ್ಕೆ ನಾವು ಸ್ವತಂತ್ರ ಕರ್ತ ಯಾವಾಗಲೂ ಇಲ್ಲ ಜೀವ ಅಂತ ಯಾಕೆ ಹೇಳ್ತೀರಾ ಅಂತ ಹೇಳಿದ್ರೆ, ಯಾವಾಗಲೂ ಪರಮಾತ್ಮ ಮೇಲೆ ಇದ್ದೇ ಇದ್ದಾನೆ, ಪ್ರತಿ ಒಂದು ಜೀವಕ್ಕೂ ಮೇಲೆ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ. ಆ ಕಾರಣದಿಂದ ರಿಲೇಟಿವ್ ಟರ್ಮ್ಸ್ ಆದ ಕಾರಣದಿಂದ ಕರ್ತ ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲವೇ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಯಾಕೆ ಅಂದರೆ ಪ್ರತಿ ಒಂದಕ್ಕೂ ಕೂಡ ಕೊನೆಯ ಮೂಲಭೂತವಾಗಿ ಪರಮಾತ್ಮ ಇದ್ದಾನೆ. ಸೊ ಲಕ್ಷ್ಮೀದೇವಿ ಕೂಡ ಮೂಲಭೂತವಾಗಿ ಪರಮಾತ್ಮ. ಅದೇ ನಮಗೆ ಇದರಲ್ಲಿ ಇನ್ನೊಂದು ಒಂದು ಒಳ್ಳೆ ಉದಾಹರಣೆ ಏನಂದ್ರೆ, ನಮಗೆ ಅಮೃಣಿ ಸೂಕ್ತದಲ್ಲಿ ಲಕ್ಷ್ಮೀದೇವಿ ಹೇಳ್ತಾರೆ, ನಾನು ಏನು ಬೇಕಾದ್ರೂ ಮಾಡಬಲ್ಲೆ, ಬ್ರಹ್ಮನ ನಿಯಮನ ಮಾಡ್ತೀನಿ, ರುದ್ರ ನಿಯಮನ ಮಾಡ್ತೀನಿ, ಅದು ಮಾಡ್ತೀನಿ ಎಲ್ಲ ಹೇಳ್ಬಿಟ್ಟು ಲಕ್ಷ್ಮಿ ಕೊನೆಗೆ ಅಷ್ಟೇ ಅಲ್ಲದೆ ನನಗೆ ಮೂಲಭೂತನಾದವನು ಸಮುದ್ರದಲ್ಲಿ ಅಲ್ಲಿ ಪರಮಾತ್ಮ ಮಲಗಿದ್ದಾನೆ ಅಂತ ಹೇಳಿ. ಅಂದ್ರೆ ಲಕ್ಷ್ಮೀದೇವಿ ಕೂಡ ತಾನು ಎಲ್ಲಾ ಮಾಡಬಲ್ಲೆ ಅಂತ ಹೇಳಿದರೂ ಕೂಡ ಲಕ್ಷ್ಮೀದೇವಿ ಮತ್ತು ಪರಮಾತ್ಮನೇ ಎಲ್ಲವೂ ಮಾಡಿಸ್ತಾನೆ, ಅವನು ಮಾಡಿಸೋನು ಅಂತ ಹೇಳಿ. ಅಂದ್ರೆ ಆ ಸ್ವತಂತ್ರ ಅಸ್ವಾರ್ಥದ ಭಾವನೆ ಅವರಿಗೆ ಪೂರ್ಣವಾಗಿರುತ್ತೆ. ಆ ಕಾರಣದಿಂದ ಅವರಿಗೆ ಆ ತಿಳುವಳಿಕೆ ಇದ್ದ ಕಾರಣದಿಂದ ಅವರಿಗೆ ಪೂರ್ಣ ಆನಂದ, ಅವ್ರಿಗೆ ಅವ್ರಿಗೆ ಯೋಗ್ಯತಾನುಸಾರ ಅವ್ರಿಗೆ ಆನಂದ ಬರುತ್ತೆ. ಅಂದ್ರೆ ಈ ವಿಧವಾಗಿ ನಾವು ಏನ್ ತಿಳ್ಕೋಬೇಕಂತ ಹೇಳಿದ್ರೆ, ಈ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಭಾವಗಳು ರಿಲೇಟಿವ್ ಟರ್ಮ್ಸ್ ನಲ್ಲಿದೆ ಅನ್ನೋದು ನಮಗೆ ಈವನ್ ಲೌಕಿಕ ದೃಷ್ಟಿಯಿಂದ ನೋಡಿದ್ರು ಕೂಡ ಅದು ಗೊತ್ತಾಗುತ್ತೆ. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗೆಟ್ ಅಪ್ರಾಕ್ಸಿಮೇಷನ್ ಕಾನ್ಸೆಪ್ಟ್ ನಮಗೆ ಬಂದೇ ಬರುತ್ತೆ. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ತತಃ ಅಪ್ರಯೋಜಕತ್ವ ಶಾಸ್ತ್ರಸ್ಯ ನ ಆಪದ್ಯತೆ, ಅಂದ್ರೆ ಅದಕ್ಕೆ ಈ ದೃಷ್ಟಿಯಿಂದ ನೋಡಿದರೆ ಶಾಸ್ತ್ರಗಳಿಗೆ ಅಪ್ರಯೋಜಕತ್ವ ಅನ್ನೋದು ಇಲ್ಲವೇ ಇಲ್ಲ. ಅಂದ್ರೆ ಅದಕ್ಕೆ ಪ್ರಯೋಜಕತ್ವ ಇದ್ದೇ ಇದೆ, ದೇ ಆರ್ ಕಂಪ್ಲೀಟ್ಲಿ ಮೀನಿಂಗ್ ಫುಲ್ ಓನ್ಲಿ ಶಾಸ್ತ್ರದಲ್ಲಿ. ಯಾಕೆ ಅಂದ್ರೆ ಉತ ಪ್ರಯತ್ನ ಅಪೇಕ್ಷತ್ವಾತ್ ತತ್ ಪ್ರೇರಕತ್ವಸ್ಯ, ಇದನ್ನು ಪ್ರೇರಣೆ ಮಾಡುವಂತಹ ಪರಮಾತ್ಮ ಯಾರಿದ್ದಾನೋ ಆ ಪರಮಾತ್ಮ ಪ್ರೇರಣೆ ಮಾಡುವಂತಹ ಪ್ರಯತ್ನ ಏನು ಮಾಡ್ತಾನೆ, ಹಾಗೆ ಪ್ರೇರಣೆ ಮಾಡ್ತಾನೆ ಅಂದ್ರೆ ಉತ ಪ್ರಯತ್ನ ಅಪೇಕ್ಷಾ, ಅಂದರೆ ಆಯಾ ಜೀವರಾಶಿಗಳಿಗೆ ಯೋಗ್ಯತಾನುಸಾರ, ಅವರವರ ಸ್ವಭಾವಾನುಸಾರ, ಅವರವರ ಯೋಗ್ಯತಾನುಸಾರ ಅವರು ಪ್ರಯತ್ನವನ್ನು ಮಾಡ್ತಾರೆ, ಅವರು ಮಾಡುವ ಪ್ರಯತ್ನಕ್ಕೆ ಅನುಗುಣವಾಗಿ ಪರಮಾತ್ಮ ಎಲ್ಲವನ್ನು ಮಾಡ್ತಾನೆ. ಆ ಪ್ರಯತ್ನಕ್ಕೆ ಅನುಗುಣವಾಗಿ ಮಾಡುವುದು ಅಂತ ಹೇಳಿದ್ರೆ ಏನು, ಪ್ರಯತ್ನಕ್ಕೆ ಹಾಗೆ ಪ್ರಯತ್ನ ಶಾಸ್ತ್ರ ವಿಹಿತವಾದರೆ ಪರಮಾತ್ಮ ಶಾಸ್ತ್ರ ವಿಹಿತವಾದ ಫಲವನ್ನು ಕೊಡ್ತಾನೆ. ಅದನ್ನು ನಮಗೆ ವ್ಯಾಖ್ಯಾನಗಳಲ್ಲಿ ಇನ್ನು ಡೀಟೇಲ್ಡ್ ಆಗಿ ನೋಡ್ತೀವಿ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಬಿಟ್ಟು ವ್ಯಾಖ್ಯಾನದಲ್ಲಿ ಡೀಟೇಲ್ಸ್ ನೋಡೋಣ. ಆದಿಶಬ್ದೇನ ಅವೈಷಮ್ಯಾದಿ, ಇಲ್ಲಿ ಆದಿಶಬ್ದೆಯಲ್ಲಿ ಇದು ಕೃತ ಪ್ರಯತ್ನ ಅಪೇಕ್ಷಾ ಅದು ವಿಹಿತ ಪ್ರತಿಷೇಧ ವೈಯತ್ ಅವಯಥ್ಯ ಆದಿಭ್ಯಃ, ಆದಿಭ್ಯಃ ಅಂದ್ರೆ ವೈಯಥ್ಯ ಇಲ್ಲ ಅಷ್ಟೇ ಅಲ್ಲದೆ ಮುಂತಾದವು ಆದಿ ಎಟ್ಸೆಟ್ರಾ, ಏನು ಆದಿಶಬ್ದದಿಂದ ಏನು ಬರುತ್ತೆ ಅಂದ್ರೆ ನ ಅವೈಷಮ್ಯಾದಿ. ಇದು ಬಹಳ ರಮಣೀಯವಾದ ಅರ್ಥ, ಅದು ಎಷ್ಟು ರಮಣೀಯ ಎಷ್ಟು ಸುಂದರವಾದ ಅರ್ಥ ಬರುತ್ತೆ ಅನ್ನೋದು ಮುಂಚೆ ನೋಡೋಣ. ಈ ಪರಮಾತ್ಮನಿಗೆ ವೈಷಮ್ಯ ನೈರ್ಗುಣ್ಯ ಇತ್ಯಾದಿ ದೋಷಗಳು ಇಲ್ಲ, ಅವನು ಎಲ್ಲ ದೋಷಗಳಿಂದ ರಹಿತನಾದವನು, ಸರ್ವದೋಷರಹಿತನಾದವ ಕಾರಣದಿಂದ ಇವನು ಪರಮಾತ್ಮ ಎಲ್ಲವನ್ನು ಹೇಗೆ ಪದ್ಧತಿ ಪ್ರಕಾರ ರೂಲ್ಸ್ ಪ್ರಕಾರ ಮಾಡ್ತಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಪೂರ್ವ ಕರ್ಮ ಪ್ರಯತ್ನಂಚ ಸಂಸ್ಕಾರಂಚ ಅಪಿ ಅಪೇಕ್ಷ್ಯ ತು ಈಶ್ವರ ಕಾರಯೇತ್ ಸರ್ವಂ ತಚ್ಚ ಈಶ್ವರ ಕೃತಂ ಸ್ವಯಂ ಅನಾದಿತ್ವಾತ್ ಅದೋಷಶ್ಚ ಪೂರ್ಣಶಕ್ತಿತ್ವತಃ ಹರೇಹೇ ಇತಿ ಭವಿಷ್ಯತ್ ಪರ್ವಣಿ. ಭವಿಷ್ಯತ್ ಪರ್ವದಿಂದ ಒಂದು ಕೋಟ್ ಮಾಡ್ತಾ ಇದ್ದಾರೆ ಆಚಾರ್ಯ ಏನಂದ್ರೆ, ಪೂರ್ವಕರ್ಮ ಪ್ರಯತ್ನಂಚ ಸಂಸ್ಕಾರಂಚ ಅಪಿ ಅಪೇಕ್ಷತು ಅಪೇಕ್ಷೆ ಅದನ್ನು ದೃಷ್ಟಿ ಅದರ ಆಧಾರ ಮುಖ ಅದರ ಮೂಲಕವಾಗಿ ಅದರ ಪ್ರಕಾರವಾಗಿ ಪರಮಾತ್ಮ ಮಾಡ್ತಾನೆ. ಯಾವುದರ ಪ್ರಕಾರವಾಗಿ ಪೂರ್ವ ಕರ್ಮ. ಪ್ರತಿಯೊಬ್ಬ ಜೀವನಿಗೂ ಈಗ ಒಂದು ಫಲ ಕೊಡ್ತಾ ಇದ್ದಾನೆ ಅಂದ್ರೆ ಆ ಜೀವ ಮಾಡಿದ ಪೂರ್ವ ಕರ್ಮ, ಆ ಜೀವ ಮಾಡುವ ಪ್ರಯತ್ನ, ಆ ಜೀವದ ಸಂಸ್ಕಾರ, ಆ ಜೀವದ ಸ್ವಭಾವ, ಇವೆಲ್ಲವನ್ನೂ ಕೂಡ ಸ ಅಪಿ ಇವೆಲ್ಲವನ್ನೂ ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ತು ಅಂದ್ರೆ ಏವ ಆ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಈಶ್ವರ ಸರ್ವೇಶ್ವರನಾದ ಸರ್ವಸ್ವತನಾದ ಪರಮಾತ್ಮ ಕಾರಯೇತ್ ಸರ್ವಂ ಎಲ್ಲವನ್ನು ಮಾಡಿಸ್ತಾನೆ. ಸರ್ವಂ ಕಾರಯೇತ್ ತಚ್ಚ ಈಶ್ವರ ಕೃತಂ ಸ್ವಯಂ. ಅದೇ ಈಶ್ವರ ಪರಮಾತ್ಮ ಮಾಡುವಂತಾದ್ರೆ ಈಗ ಪರಮಾತ್ಮ ಎಲ್ಲವೂ ಅಕಾರ್ಡಿಂಗ್ ಟು ರೂಲ್ಸ್ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಪ್ರೋಗ್ರಾಮ್ ಮಾಡಿದಂಗ ಆಯ್ತ್ರಿ. ಪರಮಾತ್ಮ ಯಾಕೆ ಬೇಕಾಗಿತ್ತು ಅಂತ ಹೇಳಿದ್ರೆ ನಮ್ಗೆ ಲೌಕಿಕದಲ್ಲೇ ಒಂದು ತಗೋಣ. ಒಂದು ಕ್ಲಾಸ್ ನಲ್ಲಿ ಎಷ್ಟೊಂದು ಹುಡುಗರೆಲ್ಲ ಕೂತಿರ್ತಾರೆ. ಹುಡುಗರೆಲ್ಲ ಕೂತಿದ್ರೆ ಆ ಹುಡುಗರೆಲ್ಲ ಎಲ್ಲಾ ರೂಲ್ಸ್ ಫಾಲೋ ಮಾಡುವಂತೆ ಟೀಚರ್ ನಿಯಮನ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು. ಎಲ್ಲಾರು ಹೇಗೆ ಆಗಿರ್ಬೇಕು ಹಾಗೆ ಇರ್ಬೇಕಂತ ಕಂಟ್ರೋಲ್ ಮಾಡ್ಬೇಕಂದ್ರೆ ಅದು ಮಾಡ್ಲಿಕ್ಕೆ ಟೀಚರ್ ಇರ್ಬೇಕು. ಯಾರು ಇಲ್ಲದೆ ಎಲ್ಲರೂ ಅದರ ರೂಲ್ಸ್ ಫಾಲೋ ಮಾಡ್ತಾರೆ ಅದು ಆಗೋದಿಲ್ಲ. ಸೊ ಒಂದು ಕ್ಲಾಸ್ ನಲ್ಲಿ ಇರುವ ಸ್ವಲ್ಪ ಹುಡುಗರನ್ನೇ ಅವರವರ ರೂಲ್ಸ್ ಅವರು ಒಬೇ ಮಾಡ್ಬೇಕಂದ್ರೆ ಎಷ್ಟು ಕಷ್ಟವಾಗದ ಕೆಲಸ ಅಂಬುದು ನಾವು ನೋಡಿದಾಗ ಪ್ರಪಂಚದಲ್ಲಿ ಅನಂತಾನಂತ ಜೀವರಾಶಿಗಳಲ್ಲಿ ಅನಂತಾನಂತ ಕಾಲದಿಂದ ನಡೆಯುವ ಅನಂತಾನಂತ ಕರ್ಮಗಳ ಪ್ರಕಾರವಾಗಿ ಎಲ್ಲಾ ರೂಲ್ಸ್ ಸರಿಯಾಗಿ ಎಲ್ಲಿ ಯಾವುದು ತಪ್ಪದೇ ನಡಿಬೇಕಂದ್ರೆ ಅದನ್ನು ನಿಯಮನ ಮಾಡುವ ಪರಮಾತ್ಮ ಸರ್ವಶಕ್ತನಾಗಿದ್ದಾನೆ. ಆದ ಕಾರಣದಿಂದ ಎಲ್ಲಿ ಯಾವ ರೂಲು ಬ್ರೇಕ್ ಆಗೋದಿಲ್ಲ, ಎಲ್ಲವೂ ಅದಕ್ಕೆ ತಕ್ಕಂತೆ ಪರ್ಫೆಕ್ಟ್ ಆಗಿ ನಡೆಯುತ್ತೆ. ಆ ಕಾರಣದಿಂದ ಈ ಪರಮಾತ್ಮ ಮಾಡುವಂತಹ ಈಶ್ವರ ಕೃತವಾದ ಸ್ವಯಂ ಅವನೇ ಸೂಪರ್ವೈಸ್ ಮಾಡುವಂತಹ ಇದು ಎಲ್ಲವೂ ಕೂಡ ಜೀವನದಲ್ಲಿ ಹಾಗೆ ಹೀಗೆ ಆಗಬಹುದು. ಮನುಷ್ಯರ ಕೈಲಿ ಇರುವುದು ಆಗಬಹುದೇ ಹೊರತು ಪರಮಾತ್ಮನ ಕೈಯಲ್ಲಿ ಯಾವುದು ತಪ್ಪಾಗೋದಿಲ್ಲ. ಅದಕ್ಕೆ ಅನಾದಿತ್ವಾದ್ ಅದೋಷಶ್ಚ ಪೂರ್ಣ ಶಕ್ತಿತ್ವತೋ ಹರೇಹೇ, ಅದನ್ನೇ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇದು ಅನಾದಿತ್ವಾದ್, ಇದು ಯಾವಾಗಲೂ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ನಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ಶುರು ಆಯ್ತು ಅಂತ ಹೇಳಿದರೆ ಆವಾಗ ಏನಾಗುತ್ತೆ, ದೋಷ ಬರುತ್ತೆ. ಯಾಕಂದ್ರೆ ಆ ಟೈಮ್ ಫ್ರೇಮ್ ಅಲ್ಲಿ ಅದು ಶುರು ಮಾಡ್ಲಿಕ್ಕೆ ಏನ್ ಬೇಸಿಸ್ ಇದೆ? ನೀವು ಯಾವುದೋ ರ್ಯಾಂಡಮ್ ಬೇಸಿಸ್ ನಲ್ಲಿ ಒನ್ ಪಾಯಿಂಟ್ ಸ್ಟಾರ್ಟ್. ಪರಮಾತ್ಮ ಎಲ್ಲವನ್ನು ತಾನು ಕಂಟ್ರೋಲ್ ಮಾಡ್ತಾನೆ, ಎಲ್ಲ ಅವನ ರೂಲ್ ಪ್ರಕಾರ ಮಾಡಿದರೆ ಮತ್ತೆ ಅವನು ಮಾಡುವುದು ಏನಿದೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಸಮಾಧಾನವಾಗಿ ನಾವು ಏನ್ ನೋಡ್ಬೇಕಂದ್ರೆ ನಾವು ಎಲ್ಲ ರೂಲ್ ಪ್ರಕಾರ ಮಾಡುವುದು ಅಷ್ಟು ಸುಲಭವಲ್ಲ. ಒಂದು ಕ್ಲಾಸ್ ರೂಮ್ ನಲ್ಲಿ ಒಂದು 10-23 ಜನ ಹುಡುಗರಿದ್ದರೆ ಅವರನ್ನು ರೂಲ್ ಪ್ರಕಾರ ಇಡಬೇಕಂದ್ರೆ ಒಂದು ಮನುಷ್ಯನಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋ ನೋಡ್ತೀವಿ. ಅಂತ ಸಂದರ್ಭದಲ್ಲಿ ಅನಂತಾನಂತ ಕಾಲದಿಂದ ಅನಂತಾನಂತ ಜೀವರಾಶಿಗಳಲ್ಲಿ ಅನಂತಾನಂತ ಕರ್ಮಗಳು ನಡೀತಾ ಇರುವಾಗ ಅವು ಎಲ್ಲವೂ ಕೂಡ ಎಲ್ಲಿ ಯಾವುದು ಸ್ವಲ್ಪ ಕೂಡ ವ್ಯತ್ಯಾಸವಿದೆ ನೋಡುವಂತೆ ಮಾಡಬೇಕು ಅಂತ ಹೇಳಿದರೆ ಅದು ಬಹಳ ಕಷ್ಟವಾದ ಕೆಲಸ. ಇದನ್ನು ಪರಮಾತ್ಮ ತಾನು ಹೇಗೆ ಮಾಡ್ತಾ ಇದ್ದಾನೆ ಅನ್ನೋದು ಬಹಳ ಅವನ ಅನಂತ ಶಕ್ತಿತ್ವಕ್ಕೆ ಪೂರ್ಣ ಶಕ್ತಿತ್ವಕ್ಕೆ ನಿದರ್ಶನವಾಗಿರುವಂತಹ ವಿಷಯ. ಅದಕ್ಕೆ ಅನಾದಿತ್ವಾದ್ ಅದೋಷಶ್ಚ ಪೂರ್ಣ ಶಕ್ತಿತ್ವತೋ ಹರೇಹೇ ಇತಿ ಅಂತೇಳಿ ಸಂಪೂರ್ಣ ಶಕ್ತಿ ಇರುವಂತಹ ಆ ಕಾರಣದಿಂದ ಆ ಪರಮಾತ್ಮ ಅನಾದಿ ಕಾಲದಿಂದ ಈ ದೋಷರಹಿತತ್ವ ಇರುವ ಕಾರಣದಿಂದ ಅವನು ಎಲ್ಲವನ್ನು ಅದಕ್ಕದಕ್ಕೆ ತಕ್ಕಂತೆ ಮಾಡ್ತಾನೆ ಅಂತ ಹೇಳಿ ಇದು ಭವಿಷ್ಯತ್ ಪರ್ವದಿಂದ ಹೇಳಿದಂತಹ ವಚನ. ಇದನ್ನೇ ನಮಗೆ ಮೋಕ್ಷ ಧರ್ಮದಲ್ಲಿ ಒಂದು ಸುಂದರವಾಗಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಏನಂದ್ರೆ ಏತದ್ ಏವಂ ನ ಚ ಅಪಿ ಏವಂ ಏತದ್ ಅಸ್ತಿ ಚ ನ ಅಸ್ತಿ ಚ ಇತಿ ಅಂತೇಳಿ ನೋಡ್ರಿ, ಇದು ಬಹಳ ಅರ್ಥವಂತವಾದ ಮಾತುಗಳು. ಈ ಜೀವನ ಕರ್ತೃತ್ವ ಹೀಗೆ ಇದೆ ಅಂತ ಹೇಳ್ತಾರೆ, ನ ಚ ಅಪಿ ಹೀಗೆ ಅಲ್ಲ ಅಂತ ಹೇಳ್ತಾರೆ, ಅಸ್ತಿ ಹೀಗೆ ಇದೆ, ನ ಅಸ್ತಿ ಹೀಗೆ ಇಲ್ಲ ಅಂತವೂ ಹೇಳ್ತಾರೆ. ಏನು ಇದು, ಹೇಗೆ ಎಲ್ಲವೂ ಸರಿಯಾ ಅಂದ್ರೆ ಎಲ್ಲವೂ ಸರಿಯೇ? ಹೇಗೆ ಅಂದ್ರೆ ಏತದ್ ಏವಂ ಅಂದ್ರೆ ಜೀವನ ಕರ್ತ ಇಷ್ಟೇ ಹೀಗೆ ಇದೆ ಅಂದ್ರೆ ಇಷ್ಟು ಮಾತ್ರವೇ ಇದೆ, ಹೀಗೆ ಇಲ್ಲ ಅಂತ ಹೇಳಿದ್ರೆ ಪರಮಾತ್ಮನಂತೆ ಸ್ವತಂತ್ರ ಕರ್ತೃತ್ವ ಇಲ್ಲ ಅಂತ ಹೇಳಿ, ಅಸ್ತಿ ಅವನಿಗೆ ಹೀಗೆ ಇದೆ ಇದು ಎಲ್ಲವೂ ಅವನು ಪರತಂತ್ರನಾಗಿ ಎಲ್ಲವೂ ಹೀಗೆ ಇದೆ, ನ ಅಸ್ತಿ ಅಂದ್ರೆ ಸ್ವತಂತ್ರವಾಗಿ ಅವನು ಯಾವುದನ್ನು ಯಾವುದು ಮಾಡ್ತಾ ಇಲ್ಲ ಅಂದ್ರೆ ಕರ್ತೃತ್ವ ಸ್ವತಂತ್ರ ಕರ್ತೃತ್ವ ಸಿದ್ಧಿ ಇಲ್ಲ ಅವನಿಗೆ ಅಂತ ಹೇಳಿ ಈ ವಿಧವಾಗಿ ನಮಗೆ ಈ ಕರ್ತೃತ್ವಾಧಿಕರಣದಲ್ಲಿ ಬಂತು ಅಂತ ಹೇಳಿ. ಇದು ಸಂಕ್ಷೇಪವಾದ ಅರ್ಥ. ಇದನ್ನು ವಿವರಣವಾಗಿ ವ್ಯಾಖ್ಯಾನಗಳ ಮೂಲಕವಾಗಿ ನೋಡೋಣ. ಇದರಲ್ಲಿ ತತ್ವ ಪ್ರದೀಪಕದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ, ಇಲ್ಲಿ ಕೃತ ಪ್ರಯತ್ನ ಅಪೇಕ್ಷಃ ತು ವಿಹಿತ ಪ್ರತಿಷೇಧ ಅವೈಯಥ್ಯಾದಿಭ್ಯಃ ತರ್ಹಿ ವಿಹಿತ ಕರಣೇ ಪ್ರತಿಷಿದ್ಧ ವಚನೇ ಚ ಪ್ರತಿ ಪ್ರವರ್ತಮಾನಂ ಶಾಸ್ತ್ರಂ ಅಪ್ರಯೋಜಕಂ ಇತಿ ನ ವಾಚ್ಯಂ ಅಂತೇಳಿ. ಅದಕ್ಕೆ ಹೇಳ್ತಾ ಇದ್ರೆ ನಿಮ್ಗೆ ಈ ಸಂದೇಹ ಬಂದ್ರೆ ವಿಹಿತಕರಣೆ ಅಂದ್ರೆ ವಿಧಿಯನ್ನು ಮಾಡುವುದರಲ್ಲಿ, ಪ್ರತಿಷಿದ್ಧ ವರ್ಜನೆ ಅಂದ್ರೆ ನಿಷೇಧವನ್ನು ಬಿಡುವುದರಲ್ಲಿ, ಸ್ವಾತಂತ್ರ್ಯ ಇಲ್ಲ ಸ ಅಶಕ್ತಂ ಪ್ರತಿ ಅಂದ್ರೆ ಜೀವನು ಅಶಕ್ತನಾಗಿದ್ದಾನೆ. ಹಿ ಇಸ್ ನಾಟ್ ಸ್ವತಂತ್ರ, ಹಿ ಇಸ್ ನಾಟ್ ಇಂಡಿಪೆಂಡೆಂಟ್. ಅವನು ಅಶಕ್ತನಾದ ಕಾರಣದಿಂದ ಪ್ರವರ್ತಮಾನಂ ಶಾಸ್ತ್ರಂ ಅಪ್ರಯೋಜಕಂ, ಪ್ರವರ್ತಮಾನವಾದ ಯಾವುದಾದ್ರೆ ನಮಗೆ ಪ್ರವರ್ತಮಾನ ಅಂದ್ರೆ ಇಟ್ಸ್ ನಮ್ಗೆ ಕೊಟ್ಟಿರುವಂತಹದ್ದು ಯಾವ್ದಿದೋ ನಮ್ಗೆ ಕೊಟ್ಟಿರುವಂತಹ ಈ ಶಾಸ್ತ್ರವು ಅಪ್ರಯೋಜಕ ಅಂತ ಅನ್ನವಾಕ್ಯಂ ಹೇಳಬೇಡಿ. ಇದು ಅಪ್ರಯೋಜಕವಲ್ಲ, ಯಾಕಂದರೆ ಪೂರ್ವಕೃತ ಪ್ರಯತ್ನ ಅಪೇಕ್ಷೆಯೇವ ಹಿ ಈಶ್ವರ ತಂ ಭೋಗೆ ಪ್ರೇರೇತಿ. ಅಂದ್ರೆ ಪೂರ್ವಕೃತ ಮುಂದೆ ಮಾಡಲ್ಪಟ್ಟಿರುವಂತಹ ಪ್ರಯತ್ನ ಅಪೇಕ್ಷೆಯೇವ, ಪ್ರಯತ್ನದ ದೃಷ್ಟಿಯಿಂದಲೇ ಆ ಪ್ರಯತ್ನಕ್ಕೆ ಅನುಗುಣವಾಗಿಯೇ ಈಶ್ವರ ಸರ್ವೇಶ್ವರನಾದ ಪರಮಾತ್ಮನು ತಂ ಅಂದ್ರೆ ಆ ಜೀವನನ್ನು ಭೋಗೆ ಪ್ರೇರೇತಿ, ಅವನಿಗೆ ಅವನು ಭೋಗವನ್ನು ಕೊಡುವುದರಲ್ಲಿ, ಅವನಿಗೆ ಬೇಕಾದ ಫಲವನ್ನು ಕೊಡುವುದರಲ್ಲಿ, ಅವನಿಗೆ ಎಲ್ಲವನ್ನು ಒಡಗೂಡಿಸುವುದರಲ್ಲಿ ಪ್ರೇರೇತಿ, ಪ್ರೇರಣೆ ಕೊಡ್ತಾನೆ. ತತ್ ಸಂಸ್ಕಾರಂ ಅಪೇಕ್ಷ್ಯ, ಅವನವನ ಆಯಾ ಜೀವರಾಶಿಗಳ ಸಂಸ್ಕಾರಕ್ಕೆ ತಕ್ಕಂತೆ ಕರ್ಮಣಿ ಪ್ರೇರಯತಿ, ಕರ್ಮಗಳಲ್ಲಿ ಪ್ರೇರಣೆ ಮಾಡ್ತಾನೆ. ಅತಃ ಆ ಕಾರಣದಿಂದ ವಿಹಿತ ಕಾರ್ಯಣಂ ಪುಣ್ಯಂ ಬೋಧಯತಿ ಕಾರಯತಿ ಚ. ಅಂದರೆ ವಿಹಿತ ಕಾರ್ಯಣಂ ಅಂದ್ರೆ ವಿಧಿ ಯಾದ ಪ್ರಿಸ್ಕ್ರೈಬ್ಡ್ ಆಕ್ಷನ್ಸ್ ಮಾಡುವುದರ ಮೂಲಕವಾಗಿ ಬರುವ ಪುಣ್ಯವನ್ನು ಬೋಧಯತಿ ಅನುಭವಕ್ಕೆ ತರ್ತಾನೆ, ಕಾರಯತಿ ಮಾಡಿಸ್ತಾನೆ, ಇದೆಲ್ಲವೂ ಕೂಡ ಮಾಡ್ತಾನೆ. ನಿಷಿದ್ಧ ಕಾರಿಣಂ ದುಃಖಂ ಬೋಧಯತಿ ಪುನಃ ಪಾಪ ಕಾರಯತಿ ಚ. ಯಾರಾದರೂ ನಿಷೇಧ ಕಾರ್ಯಗಳನ್ನು ಮಾಡಿದರೆ ಅದಕ್ಕೆ ಬೇಕಾದ ದುಃಖವನ್ನು ಕೊಡ್ತಾನೆ ಮತ್ತು ಪುನಃ ಪಾಪವನ್ನು ಮಾಡಿಸ್ತಾನೆ. ಅಂದ್ರೆ ಇದು ಸೈಕಲ್, ಈ ಸೈಕ್ಲಿಕ್ ಪ್ರಾಸೆಸ್ ನಡೀತಾನೇ ಇರುತ್ತೆ. ವಿಧಿ ಮಾಡಿದರೆ ಒಳ್ಳೇದು ಮಾಡ್ತಾನೆ, ಅದಕ್ಕೆ ನಾಸತೋ ವಿದ್ಯತೆ ಭಾವೋ ಅನ್ನೋದರ ಪ್ರಕಾರ ನಾಸತೇ ವಿದ್ಯತೋ ಭಾವೋ ನಾ ಭಾವೋ ವಿದ್ಯತೆ ಸಹ, ಒಳ್ಳೇದರಿಂದ ಒಳ್ಳೇದಾಗ ಕೆಟ್ಟದಾಗತ್ತೆ, ಈ ಸೈಕ್ಲಿಕ್ ಪ್ರಾಸೆಸ್ ಹೋಗ್ತಾನೇ ಇರುತ್ತೆ. ತತಃ ಅಪ್ರಯೋಜಕತ್ವ ಶಾಸ್ತ್ರಸ್ಯ ನಾ ಅಪದ್ಯತೆ. ಅಪ್ರಯೋಜಕತ್ವ ಅಂತ ಹೇಗಿರ್ತೀರಾ, ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ ಒಳ್ಳೇದಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ಅದು ಶಾಸ್ತ್ರದಲ್ಲಿ ಹೇಳಿದಂತೆ ಮಾಡಿದರೆ ಎವ್ರಿ ರೂಲ್ ಇಸ್ ಬೀಂಗ್ ಒಬೇಡ್ ಅಪಾನ್, ಹೌ ಕೆನ್ ಯು ಸೇ ದ ರೂಲ್ಸ್ ಆರ್ ಎ ವೇಸ್ಟ್. ರೂಲ್ಸ್ ಒಬೇ ಮಾಡದೇ ಇದ್ರೆ ರೂಲ್ಸ್ ವೇಸ್ಟ್ ಅಂತ ಹೇಳಬಹುದೇ ಹೊರತು ರೂಲ್ಸ್ ಎಲ್ಲ ಒಬೇ ಆಗ್ತಾ ಇದ್ರೆ ಅದು ಹೇಗೆ ವೇಸ್ಟ್, ಅಪ್ರಯೋಜಕತ್ವ ಅಂತ ಹೇಗೆ ಹೇಳ್ತೀರಾ? ಸೊ ಇಟ್ಸ್ ಮೀನಿಂಗ್ಲೆಸ್ ಸ್ಟೇಟ್ಮೆಂಟ್ ಟು ಸೇ ಅದು ಅಪ್ರಯೋಜಕ. ಶಾಸ್ತ್ರಗಳು ಜೀವನಿಗೆ ಸ್ವತಂತ್ರವಿಲ್ಲದ ಕಾರಣದಿಂದ ಅಪ್ರಯೋಜಕತ್ವ ಅಂತ ಹೇಳುವುದು ಸರಿಯಿಲ್ಲ. ಯಾಕೆ ಅಂದ್ರೆ ಆ ಶಾಸ್ತ್ರಗಳಿಗೆ ಪ್ರಯೋಜಕತ್ವ ಯಾಕೆ ಬರುತ್ತೆ? ಶಾಸ್ತ್ರವನ್ನು ಎಲ್ಲರೂ ಪರಮಾತ್ಮನೇ ಪಾಲನೆ ಮಾಡ್ತಾ ಇದ್ದಾನಂದ್ರೆ ಅದು ಬಹಳ ಬಹಳ ಸಾರ್ಥಕವಾಗಿದೆ. ಸೊ ದೇ ಆರ್ ಸೊ ನ ಆಪದ್ಯತೆ, ಅದಕ್ಕೆ ಅಪ್ರಯೋಜಕತ್ವ ಬರುವುದಿಲ್ಲ. ದಟ್ ಮೀನ್ಸ್ ದೇ ಆರ್ ನಾಟ್ ವೇಸ್ಟ್. ಧರ್ಮಾತ್ ಸುಖಂ ಅಧರ್ಮಾತ್ ದುಃಖಂ ಇತಿ ಶಾಸ್ತ್ರಸ್ಯ ಸ್ಥಿತಿ. ಶಾಸ್ತ್ರದ ಸ್ಥಿತಿ ಏನು? ಧರ್ಮ ಮಾಡಿದ್ರೆ ಸುಖ ಬರುತ್ತೆ, ಅಧರ್ಮ ಮಾಡಿದ್ರೆ ದುಃಖ ಬರುತ್ತೆ. ಅದು ಶಾಸ್ತ್ರದ ಸ್ಥಿತಿ, ಶಾಸ್ತ್ರದ ಸ್ಥಿತಿ ವಾಕ್ಯ, ಇರುವ ವಾಕ್ಯ. ನಚ ತತ್ರ ಏವ ಅಪ್ರಯೋಜಕತ್ವ ಶಾಸ್ತು ಆಪದ್ಯತೆ. ಈ ಶಾಸ್ತ್ರಗಳಿಗೆ ಈ ಶಾಸ್ತ್ರವ ಶಾಸನವನ್ನು ಮಾಡುವವನು ಎಲ್ಲವನ್ನೂ ಸರಿಯಾಗಿ ಮಾಡ್ತಾ ಇದ್ದಾನೆ, ಅದನ್ನು ಪಾಲನೆ ಮಾಡ್ತಾ ಇರುವಾಗ ಅದಕ್ಕೆ ಅಪ್ರಯೋಜಕತ್ವ ಅಂತ ನೀವು ಹೇಗೆ ಹೇಳ್ತೀರಾ? ಅದು ಸಾಧ್ಯವೇ ಇಲ್ಲ. ಸ್ವ ಕಾರಿತ ಪ್ರಯತ್ನ ಅಪೇಕ್ಷತ್ವ ತತ್ ಪ್ರೇರಕತ್ವಸ್ಯ. ಆ ಪ್ರೇರಣೆ ಮಾಡುವಂತಹ ಪರಮಾತ್ಮ ಏನು ಮಾಡ್ತಾನೆ? ತಾನು ಆ ಎಲ್ಲರಿಗೂ ಮಾಡುವ ಆ ಪ್ರಯತ್ನಗಳಿಗೆ ತಕ್ಕಂತೆ ಅದಕ್ಕೆ ಅನುಗುಣವಾಗಿ ಎಲ್ಲವೂ ಮಾಡಿಸ್ತಾ ಇದ್ದಾನೆ. ಪ್ರಾಗೇವ ಪ್ರಪಂಚಿತ ಮೇತತ್. ಇದು ಮುಂಚೆನೆ ಬಹಳ ಸ್ಪಷ್ಟವಾಗಿ ಎಲ್ಲವನ್ನು ವಿವರಣೆ ಮಾಡಿ ಹೇಳಿದ್ದಾರೆ. ನಚ ಪೂರ್ವ ಪೂರ್ವ ಕರ್ಮಾಣಾಂ ಕಾರ್ಯ ಕಾರಣ ರೂಪಾಣಾಂ ಈಶ್ವರ ಕಾರಿತತ್ವೇ ತತ ಏವ ಅಪ್ರಯೋಜಕತ್ವ ಶಾಸ್ತ್ರಸ್ಯ ಇತಿ ವಾಚ್ಯಂ. ಅಂದ್ರೆ ನಚ ವಾಚ್ಯಂ, ನಚ ಅನ್ನೋದು ವಾಚ್ಯಂ ತಗೋಬೇಕು. ಏನು? ಪೂರ್ವ ಪೂರ್ವ ಕರ್ಮಾಣಾಂ ಕಾರ್ಯ ಕಾರಣ ರೂಪಾಣಾಂ, ಅಂದ್ರೆ ಒಂದು ಕರ್ಮಕ್ಕೆ ನಾನು ಹೇಳಿದಂತೆ ಚೈನ್ ಪ್ರಾಸೆಸ್, ಇದು ಈಗ ಆಯ್ತು ಅಂದ್ರೆ ಇದಕ್ಕೆ ಕಾರಣ ಇನ್ನೊಂದು ಕರ್ಮ, ಅದಕ್ಕೆ ಕಾರಣ ಇನ್ನೊಂದು ಕರ್ಮ, ಈ ವಿಧವಾಗಿ ಕಾರ್ಯ ಕಾರಣ ರೂಪವಾದಂತಹ ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ತೇವಲ್ಲ, ಆ ವಿಧವಾದ ಒಂದು ಚೈನ್ ಎಫೆಕ್ಟ್ ಪ್ರಾಸೆಸ್ ಈಶ್ವರ ಕಾರಿತತ್ವ ಪರಮಾತ್ಮ ಅದನ್ನು ಮಾಡ್ತಾ ಇದ್ದಾನೆ. ಆ ಕಾರಣದಿಂದ ಅಪ್ರಯೋಜಕತ್ವ ಶಾಸ್ತ್ರ ಅಪ್ರಯೋಜಕ ಅಂತ ಹೇಳುವ ಸಾಧ್ಯವೇ ಇಲ್ಲ. ಈಶ್ವರ ಶಾಸ್ತ್ರೇಣ ಧರ್ಮಂ ಅಧರ್ಮಂ ಚ ಪ್ರಕಾಶೆ. ಪರಮಾತ್ಮ ಏನು ಮಾಡ್ತಾನೆ? ಆ ಶಾಸ್ತ್ರದ ಆಧಾರದಿಂದಲೇ, ಆ ಶಾಸ್ತ್ರಕ್ಕೆ ತಕ್ಕಂತೆ, ಅಂದ್ರೆ ಆ ಪರಮಾತ್ಮ ಶಾಸ್ತ್ರ ಇಲ್ಲದೆ ಪರಮಾತ್ಮನಿಗೆ ಅದು ಮಾಡ್ಲಿಕ್ಕೆ ಆಗೋದಿಲ್ಲವಾ ಅಂತ ಹೇಳಿದ್ರೆ ಹಾಗಲ್ಲ. ಶಾಸ್ತ್ರ ಇರುವುದರ ಮೂಲಕವಾಗಿ ಪರಮಾತ್ಮ ಎಲ್ಲವೂ ಸರಿಯಾಗಿ ಮಾಡ್ತಾ ಇದ್ದಾನೆ ಅನ್ನೋದು ನಮಗೆ ಗೋಚರವಾಗುತ್ತೆ. ಅಂದ್ರೆ ನಮಗಾಗಿ ನಮಗೆ ನಮಗೆ ಸಾರ್ಥಕತ್ವ, ಪರಮಾತ್ಮನಿಗೂ ಸಾರ್ಥಕತ್ವ. ಹೇಗೆ ಶಾಸ್ತ್ರಗಳು ನಾವು ಅದನ್ನ ನೋಡಿದಾಗ ಆಹಾ ಈ ಒಂದು ಆನಂದ, ಏನ್ ಆನಂದ! ಪರಮಾತ್ಮ ನಿಷ್ಪಕ್ಷಪಾತಿ, ಅವನು ಶಾಸ್ತ್ರಕ್ಕೆ ತಕ್ಕಂತೆ ಅಕಾರ್ಡಿಂಗ್ ಟು ರೂಲ್ಸ್ ಹಿ ಗೋಸ್ ಬೈ ದ ರೂಲ್. ಸೊ ಅವನು ರ್ಯಾಂಡಮ್ ಆಗಿ ಎಲ್ಲ ಮಾಡ್ತಾನೆ ಅಂದ್ರೆ ಆವಾಗ ನಮ್ಗೆ ಗೊಂದಲ. ಏನಂದ್ರೆ ನಾನು ಎಲ್ಲಾ ಪುಣ್ಯ ಕೆಲಸ ಮಾಡ್ತೀನಿ, ಪರಮಾತ್ಮ ರ್ಯಾಂಡಮ್ ಆಗಿ ಕೊಡ್ತಾನೆ ಅಂದ್ರೆ ಒಬ್ಬನಿಗೆ ಇಷ್ಟ ಬಂದಂತೆ ಒಬ್ಬನಿಗೆ ಎಲ್ಲ ಕೆಟ್ಟ ಕೆಲಸ ಮಾಡಿದವನು ಮೋಕ್ಷ ಕೊಟ್ಟು ಬಿಟ್ಟು, ಎಲ್ಲ ತಪ್ಪು ಕೆಲಸ ಮಾಡಿದವನಿಗೆ ಮೋಕ್ಷ ಕೊಟ್ಟು ಬಿಟ್ಟು, ಕೆಟ್ಟ ಕೆಲಸ ಮಾಡಿದ ಮೋಕ್ಷ ಕೊಟ್ಟು ಬಿಟ್ಟು ಚೆನ್ನಾಗಿ ಭಕ್ತನಾಗಿರುವವನಿಗೆ ಅಂತ ಮನಸ್ಸು ಈ ವಿಧವಾಗಿ ನನ್ನ ಆಗದ್ರೆ ಇಷ್ಟ ಬಂದಂಗ ಆದ್ರೆ ಪರಮಾತ್ಮ ಸ್ವತಂತ್ರ ಏನ್ ಬೇಕಾದ್ರೂ ಮಾಡಬಲ್ಲ ಅಂತ ಹೀಗೆಲ್ಲ ನಡೆದ್ರೆ ಎಷ್ಟು ಒಂದು ಗೊಂದಲ ಆಗುತ್ತೆ. ಇದು ನಮಗೆ ಒಂದು ಧೈರ್ಯ, ಒಂದು ಒಂದು ವಿಶ್ವಾಸ. ಏನು ವಿಶ್ವಾಸ? ಆ ಪರಮಾತ್ಮ ಎಲ್ಲವನ್ನು ಸರಿಯಾಗಿ ಮಾಡ್ತಾನೆ, ನಾನು ಒಳ್ಳೆಯವನಿದ್ರೆ ನನಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ, ಎಲ್ಲವನ್ನು ಸರಿಯಾಗಿ ಮಾಡ್ತಾನೆ. ಒಂದು ಒಂದು ಅಪಾರವಾದ ಒಂದು ವಿಶ್ವಾಸ ನಮಗೆ. ಯಾಕೆ? ದೇವರು ಪರಮಾತ್ಮ, ಅವನು ದೋಷರಹಿತ, ಅದೆಲ್ಲ ಸರಿಯಾಗಿ ಮಾಡ್ತಾನೆ ಅನ್ನೋ ಒಂದು ವಿಶ್ವಾಸ ಯಾಕೆ ಬರುತ್ತೆ? ಯಾಕೆ? ಶಾಸ್ತ್ರಕ್ಕೆ ಸಾರ್ಥಕತ್ವ ಇದಕ್ಕೋಸ್ಕರ ಬರುತ್ತೆ. ಅದಕ್ಕೆ ಧರ್ಮ ಅಧರ್ಮಂತ ಪ್ರಕಾಶಯತಿ, ಪುಣ್ಯ ಸ್ವಭಾವಂ ಅದಕ್ಕೆ ತತ್ರ ಅವತರಯತಿ, ಪಾಪ ವ್ಯಾವರ್ತಯತಿ, ಅಪರಂ ಅಪರತ್ರ ಅಂತ ಹೇಳಿ ಈಶ್ವರ ಶಾಸ್ತ್ರೀಯ ಧರ್ಮದ ಪ್ರಕಾಶ ಏನಂತಂದ್ರೆ, ಪುಣ್ಯ ಸ್ವಭಾವಂ ತತ್ರ ಅವತಾರಯತಿ, ಪಾಪಾದ್ ವ್ಯಾವರ್ತಯತಿ, ಅಪರಂ ಅಪರತ್ರ ಅಂತ. ಅಂದ್ರೆ ಒಂದು ಒಳ್ಳೆ ಜೀವ ಇದ್ರೆ, ಸಜ್ಜೀವ ಇದ್ದಾನೆ, ಸಜ್ಜೀವ ಇದ್ರೆ ಪರಮಾತ್ಮ ಏನು ಮಾಡ್ತಾನೆ, ಆ ಸಜ್ಜೀವನ ಸ್ವಭಾವಕ್ಕೆ ತಕ್ಕಂತೆ ಅವನಿಂದ ಪುಣ್ಯ ಕೆಲಸವನ್ನು ಮಾಡಿಸ್ತಾನೆ. ಆ ಸಜ್ಜೀವ ಪಾಪ ಕೆಲಸಕ್ಕೆ ಮಾಡ್ಲಿಕ್ಕೆ ಹೋದರೆ ಆ ಪಾಪದ ಕೆಲಸದಿಂದ ಸ್ವಲ್ಪ ದೂರವನ್ನು ಇಷ್ಟ ಇಲ್ಲದಂತೆ ಮಾಡ್ತಾನೆ. ಇಫ್ ಇ ಟ್ರೈಸ್ ಟು ಮೇಕ್ ಅನ್ ದು ಸಿನ್ಫುಲ್ ಆಕ್ಟ್, ಈ ವಿಲ್ ಕ್ರಿಯೇಟ್ ಸಮ್ ಒಂದು ಪ್ರೇರಣೆ ಕೊಟ್ಟು ಇದು ಸರಿಯಿಲ್ಲ, ಇದು ಬೇಡ ಅಂತ ಆ ಜೀವನಿಗೆ ತಿಳಿಸ್ತಾನೆ ಪರಮಾತ್ಮ. ತಿಳಿಸಿಬಿಟ್ಟು ಆ ಪಾಪದಿಂದ ದೂರತ್ವ ಕರ್ಕೊಂಡು ಹೋಗ್ತಾನೆ. ಅಪರಂ ಅಪರತ್ರ, ಅದೇ ಕೆಟ್ಟ ಸ್ವಭಾವ ಇರೋ ಜೀವ ಇದ್ದರೆ ಅವನನ್ನು ಏನು ಮಾಡ್ತಾನೆ, ಪುಣ್ಯ ಸ್ವಭಾವದಿಂದ ದೂರ ತಳ್ಳುತ್ತಾನೆ, ಪುಣ್ಯ ಕಾರ್ಯಗಳನ್ನ ದೂರ ತಳ್ಳುತ್ತಾನೆ, ಪಾಪ ಕಾರ್ಯಗಳು ಮಾಡ್ಲಿಕ್ಕೆ ಹೋದ್ರೆ ಮಾಡು ಮಾಡು ಅಂತ ಪ್ರೇರಣೆ ಕೊಡ್ತಾನೆ. ಈ ವಿಧವಾಗಿ ಎಲ್ಲರಿಗೆ ಅವರವರಿಗೆ ತಕ್ಕಂತೆ ತಾನು ಮಾಡಿಸ್ತಾನೆ. ಅದಕ್ಕೆ ತಂಚ ಚೀರ್ಣ ಪುಣ್ಯಂ ದುಃಖ ತಾರೈತಿ. ಚೀರ್ಣ ಪುಣ್ಯಂ ನೋಡ್ರಿ, ಶಬ್ದದ ಪ್ರಯೋಗ, ಒಂದೊಂದು ಶಬ್ದ ಕೂಡ ಈ ಶಾಸ್ತ್ರ ನಾವು ಏನೋ ಲೆಕ್ಚರ್ ಕೊಡುವಾಗ ಮೇಲೆ ಮೇಲೆ ಮೇಲ್ನೋಟ ಕೊಟ್ಟೋಗ್ತೇವೆ ಹೊರತು ಅದು ಶಬ್ದಗಳ ಒಳಗಿನ ಇದು ನೋಡಿದಾಗ ಬಹಳ ಆನಂದ ಆಗತ್ತೆ. ಸುಮ್ಮನೆ ಪುಣ್ಯ ಜೀವಿ ಪಾಪ ಜೀವಿ ಪಾಪಿ ಪುಣ್ಯ ಅಂತ ಹೇಳ್ಬಹುದು, ಹಾಗೆ ಹೇಳದೆ ಚೀರ್ಣ ಪುಣ್ಯ ಅಂತ ಹೇಳ್ತಾರೆ. ಏನು ಚೀರ್ಣ ಪುಣ್ಯ ಅಂದ್ರೆ ಏನು? ಚೀರ್ಣ ಅಂದ್ರೆ ಪುಣ್ಯದ ಆಚರಣೆ ಮಾಡಿದವನು ಚೀರ್ಣ ಪುಣ್ಯ ಅಂದ್ರೆ ಮಾಡಿದ್ದಾರೆ. ಸುಮ್ಮನೆ ಏನೋ ನನಗೆ ಒಳ್ಳೆ ಇಂಟೆನ್ಷನ್ ಇತ್ತರಿ, ನಾನೇನು ಮಾಡ್ಲಿಲ್ಲ ಅಂತ ಹೇಳಿದರೆ ಅದಕ್ಕೆ ಫಲ ಸಿಗೋದಿಲ್ಲ. ಅದಕ್ಕೆ ಎಲ್ಲರೂ ಅವರವರ ಸಾಧನೆಯನ್ನು ಮಾಡಲೇಬೇಕು. ಅದಕ್ಕೆ ತಮ್ ಚ ಅಂದ್ರೆ ತಮ್ ಅಂದ್ರೆ ಅವನು ಯಾವನವನು? ಚೀರ್ಣ ಪುಣ್ಯಂ, ಆಚರಣೆ, ಪುಣ್ಯದ ಆಚರಣೆ ಸರಿಯಾಗಿ ಮಾಡಿದವನು ಅಂದ್ರೆ ಅವನ್ನ ಮಾಡಿದ್ದಾನೆ, ಆಲ್ರೆಡಿ ಆಚರಣೆ ಮಾಡಿದ್ದಾನೆ, ಅಂತಹ ಅವನಿಗೆ ದುಃಖ ತಾರಯತಿ, ದುಃಖದಿಂದ ತಾರಯತಿ ಕರ್ ದೂರ ಮಾಡ್ತಾನೆ. ಅಂದ್ರೆ ದುಃಖ ಬಂದರೂ ಏನೋ ಪ್ರಾರಬ್ಧ ಕರ್ಮದಿಂದ ಯಾವಾಗಲೂ ದುಃಖ ಬಂದಿದ್ದರೂ ಅದನ್ನು ದಾಟಿಸ್ತಾನೆ. ಸುಖೇನ ಯೋಜಯತಿ, ಸುಖದಿಂದ ಸುಖ ಮಾರ್ಗದಲ್ಲಿ ಇಡ್ತಾನವನ್ನ. ಅಪರಂ ಅಪರಥಾ ಕರೋತಿ, ಅದೇ ಅಪರಂ ಅಂದ್ರೆ ಏನು? ಅದರ್ ಸೈಡ್, ಅದರ್ ಸೈಡ್ ಅಂದ್ರೆ ಚಿನ್ನ ಪಾಪಂ, ಪಾಪದ ಆಚರಣೆ ಮಾಡಿದವನಿದ್ದರೆ ಅವನಿಗೆ ಅಪರಥ ಕರೋತಿ. ಅಪರಥ ಅಂದ್ರೆ ಏನು? ಅವನಿಗೆ ಸುಖದಿಂದ ತಾರಯತಿ, ಸುಖದಿಂದ ದೂರ ತಳ್ಳುತ್ತಾನೆ. ದುಃಖೇನ ಯೋಜಯತಿ, ದುಃಖದಿಂದ ಯೋಜನೆ ಮಾಡಿಸ್ತಾನೆ. ಸೊ ಅದಕ್ಕೆ ಅಪರಂ ಅಪರಥ ಕರೋತಿ ಅಂತ ಹೇಳಿ. ಏವಂ ಕೃತ ಪ್ರಯತ್ನ ಅಪೇಕ್ಷ ಪರಮೋ ನಾರಾಯಣ. ಆ ಕಾರಣದಿಂದ ಕೃತ ಪ್ರಯತ್ನ ಅಪೇಕ್ಷ ಅಂದರೆ ಮಾಡಿದ ಪ್ರಯತ್ನಕ್ಕೆ ಅನುಗುಣವಾಗಿ ಪರಮಾತ್ಮ ಸರ್ವೋತ್ಕೃಷ್ಟನಾದ ಸರ್ವೋತ್ತಮನಾದ ಆ ನಾರಾಯಣ ಪರಮಾತ್ಮ ಸರ್ವಾನ್ ತತ್ ತತ್ ತಾರಯತಿ, ಎಲ್ಲ ಜೀವರಾಶಿಗಳನ್ನು ಅವರವರ ಸ್ವಭಾವಾನುಸಾರ, ಅವರವರ ಕರ್ಮಾನುಸಾರ, ಅವರವರ ಪ್ರಯತ್ನಾನುಸಾರವಾಗಿ ಪ್ರತಿಷೇಧ ಅವೈರ್ಥ್ಯ ಅವೈಯರ್ಥ್ಯಾಯ. ಆ ವೈಯರ್ಥ್ಯ ಅಂದ್ರೆ ವ್ಯರ್ಥತ್ವ ಇಲ್ಲದೆ ಇರುವುದು. ಏನು? ವಿಧಿ ಪ್ರತಿಷೇಧಗಳು, ವಿಧಿ ನಿಷೇಧಗಳಿಗೆ ವೈಯರ್ಥ್ಯ ಇಲ್ಲದೆ, ವ್ಯರ್ಥತ್ವ ಇಲ್ಲದೆ, ವೈಷಮ್ಯ ಅಭಾವಾಯ ಅಂದ್ರೆ ಪರಮಾತ್ಮನಿಗೆ ವೈಷಮ್ಯ ಅಂದ್ರೇನು? ಪಾರ್ಶಿಯಾಲಿಟಿ, ಪಾರ್ಶಿಯಾಲಿಟಿಯೇ ಇಲ್ಲದೆ ಪರಮಾತ್ಮನಿಗೆ ಯಾವ ಪಾರ್ಶಿಯಾಲಿಟಿ ಇಲ್ಲ, ಅವರವರ ಸ್ವಭಾವಕ್ಕೆ ತಕ್ಕಂತೆ ಮಾಡ್ತಾನೆ. ಅದಕ್ಕೆ ಆ ಕಾರಣದಿಂದ ನಮ್ಗೆ ಒಂದು ಮಹಾವಿಶ್ವಾಸ, ಏನು? ಪರಮಾತ್ಮನಿಗೆ ವೈಷಮ್ಯ ಇಲ್ಲರಿ, ಯಾರಿಗೂ ಏನು ಈ ಇಂಪ್ರಾಪರ್ ಕೊಡೋದಿಲ್ಲ, ಅವರವರಿಗೆ ತಕ್ಕಂತೆ ಮಾಡಿಸ್ತಾನೆ. ಅದಕ್ಕೆ ವೈಷಮ್ಯ ಅಭಾವಾಯ, ನೈರ್ಘುಣ್ಯ ಅಭಾವಾಯ. ನೈರ್ಘುಣ್ಯ ಅಂದ್ರೇನು? ಘೃಣಿ ಅಂದ್ರೆ ಕರುಣತ್ವ, ನೈರ್ಘುಣ್ಯ ಅಂದ್ರೆ ಕರುಣಾರಹಿತತ್ವ. ಆ ನೈರ್ಘುಣ್ಯ ಪರಮಾತ್ಮನಿಗೆ ಕರುಣಾರಹಿತತ್ವ. ಏನು ಕರುಣಾರಹಿತತ್ವ ಇಲ್ಲದೆ ಇರುವುದಂದ್ರೆ ಆ ಪರಮಾತ್ಮ ಪರಮ ಕರುಣಾಮಯ ಅಂದ್ರೆ ಎಲ್ಲರಿನ್ನೂ ಮೋಕ್ಷಕ್ಕೆ ಕರೊಂಡೋಗ್ಬೋದ್ರಿ, ಅದು ಪರಮಕರುಣತ್ವ ಅಂತ ಹೇಳಿದೆ. ಅದು ಪರಮಕರುಣತ್ವ ಅಲ್ಲ, ಅದು ನಿಜವಾಗಿ ನೈರ್ಘುಣ್ಯ ಅಲ್ಲ. ಅದು ಯಾಕಂದ್ರೆ ಅದು ವೈಷಮ್ಯ ಆಗಿಬಿಡುತ್ತೆ. ಅದು ಎಲ್ಲ ಒಳ್ಳೇದು ಮಾಡಿದವನಿಗೆ ಕೆಟ್ಟದು ಮಾಡಿದವನು ಎಲ್ಲರಿಗೂ ಒಂದೇ ಫಲ ಕೊಟ್ಟರೆ ಅದು ವೈಷಮ್ಯ, ಅವರವರಿಗೆ ತಕ್ಕಂತೆ ಫಲ ಕೊಟ್ಟರೆ ಅದು ವೈಷಮ್ಯ ಇಲ್ಲ. ಅದೇ ವಿಧವಾಗಿ ನೈರ್ಘುಣ್ಯ ಅಂದ್ರೆ ನಿರ್ಗುಣತ್ವ, ನಿಷ್ಕರುಣತ್ವ ಇಲ್ಲ ಅವನಿಗೆ. ಅಂತಹ ಕಾರಣದಿಂದ ನೈರ್ಗುಣ್ಯ ಅಭಾವಾಯಚ ಇತಿ ರಮಣೀಯಂ. ಇದೇ ರಮಣೀಯವಾದ ಸುಂದರವಾದ ಒಂದು ಭಾವನೆ. ಯಾಕೆ ಇದು ರಮಣೀಯ ಅಂತ ಹೇಳಿದ್ರೆ, ಇದು ಇದ್ದರೇನೆ ಎಲ್ಲರಿಗೂ ಒಂದು ಪರಮ ವಿಶ್ವಾಸ ಬರುತ್ತೆ. ಇಲ್ಲ ಅಂದ್ರೆ ಪರಮಾತ್ಮನ ಮೇಲೆ ವಿಶ್ವಾಸ ಯಾರಿಗಿರುತ್ತೆ? ಇದು ಈ ರಮಣೀಯ ಭಾವ ಇಲ್ಲದೆ ಇದ್ದರೆ, ಈ ಸುಂದರವಾದ ಒಂದು ಭಾವನೆ ಇಲ್ಲದೆ ಇದ್ದರೆ, ಎಲ್ಲಾ ರ್ಯಾಂಡಮ್ ಪ್ರಾಸೆಸ್ ಆದರೆ ಎಷ್ಟು ಒಂದು ಗೊಂದಲ ಆಗುತ್ತೆ ಮನಸ್ಸಿಗೆ. ಸೊ ಅದಕ್ಕೆ ಇದು ಬಹಳ ರಮಣೀಯವಾದ ಒಂದು ಮನಸ್ಥಿಮಿತ ಕೊಡುವಂತಹ ಅಶ್ಯೂರಿಂಗ್ ಅಂತ ಹೇಳೋದು, ವೆರಿ 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 ಅಶ್ಯೂರಿಂಗ್ ಥಿಂಗ್, ಅಶ್ಯೂರಿಂಗ್ ಥಿಂಗ್ ಫಾರ್ ಒನ್ ಲೈಫ್ ಟೈಮ್ ಅಲ್ಲ, ಇದು ಮಿಲಿಯನ್ ಇಂಡೆಫಿನೆಟ್ ಟೈಮ್, ಯಾವಾಗಲೂ ಸದಾ ಸರ್ವದ ನಮಗೆ ಅಶ್ಯೂರ್ ಮಾಡುವಂತಹ ಒಂದು ವಿಷಯ. ಅದಕ್ಕೆ ವೈಷಮ್ಯ ನೈರ್ಗುಣ್ಯೇ ಪರಸ್ಯ ಸ್ವಾತಂತ್ರ್ಯ ಪ್ರಸಂಗ ಆಗತೆ ಪುನರ್ ನಿರಸ್ತೆ ಇತಿ ದೋಷ ಅಂತ ಹೇಳಿ. ಇಲ್ಲಿ ವೈಷಮ್ಯ ನೈರ್ಗುಣ್ಯೇ ಪರಸ್ಯ ಸ್ವಾತಂತ್ರ್ಯ ಪ್ರಸಂಗ ಆಗತೆ ಪುನರ್ ನಿರಸ್ತೆ ಇತ್ಯದೋಷ ಉಕ್ತಮೇವ ಮುಹುರ್ ಮುಹುರ್ ಮೋಕ್ಷ ಧರ್ಮ ವಚನೇನ ಅಪಿ ಸಂವಾದಯತಿ ಇತಿ ಕರ್ತೃತ್ವ ಅಧಿಕರಣ. ಅಂದ್ರೆ ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಮೋಕ್ಷ ಧರ್ಮದಲ್ಲಿ ಬರುವಂತಹ ಏತದೇವಂ ನ ಸ ಅಪಿ ಏವಂ ಏತದಸ್ತಿ ಸ ನ ಅಸ್ತಿ ಅಂತ ಹೇಳಿದಂತೆ, ಹಲೋ ಕೇಳಿಸ್ತಾ ಇದ್ದ
ಕೇಶವ್ರ ಕೇಳಿಸ್ತಾ ಇದ್ದ?
ಓಕೆ, ಈಗ ಸ್ಪೀಕರ್ ಫೋನ್ ನಲ್ಲಿ ಸ್ಪೀಕರ್ ನಲ್ಲಿ ಇದಾ ಇಲ್ವಾ ಅಂತ. ಓಕೆ, ಸೊ ಈ ವಿಧವಾಗಿ ನಮಗೆ ತತ್ವಪ್ರದೀಪಕದಲ್ಲಿ ಶ್ರೀ ತ್ರಿಕಂಪಂಡಿತಾಚಾರ್ಯರು ತಿಳಿಸಿದ್ದಾರೆ. ಅದನ್ನೇ ತತ್ವಪ್ರಕಾಶಕದಲ್ಲಿ ಟೀಕಾಚಾರ್ಯ ಹೇಳಿ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ನಾನು ಅಸ್ಮಿನ್ ಅಪಿ ಪಕ್ಷೆ ದೋಷ ಉಕ್ತ, ಏನು ಅಸ್ಮಿನ್ ಅಪಿ ಪಕ್ಷೆ, ಈ ವಿಧವಾಗಿ ಜೀವನಿಗೆ ಕರ್ತೃತ್ವ ಇದೆ ಸ್ವತಂತ್ರ ಇಲ್ಲ ಅಂತ ಹೇಳಿದರೆ, ನಾವು ಒಂದು ದೋಷ ಇದೆ ಅಂತ ಒಂದು ಪೂರ್ವಪಕ್ಷದವರು ಹೇಳಿದ್ರೆ ಏನು ದೋಷ ಅಂತ ಹೇಳಿದ್ರೆ, ಕರ್ತೃತ್ವ ಶಕ್ತೇ ಈಶ್ವರ ಅಧೀನತ್ವೇ ತಸ್ಯೇವ ಕರ್ತೃತ್ವ ನ ಜೀವಸ್ಯ ಇತಿ. ಅಂದ್ರೆ ಕರ್ತೃತ್ವ ಶಕ್ತಿಯ ವಿಷಯದಲ್ಲಿ ಈಶ್ವರನಿಗೆ ಎಲ್ಲವೂ ಅಧೀನವಾಗಿದೆ, ಪರಮಾತ್ಮನ ಅಧೀನದಲ್ಲೇ ಎಲ್ಲವೂ ಇದೆ, ಜೀವನ ಅಧೀನದಲ್ಲಿ ಯಾವುದೂ ಇಲ್ಲ, ನಥಿಂಗ್ ಇಸ್ ಇನ್ ದ ಕಂಟ್ರೋಲ್ ಆಫ್ ದ ಜೀವ, ಎವ್ರಿಥಿಂಗ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ಪರಮಾತ್ಮ ತಸ್ಯೇವ ಕರ್ತೃತ್ವ. ಆಗ ಕರ್ತೃತ್ವ ಪರಮಾತ್ಮ ಒಬ್ಬನಿಗೆ ಕರ್ತೃತ್ವ ಇದೆ, ಜೀವನಿಗೆ ಕರ್ತೃತ್ವವೇ ಇಲ್ಲ. ಅದಕ್ಕೆ ಶಾಸ್ತ್ರ ವ್ಯರ್ಥ, ನಮ್ಗೇನಂದ್ರೆ ಇಸ್ ರಿವರ್ಸ್ ಆರ್ಗ್ಯುಮೆಂಟ್. ಶಾಸ್ತ್ರಗಳು ಸಾರ್ಥಕವಾಗಬೇಕಂದ್ರೆ ಕರ್ತೃತ್ವ ಬೇಕು ಅಂತ ಹೇಳಿದರೆ, ಹಾಗಾದರೆ ಎಲ್ಲವೂ ಪರಮಾತ್ಮನ ಸ್ವಾತಂತ್ರ್ಯ ಅಧೀನದಲ್ಲಿದೆ ಅಂದ್ರೆ ಜೀವನಿಗೆ ಕರ್ತೃತ್ವ ಇಲ್ಲ, ಜೀವನಿಗೆ ಕರ್ತೃತ್ವ ಇಲ್ಲ, ಆದ ಕಾರಣದಿಂದ ಶಾಸ್ತ್ರಗಳೆಲ್ಲ ವ್ಯರ್ಥ ಅನ್ನುವ ಒಂದು ಆಶಂಕೆ ಸಂದೇಹ ಬಂದರೆ ಅದಕ್ಕೆ ಪರಿಹಾರವನ್ನು ಹೇಳ್ತಾ ಈ ಸೂತ್ರವನ್ನು ಹೇಳಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಕೃತ ಅಂದ್ರೆ ಯತಃ ಅಯಂ ಪರಃ ವಿಧಿ ನಿಷೇಧ ಶಾಸ್ತ್ರ ಅವ್ಯಧ್ಯಾಯ ಏವ ಸ್ವಸ್ಯ ವೈಷಮ್ಯ ನೈರ್ಗುಣ್ಯ ಪರಿಹಾರಾಯ ಚ ಜೀವಸ್ಯ ಅನಾದಿ ಕರ್ಮ ಪ್ರಯತ್ನ ಯೋಗ್ಯತಾ ಅಪೇಕ್ಷೆಯೇವ ಜೀವಂ ಪ್ರೇರಯತಿ. ಇದು ಬಹಳ ಸ್ಪಷ್ಟವಾಗಿ ನಮಗೆ ಹೇಳುವಂತಹ ವಿಷಯ ಏನೆಂದರೆ, ಪರಮಾತ್ಮನಿಗೆ ವೈಷಮ್ಯ ನೈರ್ಗುಣ್ಯ ಇವೆಲ್ಲವೂ ಪರಿಹಾರ ಮಾಡುವುದಕ್ಕಾಗಿಯೂ, ವಿಧಿ ನಿಷೇಧಗಳು ಶಾಸ್ತ್ರಗಳಲ್ಲಿರುವ ಈ ವಾಕ್ಯಗಳೆಲ್ಲ ಕೂಡ ವ್ಯರ್ಥವಾಗದೇ ಇರುವಂತೆ ಹೇಳುವುದಕ್ಕಾಗಿಯೂ, ಜೀವನಿಗೆ ಅನಾದಿ ಕಾಲದಿಂದ ಬರುವಂತಹ ಕರ್ಮ ಪ್ರಯತ್ನ ಯೋಗ್ಯತ ಅದರಕ್ಕೆ ಅನುಗುಣವಾಗಿಯೇ ಜೀವನನ್ನು ಪರಮಾತ್ಮ ಪ್ರೇರಣೆ ಮಾಡ್ತಾನೆ. ನತು ಅನಪೇಕ್ಷ ಅಂದರೆ ಅದಕ್ಕೆ ಅನುಗುಣವಾಗಿ ರ್ಯಾಂಡಮ್ ಪ್ರಾಸೆಸ್ ಆಗಿ ಯಾವುದು ಮಾಡ್ತಾ ಇಲ್ಲ ಪರಮಾತ್ಮ. ಅದಕ್ಕೆ ನ ಜೀವಶಕ್ತಿಯೇ ಈಶ್ವರ ಅಧೀನತ್ವೇ ಅಪಿ ಶಾಸ್ತ್ರ ವೈಯಥ್ಯಂ ನ, ಅಂದ್ರೆ ಇದಕ್ಕೆ ಶಾಸ್ತ್ರಗಳ ವೈಯಥ್ಯ ವ್ಯರ್ಥತ್ವ ಇಲ್ಲ, ಯಾಕೆಂದ್ರೆ ಜೀವದ ಶಕ್ತಿ ಈಶ್ವರನ ಅಧೀನದಲ್ಲಿ ಇದ್ದರೂ ಕೂಡ ಶಾಸ್ತ್ರಗಳು ವ್ಯರ್ಥವಲ್ಲ, ಯಾಕೆಂದ್ರೆ ಆ ಶಾಸ್ತ್ರಗಳಕ್ಕೆ ಅನುಗುಣವಾಗಿ ಪರಮಾತ್ಮ ಇಲ್ಲ. ನಮಗೆ ಟೀಕಾಚಾರ್ಯ ಹೇಳ್ತಾ ಇದ್ದಾರೆ, ಅದಕ್ಕೆ ಸ್ಪಷ್ಟೀಕರಿಸಿ ಹೇಳ್ತಾ ಇದ್ದಾರೆ, ಅನಪೇಕ್ಷೆಯ ಪ್ರೇರಣೇ ಹಿ ತತ್ ಸ್ಯಾದಿತಿ ಭಾವ. ಅಂದ್ರೆ ಯಾವುದಕ್ಕೆ ಅನುಗುಣವಾಗಿಲ್ಲದೆ, ಅನಪೇಕ್ಷೆಯ ಅಂದ್ರೆ ಅದನ್ನು ಅಪೇಕ್ಷೆ ಮಾಡದೆ, ಅದನ್ನು ಅನುಸರಿಸದೆ, ಶಾಸ್ತ್ರಗಳನ್ನು ಅನುಸಾರ ಮಾಡದೆ ನಮಗೆ ಪರಮಾತ್ಮ ರ್ಯಾಂಡಮ್ ಆಗಿ ಪ್ರೇರಣೆ ಕೊಟ್ಟರೆ ಆವಾಗ ಶಾಸ್ತ್ರಗಳು ವ್ಯರ್ಥ. ಆ ಕಾರಣದಿಂದ ಶಾಸ್ತ್ರಗಳು ವ್ಯರ್ಥವಲ್ಲ. ಆ ವೈಷಮ್ಯಾದಿ ಸಂಗೃಹೀತಂ ಇತಿ ಶೇಷ, ಅಂದ್ರೆ ಆದಿ ಶಬ್ದದಿಂದ ವೈಷಮ್ಯ ಇಲ್ಲದೇ ಇರುವುದು, ನೈರ್ಗುಣ್ಯ ಇಲ್ಲದೇ ಇರುವುದು, ಇವೆಲ್ಲವೂ ಕೂಡ ನಮಗೆ ಇಲ್ಲಿ ಇಂಪ್ಲೈಡ್ ಅಂತ ಹೇಳ್ತಾ ಇದ್ದಾರೆ. ಉಕ್ತಃ ಅಪಿ ದೋಷ ಪರಿಹಾರ ಸ್ಮಾರಯಿತುಂ ಪುನಃ ಅತ್ರ ಉಕ್ತಃ, ಅಂದ್ರೆ ಇಲ್ಲಿ ದೋಷ ಪರಿಹಾರ ನಮಗೆ ಸ್ಮರಣೆ ಜ್ಞಾಪಕ ಮಾಡುತ್ತಾ ಅದನ್ನು ಹೇಳ್ತಾ ಇದ್ದಾರೆ. ಸೂತ್ರಾರ್ಥೆ ಸ್ಮೃತಿ ಸಮ್ಮತಿ ಮಾಹ ಪೂರ್ವ ಇತಿ ಸಂಸ್ಕಾರ ಯೋಗ್ಯತ. ಸಂಸ್ಕಾರ ಅಂದ್ರೆ ಯೋಗ್ಯತ, ಅಂದ್ರೆ ಜೀವ ಆಯಾ ಜೀವರಾಶಿಗಳ ಯೋಗ್ಯತಕ್ಕೆ ತಕ್ಕಂತೆ ಕರ್ಮ ಅಪೇಕ್ಷೆಯ ಪ್ರೇರಕತ್ವೇ, ಕರ್ಮಕ್ಕೆ ತಕ್ಕಂತೆ ಕರ್ಮಕ್ಕೆ ಅನುಗುಣವಾಗಿ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ನ ತತ್ ಕರ್ಮ ಕರ್ತೃತ್ವ ಈಶ್ವರಸ್ಯ ಇತ್ಯತಃ ತಚ್ಚ ಇತಿ. ಅಂದ್ರೆ ಇಲ್ಲಿ ಪರಮಾತ್ಮ ತಾನು ಸ್ವತಂತ್ರ ಇದೆ ಅಂತೇಳಿ ಇಷ್ಟ ಬಂದಂತೆ ರ್ಯಾಂಡಮ್ ಆಗಿ ಮಾಡುವುದಿಲ್ಲ, ಅವನು ಎಲ್ಲ ಅಕಾರ್ಡಿಂಗ್ ಟು ದ ರೂಲ್ಸ್ ಮಾಡ್ತಾನೆ. ತರ್ಹಿ ತತ್ ಪ್ರೇರಣ ಅಪೇಕ್ಷ ಅಭಾವ ಇತ್ಯತಃ ಅನಾದಿತ್ವಾದಿ ಅನಾದಿತ್ವ ಅಂತ ಹೇಳಿದ್ರ ಮೂಲಕವಾಗಿ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ನಲ್ಲಿ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಸ್ಟಾರ್ಟ್ ಆಗಿಲ್ಲ, ಹಾಗೆ ಸ್ಟಾರ್ಟ್ ಆಗಿದ್ದರೆ ದೆನ್ ಒಂದು ವೈಷಮ್ಯಾದಿ ದೋಷಗಳು ಬರ್ಲಕ್ಕೆ ಅವಕಾಶ ಇದೆ. ಯಾಕಂದ್ರೆ ಪರ್ಟಿಕ್ಯುಲರ್ ಪಾಯಿಂಟ್ ಸ್ಟಾರ್ಟ್ ಆಗಿದೆ ಆನ್ ವಾಟ್ ಬೇಸಿಸ್ ಇಸ್ ಸ್ಟಾರ್ಟೆಡ್ ಅಂತ ಹೇಳಿದ್ರೆ ಇಟ್ ಸ್ಟಾರ್ಟೆಡ್ ಬಿಕಾಸ್ ಆಫ್ ಸಮ್ ರ್ಯಾಂಡಮ್ ಬೇಸ್ ಅಂತ ಹೇಳಿದ್ರೆ ದೆನ್ ಇಟ್ ಬಿಕಮ್ಸ್ ಎ ದೋಷ. ಅದಕ್ಕೆ ಅನಾದಿ ಕಾಲದಿಂದ ಇದೆ ಅಂತ ಹೇಳುವುದರ ಮೂಲಕವಾಗಿ ದೋಷರಹಿತತ್ವವು ಬರುತ್ತೆ ಆಟೋಮ್ಯಾಟಿಕ್ ಆಗಿ. ಅದಕ್ಕೆ ಕರ್ಮಾಣಾಂ ಆನಂತ್ಯಾತ್ ಕಥಂ ತತ್ ಕಾರಯಿತ್ವಂ ಈಶ್ವರಸ್ಯ ಇತಿ ತತ್ರಾಹ ಪೂರ್ಣ ಇತಿ. ಅಂದ್ರೆ ಇಲ್ಲಿ ಎಲ್ಲವೂ ಅನಾದಿ ಕಾಲದಿಂದ ಬರ್ತಾ ಇದೆ ಅಂದ್ರೆ ಆವಾಗ ಈಶ್ವರ ಅಂದ್ರೆ ಪರಮಾತ್ಮನೇ ಎಲ್ಲವೂ ಮಾಡ್ತಾ ಅಂತ ಹೇಳಿದ್ರೆ ಅನಾದಿ ಕಾಲದಿಂದ ಬರ್ತಾ ಇದೆ ಅಂದ್ರೆ ಸೊ ದ ಚೈನ್ ಇಸ್ ಆಲ್ರೆಡಿ ದೇರ್, ಸೊ ಎಲ್ಲವೂ ಪರಮಾತ್ಮನ ವಶದಲ್ಲಿ ಅಂತ ಇದೆ ಅಂತ ಹೇಗೆ ಹೇಳ್ತೀರಾ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ರೆ ಇಲ್ಲಿ ಪೂರ್ಣ ಅಂದ್ರೆ ಪೂರ್ಣ ಶಕ್ತಿತ್ವತಃ ಹರಿಗೆ ಪೂರ್ಣ ಶಕ್ತಿ ಅಂದ್ರೆ ಅನಾದಿ ಕಾಲದಿಂದಲೂ ಅವನೇ ಮಾಡ್ತಾ ಇದ್ದಾನೆ, ಅನಾದಿ ಕಾಲದಿಂದ ಅದನ್ನು ಸೂಪರ್ವೈಸ್ ಅವನೇ ಮಾಡ್ತಾ ಇದ್ದಾನೆ. ಸೊ ಇಟ್ ಇಸ್ ನಾಟ್ ಹ್ಯಾಪನಿಂಗ್ ಆನ್ ಇಟ್ಸ್ ಓನ್ ಅನ್ನೋದು ನಮಗೆ ಅಪೂರ್ಣ ಶಕ್ತಿತ್ವ ಪರಮಾತ್ಮನ ಪೂರ್ಣ ಶಕ್ತಿತ್ವನ ಗೊತ್ತಾಗುತ್ತೆ. ಅದಕ್ಕೆ ಅಧಿಕರಣಾರ್ಥೆ ಸ್ಮೃತಿಂತ ಆಹ ಏತದಿತಿ ಏತದ್ ಜೀವಸ್ಯ ಕರ್ತೃತ್ವ ಏವಂ ಪ್ರಾಮಾಣಿಕಂ. ಈ ಜೀವನಿಗಿರುವ ಈ ಕರ್ತೃತ್ವ ಈ ವಿಧವಾಗಿ ಪ್ರಾಮಾಣಿಕವಾಗಿದೆ ಅಂದ್ರೆ ಪ್ರಮಾಣ ಸಿದ್ಧವಾಗಿದೆ. ನಚ ಅಪಿ ಏವಂ ಈಶ್ವರವತ್ ಸ್ವಾತಂತ್ರ್ಯೇಣ ಅತ ಏತದಸ್ತಿ. ಅಂದ್ರೆ ನ ಅಚ ಅಪಿ ಎಲ್ಲೆಲ್ಲ ಇಲ್ಲ ಅಂತ ಹೇಳಿದರೆ ಅರ್ಥ ಏನಂದ್ರೆ ಈಶ್ವರನಂತೆ ಸ್ವಾತಂತ್ರ್ಯವಲ್ಲ ಅಂತ ಅರ್ಥ. ಅದಕ್ಕೆ ಹೇಳ್ತಾ ಇದ್ದಾರೆ ಅತಃ ಶ್ರುತಿ ಅವಿರೋಧೇನ ಜೀವಸ್ಯ ಕರ್ತೃತ್ವ ಸಿದ್ಧೇ ಯುಕ್ತ ಭಗವತಿ ಶ್ರುತಿ ಸಮನ್ವಯ ಇತಿ ಸಿದ್ಧಂ. ಈ ವಿಧವಾಗಿ ಜೀವನದಲ್ಲಿಯೂ ಭಗವಂತನಲ್ಲಿಯೂ ವಾಕ್ಯಗಳು ಈ ಶ್ರುತಿ ವಾಕ್ಯಗಳು ಕರ್ತೃತ್ವದ ಬಗ್ಗೆ ಇರುವ ಶ್ರುತಿ ವಾಕ್ಯಗಳಿಗೆ ನಾವು ಸಮನ್ವಯವನ್ನು ಕನ್ಸಿಸ್ಟೆನ್ಸಿ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ರಾಘವನ ಸ್ವಾಮಿಗಳು ಭಾವದೀಪದಲ್ಲಿ ಹೇಳ್ತಾ ಇದ್ದಾರೆ. ಹಲೋ ನಮಸ್ಕಾರ. ಅದಕ್ಕೆ ಮುಂಚೆ ನಾವು ಗುರುವರ್ಥ ದೀಪಿಕದಲ್ಲಿ ವಾದರಾಜ ಸ್ವಾಮಿಗಳು ಏನ್ ಹೇಳ್ತಾ ಇದ್ದಾರೆ ನೋಡ್ಬಿಟ್ಟು ಆಮೇಲೆ ರಾಘವನ ಸ್ವಾಮಿಗಳು ಹೇಳಿ ನೋಡೋಣ. ಕೃತ ಪ್ರಯತ್ನ ಅಪೇಕ್ಷ ತು ಇತಿ ವದತಃ ಅಯಂ ಅಭಿಸಂಧಿ ಅಯಂ ಅಭಿಸಂಧಿ ಏನ್ ದಿಸ್ ಒನ್ ವಿ ಹ್ಯಾವ್ ಟು ಕನ್ಕ್ಲೂಡ್ ಏನಂದ್ರೆ ಯದಾತು ಲೋಕೆ ತತ್ಕೃತ ದೇವಾದಿ ಅನನುಸಂಧ ದೇವ ಫಲಾತ್ ಪ್ರೇರಯಿತ್ವ ವಿಶಿಷ್ಟ ಗೃಹೀತೇನ ಕಿಂಚಿತ್ ಕಾರ್ಯಂ ಕಾರಯತಿ. ಈಗ ನಮ್ಗೆ ಪ್ರಪಂಚದಲ್ಲಿ ಯಾರಾದ್ರೂ ಐ ಹ್ಯಾವ್ ಫುಲ್ ಫ್ರೀಡಮ್ ಐ ಕ್ಯಾನ್ ಡು ವಾಟ್ ಎವರ್ ಐ ವಾಂಟ್ ಅಂತ ಹೇಳಿ ರ್ಯಾಂಡಮ್ ಆಗಿ ತಮ್ಮ ಬಲ ಪ್ರಯೋಗಕ್ಕಾಗಿ ಇಷ್ಟ ಬಂದಂತೆ ಮಾಡಿದರೆ ಅದು ನಮಗೆ ದೋಷಯುತವಾದದ್ದು. ಆದ್ರೆ ಪರಮಾತ್ಮ ಸರ್ವಶಕ್ತಿಮಂತನಾದರೂ ಕೂಡ ತಾನು ರ್ಯಾಂಡಮ್ ಆಗಿ ಮಾಡದೆ ಎಲ್ಲವೂ ಶಾಸ್ತ್ರಗಳಿಗೆ ಅನುಗುಣವಾಗೇ ಮಾಡ್ತಾನೆ. ತದಾ ತಸ್ಯ ನ ಕಂಚಿತ್ ಫಲಂ ದದಾತಿ ಯದಾತು ಪ್ರಾಕ್ತ ಕೃತ ಸೇವಾಧಿಕಂ ಅನುಸಂಧತ್ತಂ ಅಸ್ಮಿನ್ ಅನುರಕ್ತಯೇವ ತೇನ ಕಿಂಚಿತ್ ಕಾರಯತಿ ತದಾ ತಸ್ಯ ಫಲಂ ಸ ಇಷತ್ಯೇವ. ಅಂದ್ರೆ ಯಾರಾದರೆ ತಾವು ಹೇಳಿದಂತೆ ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳಿದ ಪ್ರಕಾರವೇ ಅದಕ್ಕೆ ಅನುಸಂಧಾನಕ್ಕೆ ಮಾಡಿಕೊಂಡು ಸರಿಯಾಗಿ ಮಾಡಿದರೆ ಅವರವರಿಗೆ ಅದಕ್ಕೆ ತಕ್ಕಂತೆ ಫಲವನ್ನು ಪರಮಾತ್ಮ ಕೊಡ್ತಾನೆ. ಅತಃ ಈಶ್ವರೇನಾಪಿ ಪ್ರಾಕೃತ ತತ್ ಕರ್ಮಾದಿಕಂ ಅಪೇಕ್ಷ್ಯ ಕೇನಚಿತ್ ಕಿಂಚಿತ್ ಕಾರ್ಯಂ ಕಾರ್ಯತೆ ತದಾ ತಸ್ಯ ಫಲ ಉಪಲಬ್ಧಿ ಉಚಿತ ನ ಅನ್ಯಥಾ ಇತಿ. ಅಂದ್ರೆ ಅವರವರು ಮಾಡಿದ ಕರ್ಮಗಳಿಗೆ ಫಲದ ಉಪಲಬ್ಧಿ ಫಲ ಸಿಗುವುದು ಹಾಗೆ ಉಚಿತವಾಗಿ ಮೋಸ್ಟ್ ಅಪ್ರಾಪ್ರಿಯೇಟ್ ಆಗಿ ಸಿಗುವಂತೆ ಪರಮಾತ್ಮ ಮಾಡ್ತಾನೆ. ಅದಕ್ಕೆ ಉಕ್ತ ಪಿತ್ಯತ್ರ ವೈಷಮ್ಯ ನೈರ್ಗುಣ್ಯೇ ನ ಅಪೇಕ್ಷತ್ವಾದ್ ಇತಿ ಅತ್ಯ ಅತ್ರ ಉಕ್ತ ಅಪಿ ಇತ್ಯರ್ಥ. ಅಂದ್ರೆ ಇದಕ್ಕೆ ವೈಷಮ್ಯ ನೈರ್ಗುಣ್ಯಗಳ ದೋಷ ಪರಮಾತ್ಮನಿಗೆ ಇಲ್ಲ, ಆ ಕಾರಣದಿಂದ ಅವನು ಅಪೇಕ್ಷವನ್ನು ಅಂದ್ರೆ ಅವರವರು ಮಾಡುವ ಕರ್ಮಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಎಲ್ಲವನ್ನು ಮಾಡ್ತಾನೆ. ನತು ಭಗವತ ಏವ ಸ್ವತಂತ್ರ ಕರ್ತೃತ್ವೇ ಫಲಮಿ ತಸ್ಯೇವ ಪೂರ್ಣಂ ಯಾತ್ ನ ಜೀವಸ್ಯ ಇತಿ ಚೇತ್ ನ. ಅಂದ್ರೆ ಏನು, ಭಗವಂತನಿಗೆ ಸ್ವತಂತ್ರ ಕರ್ತೃತ್ವ ಇರುವ ಕಾರಣದಿಂದ ಫಲ ಕೂಡ ಅವನಿಗೆ ಹೋಗಬೇಕು. ಅದಕ್ಕೆ ಪೂರ್ಣಂ ಸ್ಯಾತ್ ನ ಜೀವಸ್ಯ ಇತಿ, ಅದು ಜೀವನಿಗೆ ಬರಕೂಡದು ಅಂತ ಹೇಳಿದ್ರೆ ಹಾಗೆ ಅಲ್ಲ. ಯಾಕೆಂದ್ರೆ ವಿಧಿ ನಿಷೇಧ ಬದ್ಧತೆಯ ಕರಣೆ, ವಿಧಿ ನಿಷೇಧಗಳಿಗೆ ತಕ್ಕಂತೆ ಆ ಜೀವರಾಶಿಗಳು ಮಾಡಬೇಕು, ಅದಕ್ಕೆ ತಕ್ಕಂತೆ ಪರಮಾತ್ಮ ಮಾಡಿಸ್ತಾನೆ, ಅವರಿಂದ ಮಾಡಿಸ್ತಾನೆ, ಅದಕ್ಕೆ ತಕ್ಕಂತೆ ಫಲಗಳನ್ನು ಕೊಡ್ತಾನೆ. ಫಲ ಕಾಮನ ಅಸದ್ಭಾವೇಚ ಯಾದ್ ಭಗವತಃ ಅಪಿ ಫಲಂ. ಅದಕ್ಕೆ ಅವರು ಫಲಕಾಮನ ಮಾಡಿದ್ರು ಮಾಡದೇ ಇದ್ರು ನೋ ಮ್ಯಾಟರ್ ವಾಟ್ ದೇ ವಾಂಟ್, ಗಾಡ್ ಡಸ್ ಎವ್ರಿಥಿಂಗ್ ಅಕಾರ್ಡಿಂಗ್ ಟು ದ ರೂಲ್ಸ್ ಓನ್ಲಿ ನಂ ನಿತ್ಯಂ ಮುಕ್ತತೆಯ ಬಂಧ ಅಭಾವಾತ್ ಪೂರ್ಣತೆಯ ಫಲಕಾಮನ ಅಭಾವಾಚ. ಆಕ್ಚುಲ್ ಆಗಿ ಈ ವಾಕ್ಯಗಳಿಗೆಲ್ಲ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಬರುವ ಸಮಾಚಾರ ನೋಡಿದ್ರೆ ದಿಸ್ ಈಸ್ ಆಕ್ಚುಲಿ ಎ ಕೈಂಡ್ ಆಫ್ ಎ ಸಮರೈಸೇಷನ್ ಆಫ್ ವಾಟ್ ಎವರ್ ಕಮ್ಸ್ ಇನ್ ದ 18th ಚಾಪ್ಟರ್. ಭಗವದ್ಗೀತದಲ್ಲಿ 18th ಚಾಪ್ಟರ್ ನಲ್ಲಿ ಬರುವ ವಿಷಯಗಳಿಗೆ ಇದು ಒಂದು ವಿಧವಾದ ಕಂಡೆನ್ಸ್ಡ್ ಫಾರ್ಮ್ ಆಫ್ ದಟ್ 18th ಅಧ್ಯಾಯ ಅಂತ ನಾವು ನೋಡಬಹುದು. ಅದನ್ನೇ ರಾಘವ ಸ್ವಾಮಿ ಕೂಡ ಮೆನ್ಷನ್ ಮಾಡ್ತಾರೆ. ಕುತಃ ತರ್ಹಿ ಕರೋತಿ ಕಾರಯತಿ ಇತಿ ಚೇತ್ ಶಿಶೂನಾಂ ಅರ್ಥೇ ಪಾಕ ಕರ್ತೃ ಭೋಜನ ಕಾರಯಿತೃ ಮಾತೃವತ್. ಹಾಗಂದ್ರೆ ಒಂದು ಮಗುವಿಗೆ ನಾವು ಪಾಕ ಕರ್ತೃ ಭೋಜನ ಅಡಿಗೆ ಮಾಡಿಸೋದು, ಅಡಿಗೆ ಮಾಡು ಅಂತ ಹೇಳೋದು, ಹೇಗೆ ಮಾಡ್ಬೇಕು ಹೇಳುದು, ಅಡಿಗೆ ಮಾಡಿದ ಮೇಲೆ ಮಗುವನ್ನ ಹೇಗೆ ಅಡಿಗೆ ಮಾಡ್ಬೇಕು ಹೇಳ್ಕೊಟ್ಟು ಅಡಿಗೆ ಮಾಡಿದ ಮೇಲೆ ಆ ಮಗುವನ್ನ ಅದೇ ಊಟ ಮಾಡಿಸೋದು. ಸೊ ದ ಮದರ್ ಮೇಕ್ಸ್ ದ ಹರ್ ಚಿಲ್ಡ್ರನ್ ಮೇಕ್ ಸಮಥಿಂಗ್ ಕುಕ್ ಮಾಡ್ಸ್ ಅಂತ ಹೇಳುದು. ಆ ಕುಕ್ ಮಾಡಿದ ಮೇಲೆ ಅದನ್ನು ಮತ್ತು ಅವರಿಗೆ ಉಣಿಸೋದು. ದ ಮದರ್ ಫೀಡ್ಸ್ ದ ಸೇಮ್ ಚಿಲ್ಡ್ರನ್ ವಾಟ್ ಎವರ್ ದೇ ಕುಕ್ ಅದನ್ನೇ ಅವರಿಗೆ ಉಣಿಸ್ತಾರೆ. ಸೊ ಈ ವಿಧವಾಗಿ ಅಂದ್ರೆ ಏನು ಶಿಕ್ಷಣೆ ಕೊಡುವಂತಹದ್ದು. ಸೊ ಈ ವಿಧ ಹಾಗೆ ಮಾಡ್ತಾರೋ, ದಿಸ್ ಇಸ್ ಎ ಕೈಂಡ್ ಆಫ್ ಎಕ್ಸಾಂಪಲ್. ಸೊ ಈ ವಿಧವಾಗಿ ಉದಾಹರಣೆ ಕೊಟ್ಟು ಹೇಳ್ತಾರೆ. ಅದಕ್ಕೆ ಭಕ್ತ ಕುಟುಂಬಿತೆಯ ಕೇವಲ ಲೀಲೆಯೇವ ಸರ್ವಸ್ಯ ಅಪಿ ಸಂಭವಾತ್. ಇದೆಲ್ಲ ಪರಮಾತ್ಮ ಮಾಡುವಂತಹ ಒಂದು ಲೀಲಾ ವಿಶೇಷ ಆಗಿದೆ. ದೇವಸ್ಯೇಷ ಸ್ವಭಾವೋ ಅಯಂ ಆಪ್ತಕಾಮಸ್ಯ ಕಾಸ್ಪೃಹ ಇದೆ ಶುದ್ಧಿ. ಅಂದ್ರೆ ಪರಮಾತ್ಮ ಆಪ್ತಕಾಮನಾಗಿದ್ದಾನೆಗೋಸ್ಕರ ಅವನಿಗೆ ಯಾವುದು ಕೂಡ ಅವನಿಗೇನು ಬೇಕಾಗಿಲ್ಲ. ಆಯಾ ಜೀವರಾಶಿಗಳಿಗೆ ಅವರಿಗೆ ತಕ್ಕಂತೆ ಅವನು ಮಾಡಿಸುವುದು, ಅದು ಕೇವಲ ಅವರಿಗೆ ಅನುಗ್ರಹ ಮಾಡ್ಲಿಕ್ಕೆ ಅವನು ಮಾಡ್ತಾನೆ ಹೊರತು ಅವನಿಗೆ ಏನು ಬೇಕಾಗಿಲ್ಲ. ಸಂಸ್ಕಾರ ಯೋಗ್ಯತ ಇತಿ ಅತ್ರ ಸಮ್ಯಕ್ ಕಾರಯತಿ ಸ್ವಭಾವ ಯೋಗ್ಯಂ ಶುಭಂ ಅಶುಭಂ ಮಿಶ್ರಂ ವಾ ಇತಿ ಸಂಸ್ಕಾರ ಇತಿ ವ್ಯುತ್ಪತ್ಯ. ಸಂಸ್ಕಾರೋ ಯೋಗ್ಯತಾ ಇತ್ಯರ್ಥ. ಸಂಸ್ಕಾರ ಯೋಗ್ಯತ ಅಂದ್ರೆ ಏನು? ಆ ಜೀವರಾಶಿಗಳಿಗೆ ಶುಭ ಅಶುಭ ಮಿಶ್ರ ಅಂದ್ರೆ ಮುಕ್ತಿ ಯೋಗ್ಯ ಜೀವಿಗಳು, ಸಮಯೋಗ್ಯ ಜೀವಿಗಳು, ನಿತ್ಯ ಸಂಸಾರಿಗಳಿಗೆ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರವರಿಗೆ ಆಯಾ ಫಲಗಳನ್ನು ತಾನು ಕೊಡ್ತಾನೆ ಅನ್ನೋದನ್ನು ಹೇಳಿದ್ದಾರೆ. ಅದನ್ನೇ ರಾಘವ ಸ್ವಾಮಿಗಳು ಭಾವದೀಪೆಯಲ್ಲಿ ಉಕ್ತ ಪ್ರಯತ್ನ ಅಪೇಕ್ಷಾ ತು ಓಂ ದೋಷ ಉಕ್ತ ಇತ್ಯೇತದೇವ ವ್ಯನಕ್ತಿ ಕರ್ತೃತ್ವ ಇತಿ ಭಾಷ್ಯೇ ತತ ಇತಿ ಅಸ್ಯ ಪರಾಮರ್ಶ ವಿಷಯ ದರ್ಶಯನ್ ಭಾಷ್ಯ ಸೂತ್ರ ಸೂತ್ರಯೋ ಅರ್ಥಮಃ ಯತ ಇತಿ. ಭಾಷ್ಯದಲ್ಲಿ ಸೂತ್ರದಲ್ಲಿ ಹೇಳಿದಂತಹ ವಿಷಯವನ್ನು ಹೇಳ್ತಾ ಇದ್ದಾರೆ. ಪೂರ್ವಸ್ಮಾತ್ ಪರ ಇತಿ ಅನುವೃತ್ತಿಂ ಮತ್ವ ಆಹ ಅಯಂ ಪರ ಇತಿ ಅಂದ್ರೆ ಪೂರ್ವಾಪರ ಪೂರ್ವಾಪರ ದ ಆಕ್ಷನ್ ಅಂಡ್ ಇಟ್ಸ್ ಕಾಸ್ ಅಂಡ್ ಎಫೆಕ್ಟ್ ಕಾಸ್ ಅಂಡ್ ಎಫೆಕ್ಟ್ ಚೈನ್ ಇದ್ದಂತೆ ಅದು ಅವೈಯಚ್ಛಾಯ ಏವ ನತು ಅಶಕ್ತಸ್ಯ ಸ್ವಸ್ಯ ಸಹಾಯ ಅರ್ಥಂ ಇತಿ ಏವ ಅರ್ಥ. ಅಂದರೆ ಪರಮಾತ್ಮ ಅಶಕ್ತನಾದ ಕಾರಣದಿಂದ ರೂಲ್ಸ್ ಒಬೇ ಮಾಡ್ತಾ ಇಲ್ಲ. ಆ ಶಾಸ್ತ್ರಗಳು ವ್ಯರ್ಥವಾಗದೇ ಇರಬೇಕಂತ ಹೇಳಿ ಅವನು ರೂಲ್ಸ್ ಒಬೇ ಮಾಡ್ತಾ ಇದ್ದಾನೆ. ಅದು ಅವನು ಸ್ವಾಭಾವಿಕವಾಗಿ ಅವನ ಸ್ವಭಾವ ಏನಂದ್ರೆ ಶಾಸ್ತ್ರಕ್ಕೆ ತಕ್ಕಂತೆ ಅವನು ಮಾಡುವುದು. ಅದು ಅವನು ಇಟ್ ಈಸ್ ನಾಟ್ ಬಿ ಬೈಂಡಿಂಗ್ ಫಾರ್ ಪರಮಾತ್ಮ, ಬಟ್ ಅವನು ತಾನೇ ಡಿಸೈಡ್ ಮಾಡಿ ತಾನು ಹೀ ಬೈಂಡ್ಸ್ ಹಿಮ್ಸೆಲ್ಫ್ ಫಾರ್ ದಟ್. ದಟ್ ಮೀನ್ಸ್ ಶಾಸ್ತ್ರಗಳು ಪರಮಾತ್ಮನನ್ನು ಬೈಂಡ್ ಮಾಡ್ತಾ ಇಲ್ಲ. ಪರಮಾತ್ಮ ತಾನೇ ಶಾಸ್ತ್ರಗಳಿಗೆ ಬೈಂಡ್ ಆಗಬೇಕು ಅಂತೇಳಿ ನಿಶ್ಚಯ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಮಾಡ್ಬೇಕಂತ ಮಾಡ್ತಾನೆ ಹೊರತು ಅವನಿಗೆ ಶಾಸ್ತ್ರಗಳು ಬಂಧನ ಕೊಡುವುದಿಲ್ಲ. ಅದಕ್ಕೆ ಕೃತಪದಾರ್ಥ ಕರ್ಮ ಇತಿ ಸೂತ್ರ ಉಕ್ತಂ ಉಪಲಕ್ಷಣಂ ಮತ್ವಾಹ ಯೋಗ್ಯತಾ ಇತಿ. ಯೋಗ್ಯತಕ್ಕೆ ತಕ್ಕಂತೆ ಮಾಡ್ತಾನೆ. ಸೂತ್ರದಲ್ಲಿರುವಂತಹ ತು ಶಬ್ದಕ್ಕೆ ಏವ ಶಬ್ದ, ಏವ ಅಂದ್ರೆ ಓನ್ಲಿ. ಎಲ್ಲಿ ತು ಅಂತ ಬಂತು? ನಮಗೆ ಹೇಳಿದ್ದಂತಹ ಇದು ಕೃತ ಪ್ರಯತ್ನ ಅಪೇಕ್ಷಾ ತು, ಕೃತ ಪ್ರಯತ್ನದ ಅಪೇಕ್ಷದಿಂದಲೇ ಅಂದ್ರೆ ಕೃತ ಪ್ರಯತ್ನಕ್ಕೆ ಮಾಡಿದ ಪ್ರಯತ್ನಕ್ಕೆ ತಕ್ಕಂತೇನೆ ಅವನೆಲ್ಲವನ್ನು ಮಾಡುತ್ತಾನೆ ಅಂತ ಹೇಳಿ. ಸೊ ಈ ವಿಧವಾಗಿ ಹೇಳುವ ಮೂಲಕವಾಗಿ ಅಕರ್ತೃತ್ವೇ ಅಪಿ ವಿಧಿದ್ವಾರ ಈಶ್ವರ ಪ್ರಸಾದಾದ್ ಇಚ್ಛಾ ಉತ್ಪತ್ತಿಯ ಉಕ್ತ ಕಾರಣೈ ಕರ್ಮದ್ವಾರ ಪುರುಷಾರ್ಥಿ ಭವತಿ ಇತ್ಯಾದಿನ ವೈಷಮ್ಯ ನೈಜುನ್ಯೇನ ಇತಿ ಅನೇನ ಅಪೌನರುಕ್ತಿಯ ಆಹ ಉಕ್ತ ಅಪಿ ಇತಿ ಅಂತ ಹೇಳಿ. ಅದಕ್ಕೆ ಇದು ಪುನರುಕ್ತಿ ದೋಷವಿಲ್ಲ. ಏನಂದ್ರೆ ದ ಮ್ಯಾಟರ್ ಇಸ್ ಕೈಂಡ್ ಆಫ್ ಬ್ರಾಟ್ ಇನ್ ಟು ಒನ್ ಕಂಪ್ಲೀಟ್ ಪಿಕ್ಚರ್, ಒಂದು ಕಂಡೆನ್ಸ್ಡ್ ಪಿಕ್ಚರ್ ಅನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ಮಾರಣಂಚ ಕರ್ತೃತ್ವ ಶಕ್ತಿಯೇ ಈಶ ಅಧೀನತ್ವ ಪ್ರಯುಕ್ತ ವೈಷಮ್ಯಾದಿ ಶಂಕಾ ನಿವೃತ್ತಿಯ ಅರ್ಥಮಿತಿ ಉಚಿತ ಇತಿ ನಾಣ್ಯಕರ್ತ. ಇದಕ್ಕೆ ನಾಣ್ಯಕರ್ತ ಅನ್ನೋದು ನಮಗೆ ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಸಮಾಚಾರ. ಇದು ಐ ಥಿಂಕ್ 3rd ಚಾಪ್ಟರ್ ನಲ್ಲಿ ನಮಗೆ ಒಂದು ಕಡೆ ಬರುತ್ತೆ. ಏನಂದ್ರೆ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶಿ ನಿರ್ಮಮೋ ಭೂತ್ವ ಯುದ್ಧಸ್ಯ ವಿಗತಜ್ವರ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಮೂರನೇ ಅಧ್ಯಾಯದಲ್ಲಿ ಮೂವತ್ತನೇ ಶ್ಲೋಕ ಹೇಳುವಾಗ ಅದಕ್ಕೆ ತಾತ್ಪರ್ಯದ ಮೂಲಕವಾಗಿ ಆಚಾರ್ಯ ಹೇಳ್ತಾರೆ, ನಾಹಂ ಕತ್ತ ಹರಿಕತ್ತ ತತ್ಪೂಜಾ ಕರ್ಮತ ಅಖಿಲಂ ತಥಾಭಿಮತ್ತ ಪೂಜಾ ತತ್ಪ್ರಸಾದೇನ ನಾನ್ಯತ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವ ವಿಷ್ಣೋ ತೃಪ್ತಿಕರಸದ ಅಂತ ಹೇಳಿ ಅದಕ್ಕೆ ಯಸ್ಮಾತ್ ಸ್ವತಂತ್ರ ಕರ್ತೃತ್ವ ವಿಷ್ಣೋರೇವ ನ ಚ ಅನ್ಯಗಂ ತದ್ ಅಧೀನ ಸ್ವತಂತ್ರತ್ವ ಸ್ವ ಅವರ ಅಪೇಕ್ಷೆಯೇವ ತು ಜೀವಸ್ಯ ವಿಕೃತಿರ್ನಾಮ ಕರ್ತೃತ್ವ ಜಡ ಸಂಶಯಂ ಕುಮಾನ್ ದೋಗ್ಧಾಜ ಗೌಹ್ ದೋಗ್ಧಿ ತನೋ ದೋಗ್ಧೇತಿವತ್ ಕ್ರಮಾತ್ ಅಂತ ಹೇಳಿ ಬ್ರಹ್ಮತರ್ಕವಚನದಿಂದ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಒಂದು ಪ್ರಶ್ನೆ ಕೇಳಿದ್ದು. ಈ ಕರ್ತ ಅಂತ ಹೇಳಿದಾಗ ಜಡಕ್ಕೆ ಕರ್ತೃತ್ವ ಇಲ್ಲ ಅಂತ ಹೇಳಿದ್ರೆ ಜಡಕ್ಕೂ ಕರ್ತೃತ್ವ ಹೇಳುವ ಒಂದು ಪ್ರಸಂಗವು ಬರುತ್ತಲ್ಲವಾ ಅಂತ ಹೇಳಿ ಇದು ಹೇಳಿದಾಗ ಅದಕ್ಕೆ ಪುಮಾನ್ ದೋಗ್ಧಾಜ ಗೌಹ್ ದೋಗ್ಧಿ ಅಂತ ಹೇಳಿದರೆ ಒಂದು ಆಕಳು ಇರುತ್ತೆ, ಆಕಳನ್ನು ಹಾಲು ಕರೆಯುವುದಕ್ಕೆ ಆ ದೋಹನ ಕ್ರಿಯಕ್ಕೆ ಬೇಕಾದಂತಹ ಇವರು ಯಾರು ದೋಹ ಕರೆಯುವವನಿದ್ದಾನ ಹಾಲು ಕರೆಯುವವನು ಅವನು ಸ್ವತಂತ್ರ ಕರ್ತ ಇದ್ದಂತೆ. ದಟ್ ಮೀನ್ಸ್ ಹಿ ವಾಂಟ್ಸ್ ಟು ಮಿಲ್ಕ್, ಸೊ ಹಿ ಇಸ್ ದ ಒನ್ ಹು ಡಿಸೈಡ್ ಆಕಳಿಂದ ನಾನು ಮಿಲ್ಕ್ ತೆಗಿತೀನಿ ಅಂತ ಅವನು ನಿಶ್ಚಯ ಮಾಡ್ಕೊಳ್ತಾನೆ. ಸೊ ಅವನು ಸ್ವತಂತ್ರ ಕರ್ತ. ಆಕಳು ಹಾಲು ಕೊಡ್ಬೇಕು, ಅವನು ಯಾವಾಗ ಹಾಲು ತಗೊಳ್ದೆ ಕೊಡುತ್ತದೆ. ಸೊ ಅದಕ್ಕೆ ಸ್ವಲ್ಪ ಅಸ್ವತಂತ್ರ ಕರ್ತ, ಆಕಳಿಗೆ ಒಂದು ಅಸ್ವತಂತ್ರ. ದಟ್ ಮೀನ್ಸ್ ಇಟ್ ಕೆನಾಟ್ ಮೇಕ್ ಎ ಡೆಸಿಷನ್, ಬಟ್ ಇಟ್ ಹ್ಯಾಸ್ ಟು ಗಿವ್ ಮಿಲ್ಕ್ ವೆನ್ ಅವರ್ ದ ಮಿಲ್ಕ್ ಮ್ಯಾನ್ ಟೇಕ್ಸ್ ದ ಮಿಲ್ಕ್. ಸೊ ಅವನು ಮಿಲ್ಕ್ ಮ್ಯಾನ್ ಸ್ವತಂತ್ರ ಕರ್ತ ಇದ್ದಂತೆ, ಆ ಆಕಳಿಗೆ ಅಸ್ವತಂತ್ರ ಕರ್ತ ಇದ್ದಂತೆ. ಆದ್ರೆ ಆ ಆಕಳನ ಮೊಲೆ ಯಾವ್ದಿದೋ ಆ ಮೊಲೆ ಅದು ದೋಹನ ಕ್ರಿಯೆಗಳಲ್ಲಿ ಅಂದ್ರೆ ವಿಕಾರ ರೂಪ ಅಂದ್ರೆ ಅದರಿಂದ ಮಿಲ್ಕ್ ಎಲ್ಲಿಂದ ಬಂತು ರೀ ಅಂದ್ರೆ ಕೌಸ್ ಅಡ್ಡರ್ ದ ಮಿಲ್ಕ್ ಕೇಮ್ ಫ್ರಮ್ ದ ಕೌಸ್ ಅಡ್ಡರ್ ಅಂತ. ಸೊ ಕೌಸ್ ಅಡ್ಡರ್ ಇಟ್ ಈಸ್ ಲೈಕ್ ವಿಕಾರವನ್ನು ಅಂದ್ರೆ ಇಟ್ ಗಿವ್ಸ್ ದ ಮಿಲ್ಕ್. ಸೊ ವಿ ಕ್ಯಾನ್ ಸೇ ದ ಕೌಸ್ ಅಡ್ಡರ್ ಗಿವ್ಸ್ ದ ಮಿಲ್ಕ್, ಬಟ್ ಇಟ್ಸ್ ನಾಟ್ ದ ಕೌಸ್ ಅಡ್ಡರ್ ಗಿವ್ಸ್ ಇಟ್ ದ ಕೌ ಹೂ ಗಿವ್ಸ್ ದ ಮಿಲ್ಕ್, ಇಟ್ಸ್ ನಾಟ್ ದ ಕೌ ಹೂ ಗಿವ್ಸ್ ದ ಮಿಲ್ಕ್, ಇಟ್ ದ ಕೌ ಮ್ಯಾನ್ ಹೂ ಗೆಟ್ಸ್ ದ ಮಿಲ್ಕ್ ಅಂತ ಹೇಳಿ. ಈ ವಿಧವಾಗಿ ನಾವು ನೋಡಿದಾಗ ದಿಸ್ ಈಸ್ ಆಕ್ಚುಲಿ ಕ್ರೂಡ್ ಎಕ್ಸಾಂಪಲ್, ಇದು ನಿಜವಾಗಿ ನಮಗೆ ಒಂದು ಥಾಟ್ ಪ್ರಾಸೆಸ್ ಕೊಡುವಂತಹ ಎಕ್ಸಾಂಪಲ್. ಅಂದ್ರೆ ಇಲ್ಲಿ ಸ್ವತಂತ್ರ ಅಸ್ವತಂತ್ರ ಕರ್ತ ನಿಜವಾಗಿ ನೋಡಿದರೆ ಆಕಳಿಲ್ಲದೆ ದ ಮಿಲ್ಕ್ ಮ್ಯಾನ್ ಕೆನಾಟ್ ಗೆಟ್ ದ ಮಿಲ್ಕ್. ಆದ್ರೆ ಪರಮಾತ್ಮ ಏನು ಮಾಡ್ತಾನಂದ್ರೆ ಅವನು ಯಾರು ಇಲ್ಲದೆ ಕೂಡ ಎಲ್ಲ ಮಾಡಬಲ್ಲ. ಆದ್ರೆ ಕೂಡ ಪರಮಾತ್ಮ ಜೀವ ಮೂಲ ಪ್ರಕೃತಿ ಅನ್ನೋದು ಕೌ ಮ್ಯಾನ್ ಅಂಡ್ ದ ಕೌ ಅಂಡ್ ದ ಅಡ್ಡರ್ ಇದ್ದಂತೆ, ಆ ಕರ್ಮದ ಫಲಗಳು ಮಿಲ್ಕ್ ಇದ್ದಂತೆ ಹಾಲಿದ್ದಂತೆ. ಸೊ ಈ ವಿಧವಾಗಿ ಸ್ವತಂತ್ರತ್ವ ಅನ್ನೋದು ನಮಗೆ ಎಲ್ಲಿ ಗೋಚರವಾಗುತ್ತೆ ಪರಮಾತ್ಮ. ಇದು ಜಸ್ಟ್ ಎ ಕ್ರೂಡ್ ಎಕ್ಸಾಂಪಲ್. ಪರಮಾತ್ಮ ತಾನು ಸ್ವತಂತ್ರನಾಗಿದ್ದಾನೆ, ಅವನು ಮೂಲ ಪ್ರಕೃತಿಯನ್ನು ಅದು ಜಡ ಪದಾರ್ಥ ಮೂಲ ಪ್ರಕೃತಿ ಅದನ್ನು ಉಪಯೋಗಿಸ್ತಾನೆ. ಸೊ ಇದು ಮೂಲ ಪ್ರಕೃತಿಯಿಂದನೇ ಎಲ್ಲ ಆಯಿತು. ಸೊ ಮೂಲ ಪ್ರಕೃತಿಯೇ ಕರ್ತ ಅಂತ ನಾವು ಹೇಳಕ್ಕಾಗೋದಿಲ್ಲ. ಪ್ರೈಮಾರ್ಡಿಯಲ್ ಮ್ಯಾಟರ್ ಇಸ್ ದಿ ಡೂವರ್ ಅಂತ ನಾವು ಹೇಳೋದಿಲ್ಲ. ಪ್ರೈಮಾರ್ಡಿಯಲ್ ಮ್ಯಾಟರ್ ಇಸ್ ಓನ್ಲಿ ಎ ಟೂಲ್ ಎನ್ ಇನ್ಸ್ಟ್ರೂಮೆಂಟ್, ಅದನ್ನು ಉಪಯೋಗಿಸಿ ಪರಮಾತ್ಮ ಮಾಡ್ತಾನೆ. ಅದು ಕೂಡ ಪರಮಾತ್ಮನಿಗೆ ಅಸ್ವತಂತ್ರಕ್ಕೆ ಕಾರಣವಲ್ಲ, ಅವನು ಹಾಗೆ ನಿಶ್ಚಯ ಮಾಡಿಕೊಂಡಿದ್ದಾನೆ. ಮೂಲ ಪ್ರಕೃತಿಯನ್ನು ಉಪಯೋಗಿಸಿ ನಾನು ಮಾಡ್ತೀನಿ, ನಾನು ಕೇವಲ ನಿಮಿತ್ತ ಕಾರಣ ಆಗಿದ್ದೀನಿ, ಉಪಾದಾನ ಕಾರಣ ಅಂದ್ರೆ ಮೆಟೀರಿಯಲ್ ಕಾಸ್ ಇಸ್ ಮೂಲ ಪ್ರಕೃತಿ ಓನ್ಲಿ ಅಂತ ಪರಮಾತ್ಮ ನಿಶ್ಚಯ ಮಾಡ್ಕೊಂಡಿದ್ದಾನೆ. ಕಾರಣದಿಂದ ವಿಕಾರ ಅನ್ನುವುದು ಮೂಲ ಪ್ರಕೃತಿಗೆ ಬರುತ್ತೆ. ವಿಕಾರ ರೂಪವಾದ ಕರ್ತೃತ್ವ ಅದಕ್ಕೆ ಕರ್ತೃತ್ವ ಅಂತ ಕರೆಯೋದಿಲ್ಲ, ಅದಕ್ಕೇನು ವಿಕಾರತ್ವ ಇದೆ ಅಷ್ಟೇ. ಸೊ ಈ ಕಾರಣದಿಂದ ಆ ವಿಕಾರ ರೂಪವನ್ನು ಕರ್ತೃತ್ವ ಅಂತ ನಾವು ಡಿಫೈನ್ ಮಾಡಿದರೆ ಅದಕ್ಕೆ ಕರ್ತ ಅಂತ ಬರುತ್ತೆ, ಹೊರತು ಅದು ನಿಜವಾಗಿ ಕರ್ತ ಅಲ್ಲ, ಅದು ವಿಕಾರ ಅಷ್ಟೇ. ದಟ್ ಮೀನ್ಸ್ ಇಟ್ ಗೆಟ್ಸ್ ಟ್ರಾನ್ಸ್ಫಾರ್ಮ್ಡ್, ಮೂಲ ಪ್ರಕೃತಿ ಗೆಟ್ಸ್ ಟ್ರಾನ್ಸ್ಫಾರ್ಮ್ಡ್. ಇಟ್ ಡಸಂಟ್ ಹ್ಯಾವ್ ಎ ಥಿಂಕಿಂಗ್ ಪವರ್, ಅದಕ್ಕೆ ಅನುಭವ ಇಲ್ಲ. ಇಟ್ ಡಸಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್, ಏನೂ ಇಲ್ಲ ಅದಕ್ಕೆ. ಆ ಕಾರಣದಿಂದ ಮೂಲ ಪ್ರಕೃತಿ ಅನ್ನೋದು ಕೇವಲ ವಿಕಾರವನ್ನು ಹೊಂದುತ್ತೆ. ಜೀವ ಅನ್ನುವವನು ಅಸ್ವತಂತ್ರ ಕರ್ತನಾಗಿದ್ದಾನೆ, ಪರಮಾತ್ಮ ಸ್ವತಂತ್ರ ಕರ್ತನಾಗಿದ್ದಾನೆ, ಅವನು ಎಲ್ಲದಕ್ಕೂ ನಿಮಿತ್ತ ಕಾರಣ ಆಗಿದ್ದಾನೆ. ಇದು ಸ್ವ ಅವರ ಅಪೇಕ್ಷೆಯ ಅಂತೇಳಿ, ಈ ಸ್ವತಂತ್ರ ಅನ್ನೋದು ರಿಲೇಟಿವ್ ಟರ್ಮ್ ಅನ್ನೋದು, ಇದನ್ನು ಇಲ್ಲಿ ಆಚಾರ್ಯರು ನಮಗೆ ಹೇಳಿದ್ದಾರೆ ಏನಂದ್ರೆ, ಯಸ್ಮಾತ್ ಸ್ವತಂತ್ರ ಕರ್ತೃತ್ವ ವಿಷ್ಣೋರೇವ ನ ಚ ಅನ್ಯಗಂ, ಸ್ವತಂತ್ರ ಕರ್ತೃತ್ವ ಕೇವಲ ಪರಮಾತ್ಮ ವಿಷ್ಣು ಒಬ್ಬನಿಗೆ ಇದೆ, ಬೇರೆ ಯಾರಿಗೂ ಇಲ್ಲ. ತದ್ ಅಧೀನಂ ಸ್ವತಂತ್ರತ್ವ ಸ್ವವರ ಅಪೇಕ್ಷೆಯ, ಸ್ವ ಅವರ ಅಂದ್ರೆ ತನಗೆ ತನ್ನಕ್ಕಿಂತ ಕೆಳಗಿನವರು ಮೇಲಗಿನವರು ಯಾರಿದ್ದಾರೋ, ನಾನು ಹೇಳಿದ್ದೇನಲ್ಲ ಹೈರಾಕಿ, ಈ ಹೈರಾಕಿ ಪ್ರಕಾರ ತಾರತಮ್ಯಾನುಗುಣವಾಗಿ ಈ ಸ್ವಾತಂತ್ರ್ಯ ಅನ್ನೋದು ಪರಮಾತ್ಮ ನಿರ್ಣಯ ಮಾಡಿದ್ದಾನೆ. ಅಂದ್ರೆ ಈ ಲಕ್ಷ್ಮೀದೇವಿಗೆ ಇಷ್ಟು ಸ್ವಾತಂತ್ರ್ಯ ಇದೆ, ಆಮೇಲೆ ಬ್ರಹ್ಮದೇವರಿಗೆ ಇಷ್ಟಿದೆ, ಮಿಕ್ಕವರಿಗೆಲ್ಲ ಇಷ್ಟಿಷ್ಟಿದೆ ಅಂತ ಹೇಳಿ ತೃಣಾಂತ ಜೀವಿವರೆಗೂ ಬಂದು ಅವರವರಿಗೆ ಬೇಕಾದ ಸ್ವಾತಂತ್ರ್ಯವನ್ನು ಪರಮಾತ್ಮ ಇಷ್ಟಿಷ್ಟು ಅಂತ ಕೊಟ್ಟು ಬಿಟ್ಟಿದ್ದಾನೆ. ಅದೆಲ್ಲವೂ ತಾನು ಮತ್ತು ತನ್ನ ಅಧೀನದಲ್ಲಿಯೇ ಇಟ್ಕೊಂಡಿದ್ದಾನೆ. ತದ್ ಅಧೀನಂ, ಇದು ಪರಮಾತ್ಮ ಅಧೀನದಲ್ಲಿಯೇ ಇರುತ್ತೆ. ಅದಕ್ಕೆ ಈ ಸ್ವತಂತ್ರತ್ವ ಅನ್ನೋದು ಕಾಂಪ್ಲಿಕೇಟ್ ಆಗೋದಕ್ಕೆ ಕಾರಣ ಏನಂದ್ರೆ ದಟ್ ಈಸ್ ಅ ರಿಲೇಟಿವ್ ಟರ್ಮ್. ಎಲ್ಲವೂ ರಿಲೇಟಿವ್ ಆಗಿರುತ್ತೆ. ನಮಗೆ ಯಾವಾಗಲೂ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳುವುದರ ಉದ್ದೇಶ ಯಾವಕ್ಕೆ ಅಂದ್ರೆ ಎಲ್ಲವೂ ಯಾವಾಗಲೂ ಪರಮಾತ್ಮ ಅಧೀನದಲ್ಲಿದೆ, ಆಲ್ವೇಸ್ ಅಂಡರ್ ದ ಕಂಟ್ರೋಲ್ ಆಫ್ ಪರಮಾತ್ಮ. ಅದಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲವೇ ಇಲ್ಲ ಅಂತ ಹೇಳ್ತೀವಿ. ಈ ಕಾರಣದಿಂದ ಆದ್ರೆ ನಮ್ಗೆ ಸ್ವಾತಂತ್ರ್ಯ ಇಲ್ಲವೇ ಇಲ್ಲ ಅಂತ ಹೇಳಿದಾಗ ಪರಮಾತ್ಮನೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿದಂತೆ, ಅದು ಅವನ ಕರುಣಾಪೂರ್ಣತ್ವ ಇರುವ ಕಾರಣದಿಂದ ಎಲ್ಲವೂ ಅಕಾರ್ಡಿಂಗ್ ಟು ದ ರೂಲ್ಸ್ ಅವನೆಲ್ಲವನ್ನು ಮಾಡ್ತಾ ಇದ್ದಾನೆ ಅನ್ನೋದು ನಮಗೆ ಇಲ್ಲಿ ಇರುವಂತಹದ್ದು. ಅದಕ್ಕೆ ನಾಹಂ ಕತ್ತ ಹರಿಕತ್ತ ಅಂದ್ರೆ ನಾಣ್ಯ ಕತ್ತ ಇತ್ಯಾದ ಎತ್ತಹ ಅಂತೇಳಿ, ನಾಣ್ಯ ಕತ್ತ ಹರಿಕತ್ತ ಅನ್ನೋದ ವಚನಕ್ಕೆ ಆ ವಿಧವಾದ ಅರ್ಥವನ್ನು ನಾವು ನೋಡ್ಬೇಕು. ಸೊ ಯುಕ್ತಿ ಪ್ರತ್ಯಕ್ಷ ಶ್ರುತಿನಾಂ ಭಾವಾತ್, ಈ ವಿಧವಾಗಿ ಯುಕ್ತಿಯಿಂದಲೂ ಪ್ರತ್ಯಕ್ಷದಿಂದಲೂ ಶ್ರುತಿ ವಾಕ್ಯಗಳಿಂದಲೂ ನಮಗೆ ಅಂದ್ರೆ ಮೂರು ಪ್ರಮಾಣ ನಾವು ಹೇಳಿದ್ವಿ ಮೊದಲು ಕ್ಲಾಸ್ ನಲ್ಲಿ, ಫಸ್ಟ್ ಕ್ಲಾಸ್ ಇದು ನಮಗೆ ಯುಕ್ತಿ ಪ್ರಕಾರ ಹೇಳ್ತಾ ಇದ್ದಾರೋ, ಪ್ರತ್ಯಕ್ಷ ಪ್ರಕಾರ ಹೇಳ್ತಾ ಇದ್ದಾರೋ, ಆಗಮ ಪ್ರಮಾಣದಿಂದ ಹೇಳ್ತಾ ಇದ್ದಾರೆ ಅಂದ್ರೆ ಮೂರರಿಂದಲೂ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಸಂಕ್ಷೇಪವಾಗಿ ಭಾವದೀಪದಲ್ಲಿ ಯಾರು ಹೇಳ್ತಾ ಇದ್ದಾರೆ, ಯುಕ್ತಿ ಪ್ರತ್ಯಕ್ಷ ಶ್ರುತಿನಾಂ ಭಾವಾತ್, ಮೂರಕ್ಕೂ ಒಂದೇ ಭಾವ. ಆಲ್ ದ ಪ್ರಮಾಣಸ್ ದೇ ಡೋಂಟ್ ಕಾಂಟ್ರಡಿಕ್ಟ್ ಈಚ್ ಅದರ್, ಯುಕ್ತಿ ಪ್ರಮಾಣಕ್ಕೆ ವಿರುದ್ಧವಾಗಿ ಪ್ರತ್ಯಕ್ಷವಾಗಲಿ ಪ್ರತ್ಯಕ್ಷ ವಿರುದ್ಧವಾಗಿ ಶ್ರುತಿಯಾಗಲಿ ಕಾಮನ್ ಟಾಪಿಕ್ ನಲ್ಲಿ ಯಾವುದೇ ಆಗುವುದಿಲ್ಲ. ದೇ ಆಲ್ವೇಸ್ ಕನ್ವರ್ಜ್ ಟು ಒನ್ ಪಾಯಿಂಟ್ ಓನ್ಲಿ, ದೇ ಡು ನಾಟ್ ಕಾನ್ಫ್ಲಿಕ್ಟ್ ವಿತ್ ಈಚ್ ಅದರ್. ಎಲ್ಲಾದ್ರೂ ಕಾನ್ಫ್ಲಿಕ್ಟ್ ಕಾಣಿಸಿದರೆ ದ ಕಾನ್ಫ್ಲಿಕ್ಟ್ ಕಮ್ಸ್ ಬಿಕಾಸ್ ಆಫ್ ಅವರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆರ್ ಮಿಸ್ ಯೂಸಿಂಗ್ ಆಫ್ ಸಮಥಿಂಗ್, ಅದನ್ನು ಮಿಸ್ಅಪ್ರಾಪ್ರಿಯೇಟ್ ಮಾಡ್ಕೊಂಡ್ರೆ ನಮ್ಗೆ ಕಾನ್ಫ್ಲಿಕ್ಟ್ ಅನ್ಸುತ್ತೆ ಹೊರತು ನಿಜವಾಗಿ ಯುಕ್ತಿ ಪ್ರತ್ಯಕ್ಷ ಸ್ಥಿತಿಗಳೆಲ್ಲವೂ ಕೂಡ ಏಕಿ ಭಾವ ಒಂದನ್ನೇ ನಮಗೆ ಕನ್ಸಿಸ್ಟೆಂಟ್ ಥಾಟ್ ಅನ್ನೇ ಕೊಡುತ್ತೆ. ಅದಕ್ಕೆ ಅಕರ್ತೃತ್ವ ಶ್ರುತೇ ಸ್ವಾತಂತ್ರ್ಯ ನಿಷೇಧ ಪರತ್ವ ಚ ಇತ್ಯರ್ಥ ಅಂತೇಳಿದ್ರೆ, ನಮಗೆ ಎಲ್ಲಾದ್ರೂ ಅಕರ್ತೃತ್ವ ಶ್ರುತಿ ಕರ್ತೃತ್ವ ಇಲ್ಲ ಅನ್ನುವ ಶ್ರುತಿ ವಾಕ್ಯ ಬಂದರೆ ಸ್ವತಂತ್ರ ಕರ್ತೃತ್ವ ಇಲ್ಲ ಅಂತ ತಿಳ್ಕೋಬೇಕು. ಸ್ವಾತಂತ್ರ್ಯ ನಿಷೇಧ ಪರತ್ವಾಚ, ಅದು ಸ್ವಾತಂತ್ರ್ಯದ ನಿಷೇಧ ಪರತ್ವ, ದಟ್ ಮೀನ್ಸ್ ಇಟ್ ಇಸ್ ಇನ್ ದ ಲೈನ್ ಆಫ್ ಸ್ಟಾಪಿಂಗ್ ದಿ ಇಂಡಿಪೆಂಡೆನ್ಸ್ ಅಂತ ತಗೋಬೇಕು ಹೊರತು ಕರ್ತೃತ್ವ ಇಲ್ಲ ಅಂತ ತಗೋಕೂಡದು. ಅದೇ ವಿಧವಾಗಿ ನಾವು ಬೇರೆ ಬೇರೆ ಕಾಂಟೆಕ್ಸ್ಟ್ ನಲ್ಲಿ ಬೇರೆ ಬೇರೆ ಅದಕ್ಕೆ ತಕ್ಕಂತೆ ವಿ ಹ್ಯಾವ್ ಟು ಇಂಟರ್ಪ್ರೆಟ್ ದ ಮೀನಿಂಗ್ ಅಕಾರ್ಡಿಂಗ್ ಟು ದ ಕಾಂಟೆಕ್ಸ್ಟ್ ತಕ್ಕಂತೆ ನಾವು ಅರ್ಥವನ್ನು ನೋಡಬೇಕೇ ಹೊರತು ಇವೆಲ್ಲ ಕೂಡ ನಮಗೆ ಸೇಮ್ ಕೈಂಡ್ ಆಫ್ ಕನ್ಸಿಸ್ಟೆಂಟ್ ಮೀನಿಂಗ್ಗೆ ಕೊಡುತ್ತೆ ಅಂತ ನಾವು ತಿಳ್ಕೋಬೇಕಾಗಿದೆ. ಇದಾದ್ಮೇಲೆ ಲಾಸ್ಟ್ ಕ್ಲಾಸ್ ನಲ್ಲಿ ಇನ್ನೊಂದು ಒಂದು ಪ್ರಶ್ನೆಯನ್ನು ನೋಡಿದ್ದೀವಿ, ಏನಂದ್ರೆ ಈಗ ಬಿಂಬ ಪ್ರತಿಬಿಂಬ ಸಂಧಿ ಇಲ್ಲ ಬಿಂಬಾಪರೋಕ್ಷ ಸಂಧಿಯಲ್ಲಿ ನಮಗೆ ಒಂದು ಹೇಳ್ತಾರೆ ಏನಂದ್ರೆ, ಮುಕ್ತ ಬಿಂಬನು ತುರಿಯ ಜೀವನ್ ಮುಕ್ತ ಬಿಂಬನು ವಿಶ್ವ ಭವ ಸಂಸಕ್ತ ಬಿಂಬನು ತೈಜಸಾನು ಅಸೃಜ್ಯರಿಗೆ ಪ್ರಾಜ್ಞ ಶಕ್ತನಾದರೂ ಸರಿಯೇ ಸರ್ವೋದ್ವಿಕ್ತ ಮಹಿಮನು ದುಃಖ ಸುಖಗಳ ವ್ಯಕ್ತ ಮಾಡುತ್ತಲಿಪ್ಪ ಕಲ್ಪಾಂತದಲ್ಲಿ ಬಪ್ಪರಿಗೆ ಅಂತ ಹೇಳಿ. ಇಲ್ಲಿ ಪರಮಾತ್ಮ ಬಿಂಬರೂಪಿ, ನಾವು ಪ್ರತಿಬಿಂಬರು ಅಂತ ಹೇಳ್ತಾರೆ. ಈ ಬಿಂಬರೂಪಿ ಪರಮಾತ್ಮ ಹೇಗೆ ಹೇಗೆ ಬಿಂಬರೂಪಿನಾಗಿರ್ತಾನೆ ಅಂತ ಹೇಳಿದರೆ, ಇಲ್ಲಿ ಒಂದು ಸುಂದರವಾದ ಒಂದು ಅರ್ಥವನ್ನು ಹೇಳ್ತಾ ಇದ್ದಾರೆ. ಏನಂದ್ರೆ ಪರಮಾತ್ಮ ಮುಕ್ತ ಬಿಂಬನು ತುರಿಯ ಜೀವನ್ ಮುಕ್ತ ಬಿಂಬನ್ ಅಂತ ಹೇಳಿ, ಅಂದ್ರೆ ಅವನು ಮೋಕ್ಷದಲ್ಲಿ ಬಿಂಬರೂಪನಾಗಿರ್ತಾನೆ, ಅಲ್ಲಿ ತುರಿಯನಾಗಿರ್ತಾನೆ. ಆದರೆ ಅದೇ ಪರಮಾತ್ಮ ಅಸೃಜ್ಯ ಸ್ಥಿತಿಯಿಂದ ನಾವು ತಗೊಂಡು ಬಂದರೆ ಅಸೃಜ್ಯ ಸ್ಥಿತಿಯಲ್ಲಿ ಅಂದ್ರೆ ಜೀವರು ಇನ್ನೂ ಸೃಜ್ಯ ಸ್ಥಿತಿಗೆ ಬಂದಿಲ್ಲ, ಅವರಿಗೆ ಅನಿರುದ್ಧ ಶರೀರವನ್ನು ಇನ್ನೂ ಕೊಡಲಿಲ್ಲ, ಅವರು ಕೇವಲ ಅನಾದಿ ಲಿಂಗ ಶರೀರದಿಂದ ಸ್ವರೂಪ ದೇಹದಿಂದ ಮಾತ್ರವೇ ನಿದ್ರಾವಸ್ಥೆಯಲ್ಲಿ ಮುಳುಗಿದ್ದ ನಿದ್ರಾವಸ್ಥೆ ಅಂತ ಅದಕ್ಕೆ ಒಂದು ಗಾಢ ನಿದ್ರಾವಸ್ಥೆಯಲ್ಲಿ ಇದ್ದಂತೆ, ದಟ್ ಈಸ್ ಲೈಕ್ ಶುಪ್ತಿ ಅವಸ್ಥೆಯಲ್ಲಿ ಇದ್ದಂತೆ. ಸೊ ಈ ವಿಧವಾದ ಸುಶುಪ್ತಿ ದಶೆಯಲ್ಲಿ ಇದ್ದಂತೆ ಅಸೃಜ್ಯ ಸ್ಥಿತಿಯಲ್ಲಿರುವ ಆ ಜೀವರಾಶಿಗಳಿಗೆ ಪರಮಾತ್ಮ ಯಾವ ಬಿಂಬರೂಪದಲ್ಲಿ ಇರ್ತಾನೆ ಅಂತ ಹೇಳಿದರೆ, ಅವನು ಅಸೃಜ್ಯರಿಗೆ ಪ್ರಾಜ್ಞನಾಮಕ ಪರಮಾತ್ಮ. ಸೊ ಪ್ರಾಜ್ಞನಾಮಕ ಪರಮಾತ್ಮ ಅಂದ್ರೆ ಪರಮಾತ್ಮ ಅನಂತ ಅನಂತ ರೂಪಗಳು. ಸೊ ಪ್ರಾಜ್ಞ ರೂಪಕನಾಗಿ ಅವರಿಗೆ ಬಿಂಬರೂಪದಲ್ಲಿ ತಾನಿರ್ತಾನೆ, ಅದೇ ಪರಮಾತ್ಮನೇ. ಇದು ವಿಶೇಷ ಅಷ್ಟೇ, ಪರಮಾತ್ಮ ಸೇಮ್ ಪರಮಾತ್ಮನೇ, ವಿಶೇಷ ರೂಪ. ಅವರು ಅಸೃಜ್ಯ ಸ್ಥಿತಿಯಿಂದ ಸೃಜ್ಯ ಸ್ಥಿತಿಗೆ ಬಂದಾಗ ಅಪರೋಕ್ಷಾತ್ ಪೂರ್ವದಲ್ಲಿ ಇನ್ನೂ ಜೀವನ್ಮುಕ್ತರಾಗಲಕ್ಕೆ ಮುಂಚೆ ಅವರಿಗೆ ಸ್ವಪ್ನಾವಸ್ಥೆಯಲ್ಲಿ ತೈಜಸ ನಾಮಕ ಪರಮಾತ್ಮ ಇದ್ದಾನೆ, ತೈಜಸ ನಾಮಕ ಪರಮಾತ್ಮ ಬಿಂಬರೂಪನಾಗಿದ್ದಾನೆ ಅವರಿಗೆ ಅಂತೇಳಿ. ಅವರೇ ಮತ್ತು ಪರೋಕ್ಷ ಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳಾದಾಗ ಅಪರೋಕ್ಷ ಜ್ಞಾನ ಬಂದಾಗ ಅದೇ ಪರಮಾತ್ಮನೇ ತಾನು ಏನಾಗಿರ್ತಾನೆ ಅವರಿಗೆ ಬಿಂಬರೂಪನಾಗಿ ತೈಜಸ ನಾಮದಿಂದ ಅವರಿಗೆ ವಿಶ್ವ ತೈಸ ಪ್ರಾಜ್ಞ ಅಂತೇಳಿ, ಪ್ರಾಜ್ಞ ತುರಿಯ ಅಂತೇಳಿ. ಸೊ ಪ್ರಾಜ್ಞ ನಾಮಕ ಪರಮಾತ್ಮದಿಂದ ತೈಸ ಬಂದು ತೈಸ ನಾಮಕದಿಂದ ವಿಶ್ವನಾಮಕನಾಗ್ತಾನೆ. ಅಂದ್ರೆ ವಿಶ್ವನಾಮಕ ಅಂದ್ರೆ ಜಾಗೃತ ಅವಸ್ಥೆ, ಅಂದ್ರೆ ಅವರು ಜಾಗೃತರಾಗಿದ್ದಾರೆ ಅಂತ ಹೇಳಿದ್ರೆ ಜ್ಞಾನ ಉದ್ರಿಕ್ತವಾಗಿದೆ, ಅವರು ಜ್ಞಾನ ಪಡೆದಿದ್ದಾರೆ. ಆ ಕಾರಣದಿಂದ ವಿಶ್ವನಾಮಕನಾಗಿ ಆ ಅಪರೋಕ್ಷ ಜ್ಞಾನಿಗಳಿಗೆ ಅವನು ತಾನು ಬಿಂಬರೂಪನಾಗಿರ್ತಾನೆ. ಆಮೇಲೆ ಅವರು ಮೋಕ್ಷಕ್ಕೆ ಹೋದಾಗ ತುರಿಯ ನಾಮಕನಾಗಿ ಅವರಿಗೆ ಬಿಂಬರೂಪನಾಗಿರ್ತಾನೆ ಅಂತ ಹೇಳಿದಾಗ ಇದು ಪರಮಾತ್ಮ ಬೇರೆ ಬೇರೆ ರೂಪಗಳಿಂದ ಅವರವರಿಗೆ ಆಯಾ ದಶೆಗಳಲ್ಲಿ ಬಿಂಬರೂಪನಾಗಿರುವುದು ಹೇಳುವುದರಷ್ಟೇ ಹೊರತು ಇದರ ಉದ್ದೇಶ ಕರ್ತೃತ್ವದ ಬಗ್ಗೆ ಅವರಿಗೆ, ಅಂದ್ರೆ ಒಂದೊಂದು ದಶದಲ್ಲಿ ಒಂದೊಂದು ವಿಧವಾದ ಕರ್ತೃತ್ವ ಇದೆ, ಬೇರೆ 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 ವಿಧವಾದ ಕರ್ತೃತ್ವ ಇದೆ ಅಂತ ಹೇಳುವುದರಿಲ್ಲ. ಆದ್ರೆ ಆಯಾ ದಶೆಗಳಲ್ಲಿ ಬೇರೆ ಬೇರೆ ವಿಧವಾದ ಕರ್ತೃತ್ವದ ಜ್ಞಾನವಿದೆ, ಅಂದ್ರೆ ದ ಅಂಡರ್ಸ್ಟ್ಯಾಂಡಿಂಗ್ ವೇರಿಸ್ ಆಗುತ್ತೆ ಹೊರತು ಕರ್ತೃತ್ವವೇ ವೇರಿ ಆಗುವುದಿಲ್ಲ. ದ ಕರ್ತೃತ್ವ ಡಸ್ ನಾಟ್ ಚೇಂಜ್. ಇದು ಹೇಗಂದ್ರೆ ನಾವು ಈ ಸ್ವಪ್ನ ಅವಸ್ಥಾ ಅಂತ ಹೇಳಿದಾಗ ಈ ಈ ಕೆಂಟು ಮಿಸ್ಅಂಡರ್ಸ್ಟ್ಯಾಂಡ್, ಉದಾಹರಣೆಗೆ ಈ ಅದ್ವೈತ ಗುರುಗಳ ಅದೇ ವಿಧವಾಗಿ ನಮಗೆ ಈ ಪ್ರಪಂಚ ಎಲ್ಲ ಈ ಸ್ವಪ್ನದಂತೆ, ಈ ಪ್ರಪಂಚ ಸ್ವಪ್ನದಂತೆ ಅಂತ ಹೇಳಿದಾಗ ಓಹೋ ನಮಗೆ ಸ್ವಪ್ನ ಸತ್ಯವಲ್ಲ, ಅದಕ್ಕೆ ಈ ಪ್ರಪಂಚವು ಮಿಥ್ಯಾ, ಇದು ಮಿಥ್ಯಾರೂಪವಾದದ್ದು ಅಂತ ತಿಳ್ಕೊಳ್ತಾರೆ. ಅಂದ್ರೆ ಸ್ವಪ್ನವತ್ತು ಅಂತ ಹೇಳಿದಾಗ ಅಲ್ಲಿ ಸ್ವಪ್ನದಂತೆ ಅಂತ ತಿಳ್ಕೊಳ್ಳುವುದರ ಉದ್ದೇಶ ಏನಂದ್ರೆ ಸ್ವಪ್ನ ಹೇಗೆ ಅಶಾಶ್ವತವಾಗಿದೋ ಅದೇ ವಿಧವಾಗಿ ಈ ಪ್ರಪಂಚವು ಅಶಾಶ್ವತವಾಗಿದೆ ಅಂತ ಹೇಳುವುದರಲ್ಲೇ ಮುಖ್ಯ ಉದ್ದೇಶ. ಅಷ್ಟೇ ಅಲ್ಲದೆ ಇಲ್ಲಿ ಕೂಡ ನಮ್ಗೆ ಕರ್ತೃತ್ವದ ಬಗ್ಗೆ ಹೇಳುವುದಂತ ಹೇಳುವುದು ಉದ್ದೇಶ ಏನಂದ್ರೆ ಇಲ್ಲಿ ಕರ್ತೃತ್ವದ ಒಂದು ಐ ಮೀನ್ ಥಾಟ್ ಪ್ರಾಸೆಸ್ ಹೇಗೆ ತಕೋಬೇಕಂದ್ರೆ ಅಸ್ವತಂತ್ರ ಕರ್ತೃತ್ವ ಎಲ್ಲದರಲ್ಲಿ. ಉದಾಹರಣೆಗೆ ನಮ್ಗೆ ಒಂದು ಸ್ವಪ್ನ ಒಂದು ಕನಸು ಬರ್ಬೇಕಂದ್ರೆ ವಿ ಕೆನಾಟ್ ಡಿಸೈಡ್ ನನಗೆ ಒಳ್ಳೆ ಸ್ವಪ್ನ ಬರ್ಬೇಕಂತ ಮಾಡ್ಕೊಂಡು ಒಳ್ಳೆ ಸ್ವಪ್ನ ಬರುತ್ತಾ ಬರೋದಿಲ್ಲ, ನನಗೆ ಕೆಟ್ಟ ಸ್ವಪ್ನ ಬರಬಾರದಂತ ಮಾಡ್ಕೊಂಡು ಕೆಟ್ಟ ಸ್ವಪ್ನ ಬರುತ್ತೆ. ದಟ್ ಮೀನ್ಸ್ ವಿ ಡು ನಾಟ್ ಹ್ಯಾವ್ ಕಂಟ್ರೋಲ್ ಓವರ್ ಅವರ್ ಡ್ರೀಮ್ಸ್, ವಿ ಡು ನಾಟ್ ಹ್ಯಾವ್ ಕಂಟ್ರೋಲ್ ಇನ್ ವೇಕ್ಫುಲ್ ಸ್ಟೇಟ್, ವಿ ಡು ನಾಟ್ ಹ್ಯಾವ್ ಕಂಟ್ರೋಲ್ ಅಸುಜಿಸಿ ನನ್ಗೆ ಅಸುಜಿಸಿದೆಯೇ ಚೆನ್ನಾಗಿದ್ದೀರಿ ಅಸುಜಿಸಿದ್ರೆ ನಾನು ಎದ್ದು ಬಿಡ್ತೀನಿ ನಾನು ಸುಜಿಸ್ಟಿಗೆ ಬರೋದಿಲ್ಲ ಅಂತ ಹೇಳಿದೆ ಆಗುತ್ತಾ ಆಗೋದಿಲ್ಲ. ನಮಗೆ ಇಲ್ಲ ನಾನು ಸುಜಿಸಿದ್ರೆ ನಾನು ಬೇಗ ಬಂದು ಬಿಡಬೇಕು ಅಂತ ಹೇಳಿದ್ರೆ ಅದು ಆಗತ್ತಾ ಇಲ್ಲ. ಯಾವಾಗ ಪರಮಾತ್ಮ ಸುಜಿಸಿದ್ರೆ ತರಬೇಕು ಆವಾಗಲೇ ತರ್ತಾನೆ, ಎಷ್ಟುವರೆಗೂ ಅಸುಜಿಸಿರ್ಬೇಕು ಅಷ್ಟೇ ಇರ್ತಾನೆ, ಯಾವುದು ನಮ್ಮ ಕಂಟ್ರೋಲ್ ನಲ್ಲಿಲ್ಲ. ಅಂದ್ರೆ ಪ್ರಾಗ್ನಾಮಕ ಪರಮಾತ್ಮ ನಮ್ಗೆ ಅಸುಜ್ಯ ಸ್ಥಿತಿಯಲ್ಲಿ ಇದ್ದಾಗ ಅವನು ಎಷ್ಟು ದಿನ ಅಸುಜ್ಯ ಸ್ಥಿತಿ ಇಡ್ಬೇಕು ಅಷ್ಟೇ ದಿನ ಇರ್ತಾನೆ, ಅಲ್ಲಿ ನಮ್ಮ ಕಂಟ್ರೋಲ್ ಇಲ್ಲ, ನಮಗೆ ಕರ್ತೃತ್ವ ಸ್ವಾತಂತ್ರ್ಯ ಇಲ್ಲ. ಅದೇ ವಿಧವಾಗಿ ತೈಲಸ ನಾಮಕ ಪರಮಾತ್ಮ ನಮಗೆ ಈ ಅಪರೋಕ್ಷ ಜ್ಞಾನ ಪೂರ್ವದಲ್ಲಿ ಅವನು ಬಿಂಬರೂಪನಾಗಿದ್ದಾಗ ನನಗೆ ಬೇಗ ಅಪರೋಕ್ಷ ಜ್ಞಾನ ಬರಬೇಕಂತ ಹೇಳಿದೆ, ಅದು ಅದು ನಮ್ಮ ನಿಶ್ಚಯ, ವಿ ಡು ನಾಟ್ ಮೇಕ್ ಎ ಡಿಸಿಷನ್, ನಮ್ಮ ಕೈಲಿಲ್ಲ ಅದು. ಅಂದ್ರೆ ಅಲ್ಲಿ ಕೂಡ ಪರಮಾತ್ಮ ತಾನು ಅವರವರಿಗೆ ತಕ್ಕಂತೆ ಯಾವಾಗ ಅಪರೋಕ್ಷ ಜ್ಞಾನ ಕೊಡ್ಬೇಕು ಆವಾಗ ಕೊಡ್ತಾನೆ. ಈ ಬೇರೆ ಬೇರೆ ರೂಪಗಳಿಂದ ಪರಮಾತ್ಮ ಬಿಂಬರೂಪನಾಗಿದ್ದಾನೆ ಅಂತ ಹೇಳಿದ್ರೆ ಆಯಾ ಜೀವರಾಶಿಗಳಿಗೆ ಆಯಾ ದಶೆಯಲ್ಲಿ ಅವರವರ ಕರ್ತೃತ್ವ ಜ್ಞಾನ ಬೇರೆ ಬೇರೆ ವಿಧವಾಗಿದೆ ಅಂತ ಅರ್ಥ, ಹೊರತು ಕರ್ತೃತ್ವವೇ ಬೇರೆ ಬೇರೆ ವಿಧವಾಗಿದೆ ಅಂತ ಅರ್ಥ. ಆದ್ರೆ ಇಲ್ಲ ಸ್ವಾತಂತ್ರ್ಯ ವೇರಿಯೇಷನ್ ಬಂದಂತಲೂ ಅರ್ಥ ತಗೋಬಾರ್ದು. ವಿ ಕೆನಾಟ್ ಟೇಕ್ ಇಟ್ ಲೈಕ್ ಯುನೋ ಕರ್ತೃತ್ವದ ಯುನೋ ಇಟ್ ಗಾಟ್ ಮೋರ್ ಕರ್ತೃತ್ವ ಇನ್ನು ವೇರಿಯೇಷನ್ ಬಂತು, ಇಲ್ಲ ಸ್ವತಂತ್ರ ಕರ್ತೃತ್ವ ಸ್ವಲ್ಪ ಅಪರೋಕ್ಷ ಜ್ಞಾನ ಬಂದ ಮೇಲೆ ಅವ್ರಿಗೆ ಸ್ವಲ್ಪ ಸ್ವತಂತ್ರ ಕರ್ತೃತ್ವ ಜಾಸ್ತಿ ಆಯ್ತು ಅಂತ ಹಾಗೆಲ್ಲ ತಗೋಬಾರ್ದು. ರಿಲೇಟಿವ್ ಆಗಿ ಅಂತ ಯಾವಾಗಲೂ ಕರ್ತೃತ್ವ ಅನ್ನೋದು ರಿಲೇಟಿವ್ ಅಂತ ಹೇಳಿದ್ದೀವಿ, ಆದ್ರೆ ಆ ರಿಲೇಟಿವ್ನೆಸ್ ಅನ್ನೋದು ಅವರವರ ಯೋಗ್ಯತಾನುಸಾರ ಇರುವಂತಹದ್ದೇ ಅಷ್ಟೇ ಹೊರತು ದಟ್ ಡಸ್ ನಾಟ್ ಮೀನ್ ದಟ್ ದೇ ಗಾಟ್ ಇಂಡಿಪೆಂಡೆನ್ಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಯಾಕಂದ್ರೆ ಯಾವಾಗಲೂ ಅವ್ರ ಪರಮಾತ್ಮನ ಅಧೀನರೇ. ಇಷ್ಟು ವಿಧವಾಗಿ ಪರಮಾತ್ಮ ಬಿಂಬರೂಪನಾಗಿದ್ದಾನೆ ಅಂತ ಹೇಳಿದರೆ ಯಾವಾಗಲೂ ಅವ್ರ ಪರಮಾತ್ಮನ ಅಧೀನರು ಅಂತ ಹೇಳುವುದಕ್ಕಾಗಿ ಇದು ಹೊರಟಿದೆ. ಸೊ ದಿಸ್ ಪರ್ಟಿಕ್ಯುಲರ್ ಪದ್ಯ ನಮಗೆ ಹೊರಟಿದ್ದು ಜೀವನಿಗೆ ಯಾವಾಗಲೂ ಅಧೀನ ಕರ್ತೃತ್ವವೇ ಇದೆ, ಸ್ವಾಧೀನ ಸ್ವತಂತ್ರ ಕರ್ತೃತ್ವ ಜೀವನಿಗೆ ಯಾವಾಗಲೂ ಇಲ್ಲ ಅಂತ ಹೇಳಿ ಪರಮಾತ್ಮ ಈ ವಿಧವಾಗಿ ಬೇರೆ ಬೇರೆ ರೂಪಗಳಿಂದ ಜೀವನಿಗೆ ಬಿಂಬರೂಪನಾಗಿರ್ತಾನೆ ಅಂತ ತಿಳಿಸುವುದಕ್ಕಷ್ಟೇ ಹೊರತು ಜೀವನಿಗೆ ಕರ್ತೃತ್ವ ವೇರಿಯೇಷನ್ ಆಗತ್ತೆ ಅಂತ ತಿಳಿಸುವುದಕ್ಕಾಗದು ಹೊರಟಿಲ್ಲ. ಇದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕು. ಅದಾದ್ಮೇಲೆ ಐ ಥಿಂಕ್ ಇವತ್ತಿನ ಕ್ಲಾಸ್ ಇವತ್ತು ಇಲ್ಲಿಗೆ ನಿಲ್ಸೋಣ. ಪ್ರಶ್ನೆ ಉತ್ತರಗಳೇನನ್ನ ಇದ್ರೆ ಅದಾಗಲಿ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದರ ಉಪಸಂಹಾರ. ಸೊ ವಿಲ್ ಕಲೆಕ್ಟ್ ದ ಕಾನ್ಸೆಪ್ಟ್ಸ್ ಫ್ರಮ್ ವೇರಿಯಸ್ ಪ್ಲೇಸಸ್, ಬೇರೆ ಬೇರೆ ಸ್ಥಳಗಳಿಂದ ಕಾನ್ಸೆಪ್ಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ವಿಲ್ ಹ್ಯಾವ್ ಎ ಕನ್ಕ್ಲೂಸಿವ್ ಸೆಷನ್ ಇನ್ ದ ನೆಕ್ಸ್ಟ್ ಕ್ಲಾಸ್, ಅಂಡ್ ಆಲ್ಸೋ ಕ್ವಶನ್ ಆನ್ಸರ್ ಸೆಷನ್ ಕೂಡ ಇನ್ನು ಜಾಸ್ತಿ ಇರ್ಬೋದು ನೆಕ್ಸ್ಟ್ ಕ್ಲಾಸ್ ನಲ್ಲಿ. ಸೊ ಇವಾಗ ಕೂಡ ಯಾವ್ದನ್ನ ಪ್ರಶ್ನೆಗಳಿದ್ರೆ ಕೇಳ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ವಿಲ್ ಹ್ಯಾವ್ ಎ ಫೈನಲ್ ಸೆಷನ್ ಇನ್ ನೆಕ್ಸ್ಟ್ ಕ್ಲಾಸ್. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.
ನಮಸ್ಕಾರ ಕಿಶೋರ್ ಅವರೇ,
ಹೇಳಿ.
ತಾವು ಅದೇ ಅದು ಇವಾಗ ಪದ್ಯವನ್ನು ಅನುವಾದ ಮಾಡೋ ಕಾಲಕ್ಕೆ ಮುಕ್ತ ಬಿಂಬನು ತುರಿಯ ಜೀವನ್ ಮುಕ್ತ ಬಿಂಬನು ವಿಶ್ವಭವ ಸಂಸಕ್ತ ಬಿಂಬನು ತೈಜಸ್ಸನು ಅಂತ ಹೇಳೋ ಕಾಲಕ್ಕೆ ಕರ್ತೃತ್ವ ಯಾವಾಗ್ಲೂ ಒಂದೇ ರೀತಿ ಇರುತ್ತೆ, ಅದು ಭಗವಂತನ ಜೀವನ ಪರಾಧೀನತ್ವವನ್ನು ತಿಳಿಸಲಿಕ್ಕಾಗಿ ಹೇಳಿದ್ದು ಪದ್ಯ ಅಂತ ಹೇಳಿದಿರಲ್ಲ, ಕರ್ತೃತ್ವ ಒಂದೇ ರೀತಿ ಇರುತ್ತೆ ಅಂತೇಳಿ ಹೇಗೆ ತಗೊಳಕಾಗುತ್ತೆ? ಯಾಕಂದ್ರೆ ಅಸೃಜ್ಯಾವಸ್ಥೆಯಲ್ಲಿ ಜೀವನ ಸ್ವರೂಪೇಂದ್ರಗಳು ಯಾವುದು ಕೆಲಸದಲ್ಲಿ ಇರೋದಿಲ್ಲಲ್ಲ, ಅಲ್ಲಿ ಜೀವ ಪೂರ್ಣ ಗಾಢ ನಿದ್ರಾವಸ್ಥೆಯಲ್ಲಿ ಇರ್ತಾನೆ. ಸೊ ಹಾಗಾಗಿ ಇದು ಕರ್ತೃತ್ವ ಯಾವಾಗ್ಲೂ ಒಂದೇ ರೀತಿ ಇರುತ್ತೆ ಅಂತೇಳಿ ಅಂಬೋ ಕಾನ್ಸೆಪ್ಟ್ ಹೌ ಶುಡ್ ವಿ ಅಪ್ಲೈ ಟು ಅಸೃಜ್ಯಾವಸ್ಥೆ ಅಂತೇಳಿ.
ನಾನು ಅದು ಆಕ್ಚುಲ್ ಲೆಟ್ ಮಿ ಕ್ಲಾರಿಫೈ ಇಟ್, ಒಂದೇ ರೀತಿ ಇರುತ್ತೆ ಅಂತ ಹೇಳಿದೆ ಅಂತೇನಂದ್ರೆ, ಒಂದೇ ರೀತಿ ಅನ್ನೋದಕ್ಕೆ ಒಂದೇ ರೀತಿ ಪರಮಾತ್ಮ ಅಧೀನದಲ್ಲಿ ಇರುತ್ತೆ ಅಂತೇಳಿ, ಅಂದ್ರೆ ಅವರ ಯೋಗ್ಯತೆ. ಫಾರ್ ಎಕ್ಸಾಂಪಲ್ ಇದು ಹೇಗಂದ್ರೆ, ಪ್ರತಿ ಒಂದಕ್ಕೂ ಕೂಡ ನಮಗೆ ನಿತ್ಯ ಅನಿತ್ಯ ಶಬ್ದಗಳನ್ನು ತಗೋಬೇಕು. ಉದಾಹರಣೆಗೆ ಸುಖ ತಗೊಂಡ್ರು, ದುಃಖ ತಗೊಂಡ್ರು, ಇಚ್ಛಾ ತಗೊಂಡ್ರು, ಪ್ರಯತ್ನ ತಗೊಂಡ್ರು, ಕರ್ತೃತ್ವ ತಗೊಂಡ್ರು, ಅದಕ್ಕೆ ಒಂದು ನಿತ್ಯ ಒಂದು ಶಕ್ತಿ ಇದೆ, ಅನಿತ್ಯದ ಒಂದಿದೆ. ನಿತ್ಯ ಅನಿತ್ಯ ಅನ್ನೋದು, ಈಗ ಉದಾಹರಣೆಗೆ ಜ್ಞಾನ ತಗೊಂಡ್ರು ಕೂಡ ನಮಗೆ ಆ ಜ್ಞಾನದಲ್ಲಿ ಸ್ವರೂಪ ಜ್ಞಾನ ಒಂದು, ವೃತ್ತಿ ಜ್ಞಾನ ಅಂತ ಬೇರೆ ಬೇರೆ ಜ್ಞಾನಗಳು. ಸ್ವರೂಪ ಜ್ಞಾನ ಒಂದೇ ರೀತಿಯಲ್ಲಿ ಯಾವಾಗಲೂ ಇರುತ್ತೆ, ವೃತ್ತಿ ಜ್ಞಾನ ವೇರಿ ಆಗ್ತಾ ಇರುತ್ತೆ. ಅದೇ ವಿಧವಾಗಿ ಕರ್ತೃತ್ವ ಒಂದೇ ರೀತಿಯಾಗಿರುತ್ತೆ ಅಂತ ನಾನು ಹೇಳಿದ ಕರ್ತೃತ್ವ ಯಾವುದು ಅಂತ ಹೇಳಿದ್ರೆ, ಯಾವಾಗಲೂ ಪರಮಾತ್ಮ ಅಧೀನದಲ್ಲಿ ಇರುತ್ತೆ ಅಂತ ಒಂದರ್ಥ. ಇನ್ನೊಂದು ಅರ್ಥ ಏನಂದ್ರೆ, ಈ ಕರ್ತೃತ್ವ ಕೂಡ ಎರಡು, ಒಂದು ನಿತ್ಯ ಒಂದು ಅನಿತ್ಯ ಭಾಗಗಳಿದೆ. ಈ ನಿತ್ಯ ಕರ್ತೃತ್ವ ಅನ್ನೋದು ಏನಂದ್ರೆ, ಆ ಜೀವದ ಸ್ವರೂಪದಲ್ಲಿ ಇರುವಂತಹದ್ದು, ಯೋಗ್ಯತಕ್ಕೆ ಅದಕ್ಕೆ ಹೇಳತಕ್ಕ ಯೋಗ್ಯತಾನುಸಾರ ಕರ್ಮಾನುಸಾರ. ಈ ಕೊನೆಯ ಸೂತ್ರವನ್ನು ನಾನು ಹೇಳಿದಾಗ ಹೇಳಿದ್ದು ಅಂದ್ರೆ, ಯೋಗ್ಯತಾ ಕರ್ಮ ಅವರವರ ಪ್ರಯತ್ನ ಅನುಸಾರವಾಗಿ ಎಲ್ಲವೂ ನಡೆಯುತ್ತೆ ಅಂತ ಹೇಳಿ. ಅದರಲ್ಲಿ ಆ ನಿತ್ಯತ್ವದ ಎಲಿಮೆಂಟ್ ಯಾವ್ದಿದೋ ಅದು ಸ್ವರೂಪದಲ್ಲಿಯೇ ಇಂಪ್ಲಾಂಟೆಡ್, ಆ ಸ್ಟ್ಯಾಂಪ್ ಇಂಟ್ ದ ಸ್ವರೂಪ. ಅದು ಯಾವಾಗಲೂ, ಉದಾಹರಣೆಗೆ ಮೋಕ್ಷಕ್ಕೆ ಹೋದಾಗ ಮೋಕ್ಷದಲ್ಲಿ ಕರ್ತೃತ್ವ ಎಲ್ಲಿಂದ ಬಂತು ರೀ ಅಂತ ಹೇಳಿದ್ರೆ, ಮೋಕ್ಷದಲ್ಲಿ ಇರುವ ಕರ್ತೃತ್ವ ಎಂತಹದ್ದಂದ್ರೆ ಅದರ ಸ್ವರೂಪಭೂತವಾದದ್ದು ಅಭಿವ್ಯಕ್ತವಾಗ್ತಾ ಇರುತ್ತೆ. ಸೊ ಎವ್ರಿಥಿಂಗ್ ಗೆಟ್ಸ್ ಮ್ಯಾನಿಫೆಸ್ಟೆಡ್, ಸ್ವರೂಪದಲ್ಲಿ ಇರುವುದೇ ಯಾವಾಗಲೂ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ ಮೋಕ್ಷದಲ್ಲಿ. ಸೊ ಆ ನಿತ್ಯವಾಗಿ ಇರುವಂತಹ ಎಲಿಮೆಂಟ್ ಯಾವ್ದಿದೋ ದಟ್ ಈಸ್ ಏಕರೀತಿಯಲ್ಲಿ ಇರುವಂತಹದ್ದು, ದಟ್ ಅದರಲ್ಲಿ ವೇರಿಯೇಷನ್ ಇರೋದಿಲ್ಲ. ಆದ್ರೆ ಜೀವಕ್ಕೆ ಸಾಧನೆ ಮಾಡ್ತಾ ಮಾಡ್ತಾ, ಉದಾಹರಣೆಗೆ ಒಂದು ಜೀವ ಅಸುಜಸ್ಥಿತಿ, ನೀವು ಹೇಳಿದಂತೆ ಅದು ಅಸುಜಸ್ಥಿತಿಯಲ್ಲಿರುವಾಗ ಕೇವಲ ಮಾನಸಿಕ ಕರ್ಮಗಳಂದ್ರೆ ಆ ಸ್ವರೂಪ ಭೂತವಾದಕ್ಕೆ ಏನು ಅನಿರುದ್ಧ ಶರೀರ ಇಲ್ಲ, ಸ್ಥೂಲ ದೇಹವೂ ಇಲ್ಲ, ಅದಕ್ಕೆ ಯಾವ ವಿಧವಾದ ಕರ್ಮಗಳನ್ನು ಮಾಡುವುದಕ್ಕೆ ಅವಕಾಶವೂ ಇಲ್ಲ, ಸಾಧನೆಯೂ ನಡೀತಾ ಇಲ್ಲ, ಏನೂ ಇಲ್ಲ. ಸೊ ಅಸುಜ್ಯ ಸ್ಥಿತಿಯಲ್ಲಿ ಕೇವಲ ಸ್ವರೂಪಭೂತವಾದ ನಿತ್ಯವಾದ ಒಂದು ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮ ರೂಪದಲ್ಲಿರುವ ಕರ್ತೃತ್ವ ಮಾತ್ರವೇ ಇರುತ್ತೆ. ಅದು ಸೂಕ್ಷ್ಮ ಕರ್ತೃತ್ವ ಮಾತ್ರವೇ, ಅದು ಯಾವಾಗಲೂ ಸ್ವರೂಪದಲ್ಲಿ ನಿತ್ಯವಾಗಿರುವಂತಹದ್ದು, ಅದರಲ್ಲಿ ವೇರಿಯೇಷನ್ಸ್ ಇರೋದಿಲ್ಲ. ಆದರೆ ನಮಗೆ ಈ ವೃತ್ತಿ ರೂಪವಾದದ್ದು ಯಾವ್ದಿರುತ್ತೋ ಅಂತಹದ್ದಂದ್ರೆ ಮ್ಯಾನಿಫೆಸ್ಟ್ ಆಗುವ ಕರ್ಮ ಯಾವುದು ಅಂದ್ರೆ, ಅಸುಜ್ಯ ಸ್ಥಿತಿಯಲ್ಲಿ ಯಾವ ಕರ್ಮವು ಸ್ಥೂಲ ಕರ್ಮ ನಡೆಯೋದಿಲ್ಲ, ಯಾಕಂದ್ರೆ ಸ್ಥೂಲ ದೇಹವೇ ಕೊಟ್ಟಿಲ್ಲ, ಸ್ಥೂಲ ಕರ್ಮ ಯಾವುದೂ ಇರೋದಿಲ್ಲ. ಅದೇ ಜೀವ ಮತ್ತು ಸುಜ್ಯಸ್ಥಿತಿಗೆ ಬಂದಾಗ ಏನಾಗತ್ತೆ ಅಂದ್ರೆ, ಆ ಸ್ವರೂಪ ಭೂತವಾದದ್ದು ಎವ್ರಿಥಿಂಗ್ ದಟ್ ಇಸ್ ದೇರ್ ಇನ್ ದ ಸ್ವರೂಪ ಇಟ್ ಜಸ್ಟ್ ರಿಮೇನ್ಸ್ ಅಟ್ ದ ಸೇಮ್ ಟೈಮ್. ಅದಕ್ಕೆ ಅನಿರುದ್ಧ ಶರೀರವನ್ನು ಕೊಟ್ಟು, ಲಿಂಗ ಸ್ಥೂಲ ದೇಹವನ್ನು ಕೊಟ್ಟು ಪರಮಾತ್ಮ ಏನು ಮಾಡ್ತಾನೆ, ಸುಜ್ಯಸ್ಥಿತಿಯಲ್ಲಿ ಅದಕ್ಕೆ ಸಾಧನೆ ಮಾಡಲಿಕ್ಕೆ ಬೇಕಾದ ಕಂಡೀಷನ್ಸ್ ಕ್ರಿಯೇಟ್ ಮಾಡ್ತಾನೆ. ಆವಾಗ ಅದರಲ್ಲಿರುವಂತಹ ಅನಿತ್ಯವಾದ ಕರ್ತೃತ್ವ ಯಾವುದಿದೋ ಅದು ಬೆಳೀತಾ ಬರುತ್ತೆ, ದಟ್ ಕೀಪ್ಸ್ ಗ್ರೋಯಿಂಗ್. ಅಂದ್ರೆ ಆ ಜೀವತ್ ಯೋಗ್ಯಕ್ಕೆ ತಕ್ಕ ಯೋಗ್ಯತೆಗೆ ತಕ್ಕಂತೆ ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ, ಸಾಧನೆಯನ್ನು ಮಾಡ್ತಾ 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 ಮುಂದಕ್ಕೆ ಬರ್ತಾನೆ. ಅದರಿಂದ ಜ್ಞಾನವೂ ಬೆಳೆಯುತ್ತೆ. ಆ ವೃತ್ತಿ ಜ್ಞಾನ ಬೆಳೆದಂತೆ 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 ಅದಕ್ಕೆ ಬರುವಂತಹ ಆ ಕರ್ತೃತ್ವದ ಅವೇರ್ನೆಸ್ ಜಾಸ್ತಿ ಆಗ್ತಾ ಬರುತ್ತೆ. ಅಂಡ್ ಆಲ್ಸೋ ಶಕ್ತಿ, ಅದ ಇಟ್ ಗೆಟ್ಸ್ ಮೋರ್ ಅಂಡ್ ಮೋರ್ ಎಬಿಲಿಟೀಸ್. ಸೊ ಆ ವೇರಿಯೇಷನ್ ಯಾವ್ದು ಬರುತ್ತೋ, ದಟ್ ವೇರಿಯೇಷನ್ ಇಸ್ ಓನ್ಲಿ ಅನಿತ್ಯವಾದ ವೇರಿಯೇಷನ್, ಅನಿತ್ಯದ ಎಲಿಮೆಂಟ್. ಸೊ ನಿತ್ಯದ ಎಲಿಮೆಂಟ್ ಸ್ವರೂಪದಲ್ಲಿ ಇರುವಂತಹದ್ದು ಹಾಗೆಯೇ ಏಕರೀತಿಯಲ್ಲಿ ಹೋಗ್ತಾ ಇರುತ್ತೆ. ಸೊ ಆ ಸಾಧನೆ ಮಾಡುವುದರ ಮೂಲಕವಾಗಿ ಅದಕ್ಕೆ ಆ ಜೀವನಿಗೆ ಜ್ಞಾನ ಬೆಳೀತಾ ಬರುತ್ತೆ. ಸೊ ಆ ಕರ್ತೃತ್ವ ಆ ವಿಧವಾಗಿ ಆ ಜೀವನಿಗೆ ಯೋಗ್ಯತೆ ಅಂದ್ರೆ ನಾನು ಹೇಳಿದಕ್ಕೆ ಸಾಪೇಕ್ಷ, ಯಾವಾಗಲೂ ಇಟ್ಸ್ ರಿಲೇಟಿವ್ ಟರ್ಮ್. ಸೊ ಕರ್ತೃತ್ವ ಅನ್ನೋದು ರಿಲೇಟಿವ್ ಟರ್ಮ್. ಸೊ ಆ ಜೀವ, ಉದಾಹರಣೆಗೆ ಒಂದು ಜೀವ ಒಂದು ಜನ್ಮದಲ್ಲಿ ಹಿ ಮೇ ಬಿ ಬಾರ್ನ್ ಎಸ್ ಎ ಬಹಳ ಒಂದು ತುಚ್ಛವಾದ ಒಂದು ಅನಿಮಲ್. ಉದಾಹರಣೆಗೆ ಭರತನ ಉತ್ತಾನ ತಗೊಂಡ್ರೆ, ಆ ಭರತ ಒಂದು ಚಕ್ರವರ್ತಿಯಾಗಿದ್ದ, ಚಕ್ರವರ್ತಿಯಾಗಿದ್ದಾಗ ಅವನಿಗೆ ಎಷ್ಟೋ ಒಂದು ಜ್ಞಾನ ಇತ್ತು, ಅದಿತ್ತು, ಕರ್ತೃತ್ವ ಇತ್ತು, ಹಿ ಕುಡ್ ಕಮ್ಯಾಂಡ್ ಪೀಪಲ್. ಅವನು ಜಿಂಕೆಯಾಗಿ ಹುಟ್ಟುತ್ತಾನೆ. ಜಿಂಕೆಯಾಗಿ ಹುಟ್ಟಿದಾಗ ಅವನಿಗೆ ಹಿ ಡಸ್ ನಾಟ್ ಕಂಟ್ರೋಲ್ ಎನಿಬಡಿ. ಅವನಿಗೆ ಅದೇ ಜ್ಞಾನ, ಆ ಪೂರ್ವಜನ್ಮದ ಜ್ಞಾನ ಇನ್ನೂ ತಿಳುವಳಿಕೆ ಇದ್ದಿರುತ್ತೆ, ಎಲ್ಲ ನೆನಪಿರುತ್ತೆ. ಸೊ ವಾಟ್ ಡು ವಿ ಟೇಕ್ ಇಟ್ ಎಸ್ ಕರ್ತೃತ್ವ? ಜಡಭರತನಾಗಿರುವಾಗ ಅವನು ಆಮೇಲೆ ಜಡಭರತನಾಗಿ ಬರ್ತಾನೆ, ಚಕ್ರವರ್ತಿನಾಗಿದ್ದ ಭರತ ಜಿಂಕೆಯಾಗಿ ಬರ್ತಾನೆ, ಆಮೇಲೆ ಜಡಭರತನಾಗಿ ಬರ್ತಾನೆ. ಸೊ ಅವನ ಕರ್ತೃತ್ವ ವೇರಿ ಆಗ್ತಾ ಬಂತ ಅಂತ ಹೇಳಿದ್ರೆ, ಸ್ವರೂಪಭೂತವಾದ ಕರ್ತೃತ್ವ ಒಂದೇ ರೀತಿಯಲ್ಲಿ ಇರುತ್ತೆ. ಆದರೆ ಅವನಿಗೆ ಬರುವ ಸಾಧನೆ ಯಾವ್ದು ನಡೆಯುತ್ತೋ ಆ ಸಾಧನೆಯಲ್ಲಿ ವೇರಿಯೇಷನ್ಸ್ ಬರ್ತಾ ಇರುತ್ತೆ. ಅಂದ್ರೆ ಸಾಧನಕ್ಕೆ ತಕ್ಕಂತೆ ಅದು ಆ ಅಭಿವ್ಯಕ್ತವಾಗುವುದು, ಮ್ಯಾನಿಫೆಸ್ಟ್ ಆಗುವುದು, ವೇರಿಯೇಷನ್ಸ್ ಇರುತ್ತೆ. ಸೊ ಇಲ್ಲಿ ನಾವು ಕರ್ತೃತ್ವ ಅಂತ ತಗೊಂಡಾಗ, ಕರ್ತೃತ್ವ ಅಂದ್ರೆ ಏನು, ಡೂವರ್ಶಿಪ್ ಏನು ಅಂದ್ರೆ, ಎಲ್ಲ ಕಡೆ ಕೂಡ ಜಡಭರ್ತನಾಗಿದ್ದಾಗಲೂ, ಚಕ್ರವರ್ತಿಯಾಗಿದ್ದಾಗಲೂ, ಜಿಂಕೆಯಾಗಿದ್ದಾಗಲೂ, ಅವೆಲ್ಲವೂ ಪರಮಾತ್ಮನ ಅಧೀನದಲ್ಲಿ ಇರುವಂತಹ ಕರ್ತೃತ್ವವೇ. ದಟ್ ಪಾರ್ಟ್ ನೆವರ್ ವೇರಿಸ್. ಅಂಡ್ ಆಲ್ಸೋ ಸ್ವರೂಪಭೂತವಾದದ್ದು ವೇರಿ ಆಗುವುದಿಲ್ಲ. ಆದರೆ ಸಾಧನೆಯಲ್ಲಿ ಬರುವಂತಹ ಯಾವ್ದಿದೋ that variations will be there, but that is only part of the sadhana ashte. But ಎಲ್ಲಿ ಕೂಡ ಜೀವನಿಗೆ ಪೂರ್ತಿ ಸ್ವತಂತ್ರ ಕರ್ತೃತ್ವ ಅನ್ನೋದು ಬರೋದೇ ಬರೋದಿಲ್ಲ.
ಅಲ್ಲ ರಾಯರೆ, ಇವಾಗ ಜೀವನಿಗೆ ಕರ್ತೃತ್ವ ಎಂಬ ಟರ್ಮ್ ನ ಜ್ಞಾನ, ಇಚ್ಛಾ, ಕ್ರಿಯಾ ಮೂರು ಕೂಡ್ತ್ರೆ ಮಾತ್ರ ಕರ್ತೃತ್ವ ಎಂಬ ಟರ್ಮ್ ಯೂಸ್ ಮಾಡ್ತಾರಲ್ಲ. ಸೊ ಜೀವನಿಗೆ ನೀವು ಹೇಳಿದಂತೆ ಈ ತ್ರೀ ಆಟ್ರಿಬ್ಯೂಟ್ಸ್ ಜ್ಞಾನ, ಇಚ್ಛಾ, ಕ್ರಿಯಾ ಅನಾದಿ ಸಿದ್ಧ, ಅನಾದಿಯಿಂದ ಅದು ಜೀವನದಲ್ಲಿ ಜೀವನ ಸ್ವರೂಪದಲ್ಲಿ ಇದ್ದೇ ಇವೆ ಆ ತ್ರೀ ಆಟ್ರಿಬ್ಯೂಟ್ಸ್. ಅದು ಈ ತ್ರೀ ಆಟ್ರಿಬ್ಯೂಟ್ಸ್ ಕರ್ತೃತ್ವ ಅಂತ ಏನು ಕರೆಸ್ಕೊಳ್ಳುತ್ತೆ ಅದು ಅಸೃಜ್ಯ. ಫಸ್ಟ್ ಕ್ವಶನ್ ಏನಂದ್ರೆ ಅಸೃಜ್ಯಾವಸ್ಥೆಯಲ್ಲಿ ಮೂರು ಇದ್ದೇವೆ ಜೀವನದಲ್ಲಿ, ಐ ಎಮ್ ನಾಟ್ ಡಿಸ್ಪ್ಯೂಟಿಂಗ್ ಆನ್ ಇಟ್, ಬಟ್ ಈ ಮೂರು ಆಟ್ರಿಬ್ಯೂಟ್ಸ್ ಚಾಲಕತ್ವ ಅಂದ್ರೆ ಮೂರು ಆಟ್ರಿಬ್ಯೂಟ್ಸ್ ಒಂದು ಏನಂತಾರೆ ಒಂದು ಆಕ್ಟಿವಿಟಿ, ಇಟ್ ಇಸ್ ನಾಟ್ ಸೀನ್ ಇನ್ ದ ಅಸೃಜ್ಯಾವಸ್ಥೆ.
ಹೌದು
ಹೌದಾ. ಸೊ ಆದ್ಮೇಲೆ ಜೀವನ ಜೀವ ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆಗೆ ಬಂದ ಕಾಲಕ್ಕೆ ಇವಾಗೇನ್ ನಾವ್ ಆಕ್ಟಿವಿಟೀಸ್ ಎಲ್ಲ ಕಾಣ್ತಾ ಇದೀವಿ, ಒಂದು ಅಧಿಷ್ಠಾನದಿಂದ, ಒಂದು ಪ್ರಸನ್ನ ಎಂಬ ಅಧಿಷ್ಠಾನದಿಂದ ಅಥವಾ ಕೇಶವರ ಎಂಬ ಅಧಿಷ್ಠಾನದಿಂದ ಒಂದೇನೋ ಆಕ್ಟಿವಿಟೀಸ್, ಸೆಟ್ ಆಫ್ ಆಕ್ಟಿವಿಟೀಸ್ ಕಾಣ್ತಾ ಇದೀವಿ. ಈ ಆಕ್ಟಿವಿಟೀಸ್ ನಲ್ಲಿ ಜೀವನ ಸ್ವರೂಪ ಇಂದ್ರಿಯಗಳು, ಜೀವನ ಸ್ವರೂಪ ಮನಸ್ಸು, ಈ ಸ್ವರೂಪ ಅಂತ ಕರೆಸ್ಕೊಳ್ತಕ್ಕಂತಹ ಜೀವನ ಏನೇನ್ ವಾಟ್ ಆಲ್ ವಾಟ್ ಆಲ್ ಆಸ್ಪೆಕ್ಟ್ಸ್ ಆರ್ ಬೇಸಿಕಲಿ ಕಾಂಟ್ರಿಬ್ಯೂಟಿಂಗ್ ಟು ಒಂದು ಕಾರ್ಯ, ಒಂದು ಕಾರ್ಯಕ್ಕೆ ಯಾವ್ಯಾವ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ಹೇಳಿ ತಿಳ್ಕೊಂಡ್ರೆ ಐ ಥಿಂಕ್ ಇಟ್ ಪ್ರಾಬ್ಲಿ ವಿಲ್ ಪ್ರೊವೈಡ್ ಮೋರ್ ಇನ್ಫಾರ್ಮೇಶನ್ ಅಂತ ಕಾಣುತ್ತೆ ನನಗೆ. ಯಾಕಂದ್ರೆ ನನಗೆ ವಾಟ್ ಐ ಫೀಲ್ ಇಸ್, ಜೀವ ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆಗೆ ಬಂದ ಕಾಲಕ್ಕೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಶರ್ಟ್ ಹಾಕೊಂಡ್ರೆ ನಾವು ಕೈ ಎತ್ತಿದ್ರೆ ಶರ್ಟು ಏಳುತ್ತಲ್ಲ, ಅದೇ ರೀತಿ ಜೀವನ ಸ್ವರೂಪ ಇಂದ್ರಿಯ ಕಾರ್ಯ ಮಾಡಿದ ಕಾಲಕ್ಕೆ ಆ ಕಾರ್ಯ ಲಿಂಗ ಅನಿರುದ್ಧ ಆಮೇಲೆ ಸ್ಥೂಲ ದೇಹ ದ್ವಾರ ಹೊರಗೆ ಕಾಣುತ್ತಾ, ಅಥವಾ ಹೌ ಇಸ್ ದ ಮೆಕಾನಿಸಮ್ ಅಂತೇಳಿ. ಅಂದ್ರೆ ಜೀವನ ಸ್ವರೂಪೇಂದ್ರಿಯ ಶುರಿ ಬೇಸಿಗಳಿ ಒಂದು ಕೈ ಜೀವ ಪ್ರಸನ್ನ ಕೈ ಹಚ್ತಾ ಇದ್ದಾನೆ, ಪ್ರಸನ್ನಗಳು ಮಾತಾಡ್ತಾ ಇದ್ದಾನೆ. ಸೊ ಜೀವನ ಸ್ವರೂಪ ಪ್ರಸನ್ನನಲ್ಲಿ ಒಂದು ಜೀವ ಇದೆ. ಇವಾಗ ಅಧಿಷ್ಠಾನದಲ್ಲಿ ಪ್ರಸನ್ನ ಅಂತ ಕರೆಸ್ಕೊಳ್ತಕ್ಕಂಥ ಈ ಒಂದು ಜಡ ಪದಾರ್ಥ ಒಳಗಿದ್ದ ಜೀವ ಅವನೇನು ಆಕ್ಟಿವಿಟಿ ಮಾಡ್ತಾ ಇರ್ತಾನೆ ಈ ಕಾಲಕ್ಕೆ ಅಂತೇಳಿ ಒಂದು ನನಗೆ ಕ್ಲಾರಿಫಿಕೇಶನ್ ಬೇಕು.
ಈಗ ನೀವು ಅಸೃಜ್ಯ ಸ್ಥಿತಿಯಲ್ಲಿ ಇರುವಾಗ ಆ ಪ್ರಸನ್ನ ಅಂಬೋ ಜೀವಕ್ಕೆ ಎಷ್ಟು ಯೋಗ್ಯತೆ ಇತ್ತೋ, ಸೃಜ್ಯ ಸ್ಥಿತಿಗೆ ಬಂದಾಗಲು, ಅಪರೋಕ್ಷಕ್ಕೆ ಬಂದಾಗಲು, ಮೋಕ್ಷಕ್ಕೆ ಬಂದಾಗಲು ಯೋಗ್ಯತೆಯಲ್ಲಿ ಯಾವ ವೇರಿಯೇಷನ್ ಇಲ್ಲ. ಯೋಗ್ಯತೆ ಒಂದೇ ರೀತಿಯಲ್ಲಿರುತ್ತೆ. ಯಾಕೆ ಅಂದ್ರೆ ಯೋಗ್ಯತೆ ಅನ್ನೋದು ಅನಾದಿತ, ಅದು ಯೋಗ್ಯತೆಗೆ ಸ್ವಭಾವಕ್ಕೆ ಜೀವಕ್ಕೆ ಅಭೇದ. ಸೊ ಜೀವ ಯಾವಾಗಲೂ ಒಂದೇ ಜೀವ, ಅದೇ ವಿಧವಾಗಿ ಅದರ ಸ್ವಭಾವ ಒಂದೇ, ಅಂದ್ರೆ ಯೋಗ್ಯತೆ ಒಂದೇ ಇರಬೇಕು, ಯೋಗ್ಯತೆಯಲ್ಲಿ ವೇರಿಯೇಷನ್ ಬರೋದಿಲ್ಲ. ಮತ್ತೆ ಹೇಗೆ ಇದು ಹೇಗೆ ನಮಗೆ ಈಗ ಒಂದೊಂದು ಜನ್ಮದಲ್ಲಿ ಬರ್ತಾ 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 ಬರುವಾಗ ಅದರ ಪ್ರೊಜೆಕ್ಷನ್ಸ್ ಇದೆ. ಈಗ ಉದಾಹರಣೆಗೆ ತಗೊಂಡ್ರೆ ಒಂದು ಲೈಟ್ ಹಾಕ್ತೀವಿ, ಒಂದು ಲೈಟ್ ಇದೆ, ಅದರಿಂದ ಬೆಳಕು ಬರುತ್ತೆ. ಬೆಳಕು ಬಂದಾಗ ಅದರ ಮೇಲೆ ಒಂದು ಡಾರ್ಕ್ ಕವರಿಂಗ್ ಇದ್ರೆ ಆ ಬೆಳಕು ಹೊರಗೆ ಬರುವ ಬೆಳಕು ಬಹಳ ಕಮ್ಮಿ ಇರುತ್ತೆ. ಆ ಡಾರ್ಕ್ ಕವರಿಂಗ್ ನ ನಾವು ಸಪೋಸ್ ಈ ಮೇಕ್ ಇಟ್ ಲೆಸ್ ಲೆಸ್ ಡಾರ್ಕ್ ಲೆಸ್ ಡಾರ್ಕ್ ಅಂಡ್ ಮೋರ್ ಅಂಡ್ ಮೋರ್ ಟ್ರಾನ್ಸ್ಪರೆಂಟ್, ಹೊರಗೆ ಬರುವ ಬೆಳಕು ಜಾಸ್ತಿ 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 ಬೆಳಕು ಬರುತ್ತೆ. ಇಟ್ಸ್ ದ ಸೇಮ್ ಲೈಟ್ ದಟ್ ಇಸ್ ಎಮನೇಟಿಂಗ್ ಕಮಿಂಗ್ ಫ್ರಮ್ ದ ಸೋರ್ಸ್. ಆದರೆ ಮೇಲೆ ಇರುವ ಕವರಿಂಗ್ ಅದು ವೇರಿ ಆಗ್ತಾ 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 ಏನಾಗುತ್ತೆ ಅಂದ್ರೆ ಹೊರಗೆ ಕಾಣಿಸುವಂತಹ ಬೆಳಕು ವೇರಿ ಆಗ್ತಾ ಬರುತ್ತೆ. ವೇರಿಯೇಷನ್ಸ್ ಆ ಮೇಲಿರುವ ಕವರಿಂಗ್ ಸಪೋಸ್ ಇಟ್ ಬಿಕಮ್ಸ್ ಡಾರ್ಕ್ ಏನೋ ವೇರಿಯೇಷನ್ ಆಗ್ತಾ, ಇಟ್ಸ್ ಡಸಂಟ್ ಹ್ಯಾವ್ ಟು ಪ್ರೋಗ್ರೆಸ್ ಇನ್ ದ ಸೇಮ್ ಡೈರೆಕ್ಷನ್. ಅಂದ್ರೆ ಥಿನ್ನರ್ ಆಗ್ತಾ 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 ಬರ್ಬೇಕಂತಿಲ್ಲ, ದೇರ್ ಮೇ ಬಿ ಸಮಟೈಮ್ಸ್ ಇಟ್ ಮೇ ಬಿಕಮ್ ಅಗೇನ್ ಥಿಕ್ಕರ್ ಅಗೇನ್ ಥಿನ್ನರ್, ಸ್ವಲ್ಪ ವೇರಿಯೇಷನ್ಸ್ ಕ್ರಮೇಣ ವರ್ಧಮಾನ ಆಗಬೇಕಾಗಿಲ್ಲ. ಸೊ ಈ ವಿಧವಾಗಿ ಆ ಸ್ವರೂಪಕ್ಕೆ ಯಾವ್ದಿದೋ ಅದಕ್ಕೆ ಮೇಲಿರುವಂತಹ ಅನಿರುದ್ಧ ಲಿಂಗ ಅನಿರುದ್ಧ ದೇಹ ಸ್ಥೂಲ ದೇಹದಲ್ಲಿ ಅದರ ಪ್ರೊಜೆಕ್ಷನ್ಸ್ ಯಾವ್ದು ಬರುತ್ತೋ ಆ ಪ್ರೊಜೆಕ್ಷನ್ಸ್ ಇಟ್ ಕ್ಯಾನ್ ಕೀಪ್ ಚೇಂಜಿಂಗ್ ಬೇಸ್ಡ್ ಆನ್ ದ ಜನ್ಮ ಆಫ್ ದ ಜೀವ, ಬೇಸ್ಡ್ ಆನ್ ಸೋ ಮೆನಿ ಸರ್ಕಮ್ಸ್ಟೆನ್ಸಸ್, ಬೇಸ್ಡ್ ಆನ್ ಅದರ್ ಫ್ಯಾಕ್ಟರ್ಸ್. ಸೊ ಈ ಪ್ರೊಜೆಕ್ಷನ್ ವೇರಿ ಆಗ್ತಾ ಬರುತ್ತೆ ಹೊರತು ಒಳಗಿರುವ ಜೀವ ಇಟ್ ಈಸ್ ಆಲ್ವೇಸ್ ಹ್ಯಾವಿಂಗ್ ದಿ ಸೇಮ್ ಕೇಪಬಿಲಿಟಿ. ಜ್ಞಾನ ಕ್ರಿಯಾ ಇಚ್ಛಾ ಶಕ್ತಿಗಳು ನೀವು ಯಾವ್ದು ಹೇಳಿದ್ದೀರೋ ಅದು ಸ್ವರೂಪದಲ್ಲಿ ಇರುವಂತಹದ್ದು ಒಂದೇ ರೀತಿಯಲ್ಲಿ ಯಾವಾಗಲೂ ಇರುತ್ತೆ. ಆದರೆ ಅದರ ಅಭಿವ್ಯಕ್ತಿ ಮ್ಯಾನಿಫೆಸ್ಟೇಷನ್ ಅಂತ ಯಾವ್ದು ಕರಿತೀವೋ ದಟ್ ಅಭಿವ್ಯಕ್ತಿ ಅನ್ನುವುದು ವೇರಿ ಆಗ್ತಾ ಬರುತ್ತೆ. ಅಂದ್ರೆ ಅದೇ ಜೀವ ಒಂದೊಂದು ಜನ್ಮದಲ್ಲಿ ಒಂದೊಂದು ವಿಧವಾದ ಅಭಿವ್ಯಕ್ತಿಯನ್ನು ಮಾಡಲಿಕ್ಕೆ ಅವಕಾಶವಿದೆ. ದೇರ್ ಇಸ್ ಎ ಸ್ಕೋಪ್ ಫಾರ್ ಚೇಂಜಿಂಗ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಇಟ್. ಒಂದು ಜನ್ಮದಲ್ಲಿ ಅತ್ಯಂತ ಅಭಿವ್ಯಕ್ತಿ ಆಗಬಹುದು, ಇನ್ನೊಂದು ಜನ್ಮದಲ್ಲಿ ಉದಾಹರಣೆಗೆ ಅದೇ ಜೀವ ಒಂದು ಜನ್ಮದಲ್ಲಿ ಬಂದು ಬಹಳ ಜ್ಞಾನ ಕಾರ್ಯ ಮಾಡ್ತಾನೆ, ಬಹಳ ಇದು ಮಾಡ್ತಾನೆ, ಎಷ್ಟೋ ಮಾಡ್ತಾನೆ ಆ ಜೀವ, ಮತ್ತು ಯಾವುದೋ ಒಂದು ಪ್ರಾರಬ್ಧ ಕರ್ಮವಶದಿಂದ ಅದೇ ಜೀವ ಇನ್ನೊಂದು ಜನ್ಮ ತೆಗೆದಾಗ ಸ್ವಲ್ಪ ದಡನಾಗಿ ಹುಟ್ಟಿದರೆ ಆ ಜನ್ಮ ಬಂದ್ರೆ ಅದೇ ಜೀವ ಯಾಕೆ ಆ ಮುಂಚೆ ಜನ್ಮದಲ್ಲಿ ಅಷ್ಟು ಜ್ಞಾನ ಕಾರ್ಯ ಮಾಡಿದ್ದಾನೆ, ಈಗ ದಡನಾಗಿ ಬಿಟ್ಟಾನಲ್ವಾ, ಯಾಕೆ ನಡೀತು ಹೀಗ? ಅಷ್ಟೇ ಅಲ್ಲದೆ ನಾವು ಇದು ಬೇರೆ ಬೇರೆ ಜನ್ಮಗಳೇ ತಗೋಬೇಕಾಗಿಲ್ಲ, ನಮಗೆ ಎಷ್ಟೋ ವೃತ್ತಾಂತಗಳು ಕಥೆಗಳು ಇಫ್ ಯು ಸೀ ದ ಹಿಸ್ಟ್ರಿ, ಕೆಲವು ಸ್ವಾಮಿಗಳೆಲ್ಲ ಅವರು ಇನಿಷಿಯಲ್ ಸ್ಟೇಜಸ್ ನಲ್ಲಿ ಬಹಳ ಏನೋ ಒಂದು ದಡ್ಡಿದ್ದಂಗೆ ಕರೀತಾರೆ, ಆ ವೇದವ್ಯಾಸ ಏನೋ ಬಂದು ನಾಲಿಗೆ ಮೇಲೆ ಅಕ್ಷರ ಬೀಜಾಕ್ಷರನ್ನು ಬರೆದಾಗ ಅವ್ರಿಗೆ ಜ್ಞಾನ ಬಂತು ಇತ್ಯಾದಿ ವೃತ್ತಾಂತಗಳೆಲ್ಲ ಕೇಳ್ತೀವಿ. ಹಾಗೆ ಆಯ್ತು, ಆ ಜೀವ ಒಂದೇ ಜೀವ, ಸಡನ್ ಆಗಿ ವೇರಿಯೇಷನ್ ಎಲ್ಲಿಂದ ಬಂತು ಅಂದ್ರೆ ಇದು ಅಭಿವ್ಯಕ್ತಿ, ಅಭಿವ್ಯಕ್ತಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದೇ ಜನ್ಮದಲ್ಲಿ ಕೂಡ ವೇರಿಯೇಷನ್ ಆಗಬಹುದು. ಸೊ ಈ ವಿಧವಾಗಿ ಡಿಫರೆಂಟ್ ಟೈಮ್ಸ್ ನಲ್ಲಿ ಡಿಫರೆಂಟ್ ಅಮೌಂಟ್ಸ್ ಮ್ಯಾನಿಫೆಸ್ಟ್ ಆಗುತ್ತೆ ಹೊರತು ದಟ್ ಡಸ್ ನಾಟ್ ಮೀನ್ ಅದರ ಜೀವದ ಆ ಜ್ಞಾನ ಇಚ್ಛಾ ಕ್ರಿಯಾಶಕ್ತಿಗಳು ಸ್ವಭಾವದಲ್ಲಿ ವೇರಿ ಆಯ್ತು ನಾವು ಯಾವಾಗಲೂ ತಿಳ್ಕೋಬಾರ್ದು. ಸ್ವಭಾವದಲ್ಲಿ ಜ್ಞಾನ ಕ್ರಿಯಾ ಇಚ್ಛಾಶಕ್ತಿಗಳು ಒಂದೇ ರೀತಿಯಲ್ಲಿರುತ್ತೆ, ಆದ್ರೆ ಅದು ಮ್ಯಾನಿಫೆಸ್ಟ್ ಆಗೋದು, ಅಪಿಯರ್ ಆಗೋದು, ಹೊರಗೆ ಕಾಣಿಸುವುದು ಅವರವರಿಗೆ ಆಯಾ ಕರ್ಮಕ್ಕೆ ಕಾಲಕ್ಕೆ ಅನುಗುಣವಾಗಿ ಪರಮಾತ್ಮನ ಇಚ್ಛೆಗೆ ಅನುಗುಣವಾಗಿ ಆ ಇಚ್ಛೆಗೆ ತಕ್ಕಂತೆ ಡಿಫರೆಂಟ್ ಅಮೌಂಟ್ಸ್ ಮ್ಯಾನಿಫೆಸ್ಟ್ ಆಗುತ್ತೆ, ಡಿಫರೆಂಟ್ ಅಮೌಂಟ್ಸ್ ಅಪಿಯರ್ ಆಗುತ್ತೆ ಅಷ್ಟೇ.
ಅಂದ್ರೆ ಆಕ್ಚುಲಿ ಐ ಆಮ್ ನಾಟ್ ಅಂದ್ರೆ ಇಲ್ಲಿ ನಾನು ಐ ಆಮ್ ನಾಟ್ ಟ್ರೈಂಗ್ ಟು ಡಿಸ್ಕಸ್ ಅಬೌಟ್ ದ ವೇರಿಯೇಷನ್ಸ್ ಇನ್ ದ ಜ್ಞಾನ ಇಚ್ಛಾ ಕ್ರಿಯಾಶಕ್ತಿ ಆಫ್ ದ ಜೀವ ಇನ್ ದ ಸ್ವರೂಪ. ಬಟ್ ಈ ಬಾಹ್ಯ ದೇಹದಿಂದ ಸ್ಥೂಲ ದೇಹದಿಂದ ಒಂದು ಆಕ್ಟಿವಿಟಿ ನಡೆದ ಕಾಲಕ್ಕೆ ವಾಟ್ ಆರ್ ಆಲ್ ದ ಇಂದ್ರಿಯಾಸ್ ಆಫ್ ಸ್ವರೂಪ ದೇಹ ತಮಿಳ್ ದ ಪಿಕ್ಚರ್ ಅಂತೇಳಿ ನನ್ನ ಕ್ವಶನ್. ಅದು ವೇರಿ ಆಗುತ್ತೋ ಆಗುತ್ತೋ ಅದು ಪ್ರಾಬ್ಲಿ ಐ ಥಿಂಕ್ ದಟ್ ವಾಸ್ ನಾಟ್ ಮೈ ಕ್ವಶನ್. ಮೈ ಕ್ವಶನ್ ಇಸ್ ಅಂದ್ರೆ ಇವಾಗ ಬಾಹ್ಯ ಸ್ಥೂಲ ದೇಹದಿಂದ ಒಂದು ಆಕ್ಟಿವಿಟಿ ನಮಗೆ ಕಂಡು ಬಂದ್ರೆ ವಾಟ್ ಆರ್ ಆಲ್ ದ ಇಂದ್ರಿಯಾಸ್ ಆಫ್ ದ ಸ್ವರೂಪ ದೇಹ ದಟ್ ಆಕ್ಚುಲಿ ಟೇಕ್ ಪಾರ್ಟ್ ಇನ್ ಇಟ್ ಅಂತೇಳಿ ಅದು ಆಕ್ಚುಲಿ ದಟ್ ಇಸ್ ದ ಆಕ್ಚುಲ್ ಕ್ವಶನ್ ನಂದು.
ಈಗ ಸ್ವರೂಪೇಂದ್ರಿಯ ಅನ್ನೋದು ಒಂದೇ ಇಂದ್ರಿಯ, ಸ್ವರೂಪೇಂದ್ರಿಯಗಳ ಅನೇಕ ಇಂದ್ರಿಯಗಳಿಲ್ಲ, ಸ್ವರೂಪಕ್ಕೆ ಸ್ವರೂಪೇಂದ್ರಿಯಕ್ಕೆ ಅಭೇದ. ಸೊ ಸ್ವರೂಪೇಂದ್ರಿಯ ಅನ್ನೋದು ಒಂದೇ ಇಂದ್ರಿಯ. ಆ ಏನಾಗತ್ತೆ ಅಂದ್ರೆ ಈ ಓಕೆ ಸ್ವರೂಪದಲ್ಲಿ ಏನು ಹಾಗೆ ವೇರಿಯೇಷನ್ ನಮ್ಗೆ ಬೇಕಾಗಿಲ್ಲ, ಸ್ಥೂಲ ದೇಹದಲ್ಲಿ ಬೇರೆ ಬೇರೆ ಹೇಗೆ ಬರುತ್ತೆ, ಹೌ ಡಸ್ ಇಟ್ ಅಂದ್ರೆ ಸ್ವರೂಪೇಂದ್ರಿಯದಿಂದ ಸ್ಥೂಲ ಇಂದ್ರಿಯದಲ್ಲಿ ಸ್ಥೂಲ ಇಂದ್ರಿಯಗಳಲ್ಲಿ ಹೇಗೆ ಪ್ರಕಟನವಾಗತ್ತೆ, ಹೌ ಇಟ್ ಅಪಿಯರ್ಸ್, ಹೌ ಇಟ್ ಮ್ಯಾನಿಫೆಸ್ಟ್ ಅಂತ ಹೇಳಿ. ಇದು ಹೇಗೆ ಅಂದ್ರೆ ಇಟ್ಸ್ ಲೈಕ್ ಎ ಪ್ರೊಜೆಕ್ಷನ್ ಇದ್ದಂಗೆ, ಇಟ್ಸ್ ದ ಸೇಮ್ ಪ್ರೊಜೆಕ್ಷನ್. ಸ್ವರೂಪ ಇಂದ್ರಿಯದಿಂದ ನಮ್ಮ ಸ್ಥೂಲ ಇಂದ್ರಿಯದಲ್ಲಿ ಮಾತಾಡುವ ಶಕ್ತಿ, ಒಬ್ಬನು ಚೆನ್ನಾಗಿ ಮಾತಾಡ್ತಾನೆ ಅಂತ ಹೇಳಿದ್ರೆ ಆ ಸ್ವರೂಪೇಂದ್ರಿಯದಿಂದ ಆ ಲಿಂಗ ಶರೀರಕ್ಕೆ, ಲಿಂಗ ಶರೀರದಿಂದ ಅನಿರುದ್ಧ ಶರೀರಕ್ಕೆ, ಅನಿರುದ್ಧ ಶರೀರದಿಂದ ಸ್ಥೂಲ ಶರೀರದ ವಾಗ್ ಇಂದ್ರಿಯಕ್ಕೆ ಒಂದು ಪ್ರೊಜೆಕ್ಷನ್ ಕನೆಕ್ಷನ್ ಇದು ಪರಮಾತ್ಮ ಬಿಲ್ಡ್ ಮಾಡ್ತಾನೆ. ಈ ಗಿವ್ಸ್ ದಿ ಕಂಟಿನ್ಯೂಸ್ ಪ್ರೊಜೆಕ್ಷನ್ ಆಫ್ ದಟ್. ಸೊ ಆ ಸ್ವರೂಪೇಂದ್ರಿಯದ ಒಂದು ಶಕ್ತಿಗೆ ಅನುಗುಣವಾಗಿ ಸ್ಥೂಲ ಇಂದ್ರಿಯದ ಒಂದು ಶಕ್ತಿಯು ಬರುತ್ತೆ. ಅಂದ್ರೆ ಇದು ಮತ್ತು ಪರಮಾತ್ಮ ಕೊಟ್ಟಿದಂತ ಅನುಗ್ರಹ. ಇದು ಹೇಗೆ ಅಂತ ಹೇಳಿದರೆ ನಮ್ಗೆ ಯಾವ ಗ್ಲೂ ಇಲ್ಲ, ದೇರ್ ಇಸ್ ನೋ ಗ್ಲೂ ವಿಚ್ ಕನೆಕ್ಟ್ ಸ್ವರೂಪೇಂದ್ರಿಯ ಅನ್ನೋದು ಅಪ್ರಾಕೃತವಾದದ್ದು. ಅದೇ ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ ಪ್ರಾಕೃತವಾದದ್ದು. ಅಪ್ರಾಕೃತವಾದ ಸ್ವರೂಪೇಂದ್ರಿಯದಿಂದ ಬಂದ ಪ್ರೊಜೆಕ್ಷನ್ ಯಾವ್ದಿದೋ ಅದು ಲಿಂಗ ದೇಹದಿಂದಲೂ ಅನಿರುದ್ಧ ದೇಹದಿಂದಲೂ ಸ್ಥೂಲ ದೇಹದ ಇಂದ್ರಿಯಕ್ಕೆ ಬರಬೇಕಂತ ಹೇಳಿದರೆ ಅದಕ್ಕೆ ಪರಮಾತ್ಮನ ಪೂರ್ಣ ಅನುಗ್ರಹ ಬೇಕು. ಅಷ್ಟೇ ಅಲ್ಲದೆ ಪರಮಾತ್ಮನಿಂದ ನಿಯಮಿತರಾದ ಅಭಿಮಾನಿ ದೇವತೆಗಳೆಲ್ಲರ ಅನುಗ್ರಹವೂ ಬೇಕು. ಅವರೆಲ್ಲರೂ ಅನುಗ್ರಹ ಮಾಡಿದರೆ ಅದು ಪೂರ್ಣವಾಗಿ ನಮಗೆ ಅಭಿವ್ಯಕ್ತವಾಗುತ್ತೆ. ಇದು ಒಂದು ಎಕ್ಸಾಂಪಲ್ ವಾಗಿಂದ್ರಿಯ ತಗೊಂಡಿದೆ. ಅದೇ ವಿಧವಾಗಿ ಚಕ್ಷುರಿಂದ್ರಿಯ ನೋಡುವುದು ಕೂಡ ಸ್ವರೂಪೇಂದ್ರಿಯಿಂದ. ಸೊ ದ ಸೇಮ್ ಸ್ವರೂಪೇಂದ್ರಿಯ ವಿಲ್ ಗಿವ್ ಇಟ್ಸ್ ಪ್ರೊಜೆಕ್ಷನ್ ಥ್ರೂ ಕರ್ಮೇಂದ್ರಿಯ ಅಂದ್ರೆ ಥ್ರೂ ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ ಮೂರರ ಮೂಲಕವಾಗಿ ಕೂಡ ಪರಮಾತ್ಮ, ಪರಮಾತ್ಮನಿಂದ ನಿಯಮಿತರಾದ ಅಭಿಮಾನಿ ದೇವತೆಗಳು ಇವರಿವರ ಅನುಗ್ರಹದಿಂದ ಆಗತ್ತೆ. ಉದಾಹರಣೆಗೆ ಎಲ್ಲಿಯೋ ಚಕ್ಷುರಿಂದ್ರಿಯ ಅವನಿಗೆ ಸ್ವರೂಪೇಂದ್ರಿಯ ಯಾವಾಗಲೂ ಎವ್ರಿಥಿಂಗ್ ಇಸ್ ಫಂಕ್ಷನಿಂಗ್ ಸ್ವರೂಪೇಂದ್ರಿಯ. ಅದಕ್ಕೆ ಕಣ್ಣು, ಕಿವಿ, ಕಾಲು ಎಲ್ಲ ಶಕ್ತಿಗಳು ಇರುತ್ತೆ. ಇಟ್ ಕೆನ್ ಹಿಯರ್, ಇಟ್ ಕೆನ್ ಲಿಸನ್, ಇಟ್ ಕೆನ್ ಸೀ, ಇಟ್ ಕೆನ್ ಸ್ಮೆಲ್, ಎಲ್ಲವೂ ಇರುತ್ತೆ. ಆ ಸ್ವರೂಪೇಂದ್ರಿಯಕ್ಕೆ ಎಲ್ಲ ಶಕ್ತಿಗಳಿರುತ್ತೆ. ಆದರೆ ಸ್ಥೂಲ ದೇಹಕ್ಕೆ ಬರುವಾಗ ಉದಾಹರಣೆಗೆ ಒಬ್ಬನಿಗೆ ಕಣ್ಣು ಕಾಣಿಸೋದಿಲ್ಲ, ಹಿ ಇಸ್ ನಾಟ್ ಏಬಲ್ ಟು ಸಿ. ಸೊ ಸ್ವರೂಪೇಂದ್ರಿಯದಿಂದ ಅವನು ನೋಡುವ ಶಕ್ತಿ ಇದೆ. ಸೊ ಆ ಸ್ವರೂಪೇಂದ್ರಿಯದಿಂದ ನೋಡುವ ಶಕ್ತಿ ಅದು ಸ್ಥೂಲ ಇಂದ್ರಿಯ ಸ್ಥೂಲದ ಚಕ್ಷುವಿಗೆ ಬಂದಿಲ್ಲ. ಅಲ್ಲಿ ಎಲ್ಲಿಯೋ ಒಂದು ಲೋಪ. ಏನು ಲೋಪ ಅಂತ ಹೇಳಿದರೆ ಆ ಯಾರೋ ಒಬ್ಬರು ಅನುಗ್ರಹ, ಯಾರೋ ಅಭಿಮಾನಿ ದೇವತೆಗಳು ಪರಮಾತ್ಮನ ಆಜ್ಞೆಯಂತೆ ಅಭಿಮಾನಿ ದೇವತೆಗಳು ಯಾರೋ ಒಲಿದಿಲ್ಲ. ದೇ ಡಿಡ್ ನಾಟ್ ಗಿವ್ ಎ ಕನ್ಸೆಂಟ್. ಸೊ ಆ ಕಾರಣದಿಂದ ಅವರು ಕುರುಡರಾಗಿರ್ತಾರೆ. ಹಿ ಇಸ್ ನಾಟ್ ಏಬಲ್ ಟು ಸಿ ಇಟ್. ಸೊ ಇದು ಇದೇ ವಿಧವಾಗಿ ಮನಸ್ಸು, ಬುದ್ಧಿ ಎಲ್ಲವೂ ಕೂಡ ಬುದ್ಧಿನಿಂದ್ರಿಯ ಇದೆ. ಆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣಗಳು ಇವೆಲ್ಲವೂ ಕೂಡ ಎಲ್ಲವೂ ದ ರೂಟ್ ಪ್ರೊಜೆಕ್ಷನ್ ಇಸ್ ಫ್ರಮ್ ಸ್ವರೂಪೇಂದ್ರಿಯ. ಸ್ವರೂಪೇಂದ್ರಿಯ ಅನ್ನೋದು ಒಂದೇ ಇಂದ್ರಿಯ, ದಟ್ ಇಸ್ ಜಸ್ಟ್ ಒನ್ ಆರ್ಗನ್. ಅಭೇದ ಅದು. ಆ ಸ್ವರೂಪೇಂದ್ರಿಯ ಅನ್ನುವ ಒಂದು ಇಂದ್ರಿಯದಿಂದ ದ ಪ್ರೊಜೆಕ್ಷನ್ ಗೋಸ್ ಇನ್ ಮಲ್ಟಿ ಡೈರೆಕ್ಷನಲ್. ಒಂದೊಂದು ಡೈರೆಕ್ಷನ್ ಅಲ್ಲಿಯೂ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣಗಳು ಎಲ್ಲದರಲ್ಲಿಯೂ ಕೂಡ ಆ ಪ್ರೊಜೆಕ್ಷನ್ ಹೋಗುತ್ತೆ. ಆ ಪ್ರೊಜೆಕ್ಷನ್ ಅನ್ನೋದು ಇಟ್ ಕೀಪ್ಸ್ ವೇರಿಯಿಂಗ್. ಯಾಕೆ ವೇರಿ ಆಗತ್ತೆ ಅಂತ ಹೇಳಿದ್ರೆ ಅದು ಅದು ಅವರವರ ಅನಾದಿ ಕರ್ಮ, ಯೋಗ್ಯತಾ, ಆ ಪರಮಾತ್ಮ ಅನುಗ್ರಹ ಎಲ್ಲವೂ ಕೂಡ ಎಲ್ಲದರ ಮೂಲಕವಾಗಿ ಅಕ್ಯುಮುಲೇಟಿವ್ ಎಫೆಕ್ಟ್ ಆಫ್ ಆಲ್ ದಿಸ್, ಅವೆಲ್ಲದರ ಮೂಲಕವಾಗಿ ಅದು ಪ್ರೊಜೆಕ್ಷನ್ ವೇರಿ ಆಗ್ತಾ ಬರುತ್ತೆ. ಸೊ ದ ಪ್ರೊಜೆಕ್ಷನ್ ಕೆನ್ ವೇರಿ ಈವನ್ ಅಟ್ ಡಿಫರೆಂಟ್ ಟೈಮ್ಸ್ ನಲ್ಲಿ ಕೂಡ ವೇರಿ ಆಗಬಹುದು. ಒಬ್ಬನ ಕಣ್ಣು ಕಾಣಿಸ್ತಾ ಇರುತ್ತೆ, ಸಡನ್ಲಿ ಫಾರ್ 10 ಡೇಸ್ ಹಿ ಮೇ ನಾಟ್, ಹಿ ಮೇ ಬಿಕಮ್ ಬ್ಲೈಂಡೆಡ್. ಆಮೇಲೆ 10 ದಿನ ಆದ್ಮೇಲೆ ಅಗೇನ್ ಹಿ ಮೇ ಬಿ ಏಬಲ್ ಟು ಸಿ. ಇದು ಯಾಕೆ ಹೀಗೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಇದೆಲ್ಲ ಪರಮಾತ್ಮ ಅವನಿಂದ ನಿಯಮಿತರಾದ ಅಭಿಮಾನಿ ದೇವತೆಗಳ ಅನುಗ್ರಹದಿಂದಲೋ, ಅನುಗ್ರಹ ರಾಹಿತ್ಯದಿಂದಲೋ ಈ ಕಾರ್ಯಗಳೆಲ್ಲ ನಡೆಯುತ್ತೆ. ಸೊ ಇದರ ದೇಮೆ ಬ್ಲೆಸ್ ದೆಮ್ ಆರ್ ನಾಟ್ ಬ್ಲೆಸ್ ದೆಮ್. ಅಷ್ಟೇ ಅಲ್ಲದೆ ಇದು ಇದು ಇಸ್ ಎ ಕಂಟಿನ್ಯೂಸ್ ಪ್ರಾಸೆಸ್, ಅವರವರ ಕರ್ಮಾನುಸಾರವಾಗಿ ನಡೆಯುವಂತಹ ವೃತ್ತಾಂತ ಇದು. ಸೊ ಇದು ಎಲ್ಲವೂ ಕೂಡ ಸ್ವರೂಪೇಂದ್ರಿಯದಿಂದ ಪರಮಾತ್ಮ ಮಾಡುವಂತಹ ಪ್ರೊಜೆಕ್ಷನ್ ಪ್ರಾಸೆಸ್.
ಸ್ವರೂಪೇಂದ್ರಿಯ ತಾವು ಹೇಳಿದಂತೆ ಒಂದೇ ಇಂದ್ರಿಯ ಅಂತ ತಗೊಂಡ್ರೆ, ಮತ್ತೆ ಜಗನ್ನಾಥ ದಾಸರು ಹರಿಕಥಾಮೃತ ಸಾರದಲ್ಲಿ ಜೀವನಂಗುಷ್ಠಾಗ್ರ ಮೂರ್ತಿ, ಜೀವನಂಗುಟ ಮಾತ್ರ ಮೂರ್ತಿ, ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳಂತೇಳಿ ಜೀವ ಆಕಾರ ಮೂರ್ತಿಗಳು, ಜೀವನ ಅಂಗುಷ್ಠ, ಆಮೇಲೆ ಜೀವನ ಅಂಗುಟ ಮಾತ್ರ ಅಂತೇಳಿ ಇವೆಲ್ಲ ಕಾನ್ಸೆಪ್ಟೇ ಬರ್ತಿರಲಿಲ್ಲ. ದೇರ್ ಹ್ಯಾಸ್ ಟು ಬಿ ಡಿಫ್ರೆಂಟ್ ಇಂದ್ರಿಯಾಸ್ ಅಂಡ್ ಜೀವ ಶುಡ್ ನೆಸರಲಿ ಹ್ಯಾವ್ ಒನ್ ಸ್ಪೆಸಿಫಿಕ್ ಆಕಾರ. ಯಾಕಂದ್ರೆ ಒಂದು ಗುಬ್ಬಿ ತರಹ ಇರೋ ಜೀವ ಅಂತ ಹೇಳ್ತಾರೆ. ಆಮೇಲೆ ಈ ಈ ಪ್ರಪಂಚದಲ್ಲಿ 84 ಲಕ್ಷ ಯೋನಿಯಲ್ಲಿ ಎಷ್ಟೆಷ್ಟು ಜೀವರ, ಎಷ್ಟೆಷ್ಟು ಸ್ಪೀಸೀಸ್ ನೋಡ್ತಾ ಇದೀವೋ ಅಷ್ಟು ಸ್ಪೀಸೀಸ್ ಜೀವನ ಸ್ವರೂಪ ಜೀವರ ಅಷ್ಟು ಸ್ವರೂಪದಲ್ಲಿ ಇರ್ತಾರಂತ ಹೇಳೋ ಕಾಲಕ್ಕೆ ಜೀವನ ಎಲ್ಲಾ ಇಂದ್ರಿಯಗಳು ಒಂದೇ ಇಂದ್ರಿಯ ಸ್ವರೂಪ ಇಂದ್ರಿಯ ಇದಕ್ಕೊಳ್ಟು ಜೀವ ಇದಕ್ಕೊಳ್ಟು ಜೀವ ಸ್ವಭಾವ ಅಂತ 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 ಹೇಳಿಬಿಟ್ರೆ ಈ ಜೀವನ ಅಂಗುಟ ಮಾತ್ರ ಮೂರ್ತಿ, ಜೀವನ ಅಂಗುಷ್ಠಾಗ್ರ ಮೂರ್ತಿ, ಜೀವನ ಪ್ರಾದೇಶ ಜೀವಾಕಾರ, ಜೀವನ ಪ್ರಾದೇಶ ಜೀವನ ಚಿನ್ಮನಸ್ಸು, ಅದರಲ್ಲಿ ಜೀವನ ಹೃದ್ ಕಮಲ, ಅದರಲ್ಲಿ ಬಿಂಬ ಮೂರ್ತಿ, ಈ ಎಲ್ಲ ಕಾನ್ಸೆಪ್ಟ್ಸ್ ಕೊಡೋದಿಲ್ಲ ರಾಯರೆ? ಎಲ್ಲ ಎಲ್ಲ ಉರುಳೋ ಬಿಡ್ತೇವಲ್ಲ.
ಇಲ್ಲ ಯಾ ಇಲ್ಲ, ಅದು ಏನು ಗೊಂದಲನೇ ಇಲ್ಲ. ಯಾಕಂದ್ರೆ ನೋಡ್ರಿ, ನಮಗೆ ಇದು ಸ್ಪಷ್ಟವಾಗಿ ಪ್ರಮಾಣ ಲಕ್ಷಣದಲ್ಲಿ ಎಲ್ಲ ಆಚಾರ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದಕ್ಕೆ ಯಾಕೆ ಅಂತ ಹೇಳಿದರೆ, ಸಪೋಸ್ ಅಚ್ಛೇದ್ಯ ಮದಾಹಿಯ ಮಕ್ಕಳೇದ್ಯೋ ಸ್ವಶೇವತ ಅಂತ ಹೇಳಿದ್ದಾರೆ. ಈ ಜೀವನಿಗೆ ಆ ಅವಯವ ಭೇದ ಇದ್ದರೆ, ನೀವು ಹೇಳಿದಂತೆ ಅಂಗುಷ್ಟ ಇದು ಎಲ್ಲ ಬೇರೆ ಬೇರೆ ಅವಯವಗಳಂತ ಹೇಳಿದರೆ ಅವೆಲ್ಲದಕ್ಕೆ ಛೇದ್ಯತ್ವ ಬಂದು ಬಿಡುತ್ತೆ. ಸೊ ಛೇದ್ಯತ್ವ ಬಂತು ಅಂತ ಹೇಳಿದ್ರೆ ದೇರ್ ಇಸ್ ಸಪರೇಷನ್ ಆಫ್ ಪ್ರಾಸೆಸ್. ಸೊ ಇದು ಒಂದು ಒಂದು ಅದಕ್ಕೆ ಒಂದು ಅಂಗುಷ್ಟ ಬೇರೆ ಇದೆ, ಅದಕ್ಕೆ ಒಂದು ದೇಹ ಬೇರೆ ಇದೆ, ಇದೆಲ್ಲ ಬೇರೆ ಇದೆ ಅಂತ ಹೇಳಿ. ಇದು ಹೇಗೆ ಅಂದರೆ, ಈ ನಮಗೆ ಸ್ಥೂಲ ದೇಹದಲ್ಲಿ ಹೇಳುವಂತಹ ಈ ಅಂಗುಷ್ಟ ಪರಿಮಾಣ, ಹೃದಯ, ಆಕಾಶ ಇವೆಲ್ಲ ಇದೆ. ಇವು ಎಲ್ಲವೂ ಕೂಡ ಇದಕ್ಕೆ ಮೂಲಭೂತವಾದ ಸ್ಥೂಲ ದೇಹದಲ್ಲಿ ಇರುವ ಪ್ರತಿ ಒಂದಕ್ಕೂ ಕೂಡ ಮೂಲಭೂತವಾಗಿ ಅದು ಯಾಕಂದ್ರೆ ಸ್ಥೂಲ ದೇಹದಲ್ಲಿ ಇರುವುದು ಯಾವುದು ಕೂಡ ಸ್ವತಂತ್ರವಾಗಿರುವಂತಹದ್ದಲ್ಲ, ಅದು ಸ್ವರೂಪ ದೇಹದಿಂದ ಬಂದಂತಹ ಪ್ರೊಜೆಕ್ಷನ್ಸ್. ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಪರಮಾತ್ಮ ತಾನು ಇದಕ್ಕೆ ಜೀವ ಅಂಗುಷ್ಟ ಪರಿಮಾಣ ಅಂತ ಹೇಳಿದ್ರೆ, ಸ್ಥೂಲ ದೇಹದಲ್ಲಿರುವ ಅಂಗುಷ್ಟ ಎಲ್ಲಿ ಯಾವ ಪ್ರೊಜೆಕ್ಷನ್ ಇಂದ ಬಂತೋ ಅಂದ್ರೆ ಆ ಪ್ರೊಜೆಕ್ಷನ್ ಪಾಯಿಂಟ್. ಸೊ ಅದು ಅವೆಲ್ಲ ಕೂಡ ಅಂದ್ರೆ ಇವೆಲ್ಲ ಕೂಡ ಜೀವನಿ ಒಂದೇದಲ್ಲಿ ಹಾಗೆ ಆದರೆ ಜೀವ ಉಪಾಧಿ ಅಂತ ಹೇಳ್ತೀವಿ. ಅಂದ್ರೆ ಸ್ವರೂಪ ದೇಹವೇ ಉಪಾಧಿಯಾಗಿದೆ ಜೀವನಿಗೆ. ಇದು ಚೈತನ್ಯದ ನೋಡಿ, ನಾವು ಯಾಕೆ ನಮ್ಗೆ ಗೊಂದಲ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಜೀವನನ್ನು ಕೂಡ ನಾವು ಒಂದು ಸ್ಥೂಲವಾದ ವಸ್ತುವಂತೆ ನೋಡ್ತೀವಿ. ಯಾಕೆ? ಬಿಕಾಸ್ ಆಫ್ ದ ಡಿಸ್ಕ್ರಿಪ್ಷನ್. ಯಾಕೆಂದ್ರೆ ಅಂಗುಷ್ಟ ಪರಿಮಾಣ ಅದೆಲ್ಲ ಹೇಳಿದ್ದಾರೆಕ್ಕೋಸ್ಕರ ಅದನ್ನು ಸ್ಥೂಲ ದೃಷ್ಟಿಯಿಂದ ನೋಡ್ತೀವಿ. ನಿಜವಾಗಿ ನೋಡಿದರೆ ಜೀವನ ಸ್ವರೂಪ ಅನ್ನೋದು ಅಪ್ರಾಕೃತವಾದದ್ದು. ಅಪ್ರಾಕೃತವಾದ ಜೀವ ಸ್ವರೂಪಕ್ಕೆ ನಾವು ಪ್ರಾಕೃತ ದೃಷ್ಟಿಯಿಂದ ನೋಡಿದಾಗ ನಮ್ಗೆ ಗೊಂದಲ ಆಗುತ್ತೆ. ಸೊ ಪ್ರಾಕೃತ ದೃಷ್ಟಿಯಿಂದ ನೋಡಕೂಡುದು. ಸೊ ಎಲ್ಲೆಲ್ಲಿ ಆದ್ರೆ ಇದೆಲ್ಲ ಜೀವ ಅಂಗುಷ್ಟ ಪರಿಮಾಣ ಅಂತ ಎಲ್ಲ ಹೇಳಿದ್ದಾರೋ ಅವೆಲ್ಲವೂ ಕೂಡ ನಾವು ಪ್ರೊಜೆಕ್ಷನ್ಸ್ ಅಂತ ತಗೋಬೇಕು. ಅಂದ್ರೆ ಯಾಕೆ ಅಂದ್ರೆ ಜೀವ ಅಚ್ಛೇದ್ಯವಾದದ್ದು, ಅದು ಬಹಳ ಅತಿ ಸೂಕ್ಷ್ಮವಾದದ್ದು. ಅದಕ್ಕೆ ಯಾವ ಅದನ್ನೇ ಸ್ವಾಭಾವಿಕವಾಗಿ ಗುಬ್ಬಿಯೋ ಸ್ವಾಭಾವಿಕವಾಗಿ ಮನುಷ್ಯನೋ ಎಲ್ಲ ಇದಾನಂದ್ರೆ ಅದು ಸ್ವಭಾವ, ದಟ್ ಈಸ್ ದಿ ನೇಚರ್. ಅದರ ಗುಬ್ಬಿಯ ಸ್ವಭಾವ ಇಲ್ಲ ಮನುಷ್ಯನ ಸ್ವಭಾವ ಆನೆಯ ಸ್ವಭಾವ ಅಂತಹ ಸ್ವಭಾವ ಅದರಲ್ಲಿದೆ ಅಂತ ತಗೋಬೇಕು. ಒಂದು ಒಂದು ಮೈನ್ಯೂಟ್ ಎಲಿಫೆಂಟೋ ಇಲ್ಲ ಒಂದು ಮೈನ್ಯೂಟ್ ಗುಬ್ಬಿಯೋ ಇಲ್ಲ ಒಂದು ಮೈನ್ಯೂಟ್ ಮನುಷ್ಯನಾಗೋ ಆ ಜೀವ ಇರ್ತಾನೆ ಇನ್ ದಟ್ ಶೇಪ್ ಅಂತ ನಾವು ತಗೋಕೂಡದು. ವಿ ಶುಡ್ ನಾಟ್ ಟೇಕ್ ಇಟ್ ಇನ್ ದಟ್ ಸೆನ್ಸ್ ಅಟ್ ಆಲ್. ಆವಾಗ ನಮಗೆ ಸೂಕ್ಷ್ಮ ಸೂಕ್ಷ್ಮ ರಮ್ಯತ್ತು ಅನ್ನುವ ಅರ್ಥವು ಅಷ್ಟೇ ಅಲ್ಲದೆ ಆ ಜೀವನ ಅಣುತ್ವವು ಆ ಜೀವನ ಅಚ್ಛೇದ್ಯತ್ವಕ್ಕೆ ಎಲ್ಲದಕ್ಕೂ ನಮಗೆ ಭಂಗ ಬರುತ್ತೆ. ಎಷ್ಟೋ ಶಾಸ್ತ್ರಗಳ ವಿಚಾರಗಳೆಲ್ಲ ವ್ಯರ್ಥವಾಗಿಬಿಡುತ್ತೆ ಇಫ್ ವಿ ಡೋಂಟ್ ಟೇಕ್ ದಟ್ ಮೀನಿಂಗ್. ಸೊ ಆ ಜೀವನ ಜೀವಾಂಗ
ಅಚ್ಛೇದ್ಯತ್ವಕ್ಕೆ ಏನು ಗೊತ್ತಾಗಲಿಲ್ಲ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಸ್ವರೂಪ ದೇಹದಲ್ಲಿ ಜೀವನಿಗೆ ಎಲ್ಲಾ ಅಂಗಗಳು ಉಂಟು ಅಂತ ಹೇಳಿ ತಗೊಂಡ್ರೆ ಅಂಡ್ ಜೀವ ಪರಿಮಾಣ ಅಂತ ತಗೊಂಡ್ರೆ ವಾಟ್ ಈಸ್ ದ ಪ್ರಾಬ್ಲಮ್ ಅಂದ್ರೆ ವಾಟ್ ವೇ ದ ಅಚ್ಛೇದ್ಯತ್ವ ಅಂದ್ರೆ ಯಾಕೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ.
ನೀವು ಪ್ರಮಾಣ ನೀವು ತಗೊಂಡ್ರೆ ಅದು ಪ್ರಾಕೃತ ಅಪ್ರಾಕೃತ
ಅಲ್ಲ ಅಪ್ರಾಕೃತವಾದದ್ದೇ ಮಾತಾಡ್ತಿದ್ದೀನಿ ಇವಾಗ ನಾನು. ಅಪ್ರಾಕೃತವಾದ ಜೀವನದಲ್ಲಿ ಈ ಎಲ್ಲಾ ಇಂದ್ರಿಯಗಳು ಉಂಟು ಆಮೇಲೆ ಈಚ್ ಆಫ್ ದೆಮ್ ದೇ ಆರ್ ಡಿಸ್ಟಿಂಕ್ಟ್ಲಿ ದೇ ಆರ್ ದೇ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಸಪರೇಟ್ಲಿ ಅಂತ ತಗೊಂಡ್ರೆ ಯಾಕೆ ಅಚ್ಛೇದ್ಯತ್ವ ಬರುತ್ತೆ? ಛೇದತ್ವ ಯಾಕೆ ಬರುತ್ತೆ?
ಯಾಕೆ ಅಂತ ಹೇಳಿದ್ರೆ ನೀವು ಅಪ್ರಾಕೃತ ಅಂತ ಹೇಳಿದಾಗ ನೀವು ಪ್ರಾಕೃತ ದೃಷ್ಟಿಯಲ್ಲಿ ಹೇಗೆ ನೋಡ್ಲಿಕ್ಕಾಗುತ್ತೆ? ಉದಾಹರಣೆಗೆ ಕೈ ಕಾಲು ಇದು ಎಲ್ಲ ಇದೆ ಅಂತ ಹೇಳಿದ್ರೆ ಎಲ್ಲ ಪ್ರಾಕೃತವಾದದ್ದೇ ತಾನೇ ಅವೆಲ್ಲ. ಉದಾಹರಣೆ
ಅಲ್ಲ ಅಲ್ಲ ಪ್ರಾಕೃತವಾದದ್ದು ಯಾಕೆ ಅನಿಸ್ತಾ ಇದೆ ನಮಗೆ ಅಂತಂದ್ರೆ ಜೀವ ಸ್ವರೂಪದಲ್ಲಿ ಅಪ್ರಾಕೃತ ಎಂಬ ಕಾನ್ಸೆಪ್ಟ್ ನಮಗೆ ಗೊತ್ತಿಲ್ಲ ಆದ ಕಾರಣ ಇಟ್ಸ್ ಡಿಫಿಕಲ್ಟ್ ಫಾರ್ ಅಸ್ ಟು ಡಿಫೈನ್ ಇಟ್. ಬಟ್ ಇವಾಗ ಏನ್ ನಮಗೆ ಪ್ರಾಕೃತ ಅಂದ್ಗಳಿಗೆ ಕೈ ಕಾಲು ಅಂತ ಯಾಕೆ ತಗೊಳ್ಬೇಕು? ವಿ ಕ್ಯಾನ್ ಜಸ್ಟ್ ಬೇಸಿಕಲಿ ಟೇಕ್ ಸಮ್ ಮೆಟೀರಿಯಲ್ ಸಮ್ ಇನ್ಸ್ಟ್ರೂಮೆಂಟ್ ವಿಚ್ ಬೇಸಿಕಲಿ ಹ್ಯಾಸ್ ಎನಿ ಶೇಪ್. ಸೊ ಬರೇ ಕೈ ಕಾಲು ಅಂತ ಯಾಕೆ ತಗೊಳ್ಬೇಕು? ಇಫ್ ದ ವೆರಿ ರೀಸನ್ ವೈ ವಿ ಆರ್ ಪ್ರಾಬಬ್ಲಿ ಹ್ಯಾವಿಂಗ್ ಡಿಫಿಕಲ್ಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಅಪ್ರಾಕೃತ ಇಸ್ ವಿ ಡಿಡ್ ನಾಟ್ ಈವನ್ ರಿಕಗ್ನೈಸ್ ವಾಟ್ ಅಪ್ರಾಕೃತ ಇಸ್ ಇನ್ಕ್ಲೂಡಿಂಗ್ ಬ್ರಹ್ಮದೇವರು ದೇ ಪ್ರಾಬ್ಲಿ ಡಿಡ್ ನಾಟ್ ರಿಕಗ್ನೈಸ್ ಟಿಲ್ ದ ಗೋ ಟು ಮುಕ್ತಿ ದೇ ಡೋಂಟ್ ಈವನ್ ಪರ್ಸೀವ್ ವಾಟ್ ಪ್ರಾಬ್ಲಿ ದ ಅಪ್ರಾಕೃತ ಆಸ್ಪೆಕ್ಟ್ ಇದಲ್ಲ. ಸೊ ಹಾಗಾಗಿ ಪ್ರಾಬ್ಲಮ್ ಬರ್ತಾ ಇದೆ ಹೊರತು ಇಫ್ ವಿ ಆಟ್ರಿಬ್ಯೂಟ್ ಆಲ್ ದ ಇಂದ್ರಿಯಾಸ್ ಟು ದ ಜೀವ ಎ ಸ್ಪೆಸಿಫಿಕ್ ಯುನೋ ಸ್ಟ್ರಕ್ಚರ್ ಟು ದ ಜೀವ to the to matching with the different species that we have 84 lakh yonigalu or whatever the amount of yonigalu that we define what is the problem antheli I'm still not able to conceive it anmatha.
Okay, nimge sakshi shadindriya bedena antu helidara alva nimge illi indriyagalu annode there are only 7 kind of indriyas antheli namge pancha gnanendriyagalu manassu sakshi indriya antheli ನಮ್ಗೆ ಸ್ವರೂಪದಲ್ಲಿ ಇರುವಂತಹದ್ದು ಒಂದೇ ಇಂದ್ರಿಯ ಅಂತ ಹೇಳಿ ಆಚಾರ್ಯರು ಹೇಳಿದ್ದಾರೆ. ಸಾಕ್ಷಿಂದ್ರಿಯ ಅನ್ನೋದು ಒಂದೇ ಇಂದ್ರಿಯ ಇದೆ, ಬೇರೆ ಬೇರೆ ಇಂದ್ರಿಯಗಳು ಇಲ್ಲ ಅಂತ ಹೇಳಿದ್ದಾರೆ. ಸೊ ನಮಗೆ ಮತ್ತೆ ಹೇಗೆ ಕಣ್ಣು ಮೂಗು ಕಿವಿ ಕಾಲು ಹೌ ಕ್ಯಾನ್ ವಿ ಹ್ಯಾವ್ 5 ಸೆನ್ಸ್ ಆರ್ಗನ್ಸ್ ವೆನ್ ದೇರ್ ಇಸ್ ಓನ್ಲಿ 1 ಸೆನ್ಸ್ ಆರ್ಗನ್. ಸ್ವರೂಪದಲ್ಲಿ ಸಾಕ್ಷಿಂದ್ರಿಯ ಒಂದೇ ಇದೆ, 5 ಇಂದ್ರಿಯಗಳು ಇಲ್ಲ, ಕಣ್ಣು ಕಿವಿ ಕಾಲು ಮೂಗು ಅನ್ನೋದು ಸಪರೇಟ್ ಇಂದ್ರಿಯಗಳು ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರಮಾಣ ಲಕ್ಷಣದಲ್ಲಿ. ಸೊ ಸಪರೇಟ್ ಇಂದ್ರಿಯಗಳು ಇಲ್ಲ ಅಂತ ಹೇಳಿದ ಮೇಲೆ ನಾವು ಹೇಗೆ ಸಪರೇಟ್ ಇಂದ್ರಿಯಗಳು ನೋಡ್ಲಿಕ್ಕಾಗತ್ತೆ? ಸಪರೇಟ್ ಜ್ಞಾನೇಂದ್ರಿಯಗಳೇ ಇಲ್ಲ ಅಂತ ಹೇಳಿದಾಗ ಸಪರೇಟ್ ಕಣ್ಣು ಕೈ ಕಾಲು ಬೇಡ, ಯಾವುದೇ ಕರ್ಮೇಂದ್ರಿಯಗಳು ಯಾಕೆ? ನಡೆಯೋದಕ್ಕೆ ಬೇಕಾದ ಕೈ ಅಂದ್ರೆ ಇಂತಹ ಕೈ ಇಂತಹ ಕಾಲು ಅಂತ ಬೇಕಾಗಿಲ್ಲ. ನಡೆಯೋ ಒಂದು ಇಂದ್ರಿಯ ಇಲ್ಲ, ಮಾಡೋ ಒಂದು ಇಂದ್ರಿಯ ಇಲ್ಲ, ಇಂತಹ ಇಂದ್ರಿಯಗಳು ಯಾಕೆ ತಗೋಬೇಕಾಗಿ ಬರುತ್ತೆ? ನಿಮ್ಗೆ ಇದು ತಗೊಳ್ಳದೆ ಸಪೋಸ್ ಆ ಇಂದ್ರಿಯಗಳು ಅನ್ನುವ ಶಬ್ದದಿಂದ ಇಂದ್ರಿಯಗಳ ಶಕ್ತಿ ಅಂತ ನಾವು ತಗೊಂಡ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಉದಾಹರಣೆಗೆ ಯಾವ ಯಾವ ಇಂದ್ರಿಯಗಳನ್ನು ಸ್ವರೂಪದಲ್ಲಿ ಜೀವನಿಗೆ ಇದೆ ಅಂತ ಹೇಳಿದ್ದಾರೋ, ಯಾವ ಯಾವ ಸ್ವಭಾವಾದಿಗಳನ್ನು ಎಲ್ಲ ಹೇಳಿದ್ದಾರೋ, ಅದನ್ನು ಅದರಲ್ಲಿರೋ ಸ್ವಭಾವದಲ್ಲಿ ಅಪ್ರಾಕೃತ ಅನ್ನೋದು ಅಫ್ಕೋರ್ಸ್ ನೀವು ಹೇಳಿದ್ ಕರೆಕ್ಟೇ. ವಿ ಕೆನಾಟ್ ಕನ್ಸೀವ್ ನಮಗೆ ಇರುವಂತಹ ಪ್ರಾಕೃತ ದೇಹದ ಮೂಲಕವಾಗಿ ಜಡ ಮನಸ್ಸಿನ ಮೂಲಕವಾಗಿ ಜಡಬುದ್ಧಿಯ ಮೂಲಕವಾಗಿ ನಾವು ಅಪ್ರಾಕೃತವನ್ನು ಊಹಿಸುವುದು ಬಹಳ ಕಷ್ಟ. ವಿ ಕೆನಾಟ್. ಅದಕ್ಕೆ ನಾವು ಪರಮಾತ್ಮನ ಉಪಾಸನೆ ಮಾಡುದು ನಮ್ಮ ಮನಸ್ಸಿನಲ್ಲಿ ಪರಮಾತ್ಮನ ರೂಪ ಧ್ಯಾನ ಮಾಡಿದ್ರೆ ಅದು ಜಡ ಮನಸ್ಸಿನಲ್ಲಿ ಜಡ ರೂಪವೇ ನಾವು ಪರಮಾತ್ಮನ ಪ್ರಾಕೃತ ರೂಪವನ್ನೇ ನಾವು ಉಪಾಸನೆ ಮಾಡ್ತೀವಿ. ಮಾಡಿದರೂ ಕೂಡ ಅಪಾರ ಕರುಣಾಮಯನಾದ ಕಾರಣದಿಂದ ಪರಮಾತ್ಮ ಅಪ್ರಾಕೃತನಾದ ರೂಪವನ್ನು ಮಾಡಿದ ಫಲವನ್ನು ಪ್ರಾಕೃತ ರೂಪೋಪಾಸನೆ ಮಾಡಿದ್ರೂ ಕೊಡ್ತಾನೆ ಅವನು ಪರಮಾತ್ಮ, ಅದು ಬೇರೆ ವಿಷಯ. ಆದರೆ ನಾವು ಯಾಕೆ ಜೀವನದಲ್ಲಿ ಬೇರೆ ಬೇರೆ ಇಂದ್ರಿಯಗಳನ್ನು ಯಾಕೆ ತಗೋಬಾರದು ಅಂತ ಹೇಳಿದರೆ ಆ ತಗೊಂಡೋದು ಪ್ರಮಾಣಕ್ಕೆ ವಿರುದ್ಧವಾಗಿದೆ. ಯಾಕೆ ಅಂತ ಹೇಳಿದರೆ ಎಲ್ಲಿ ಕೂಡ ನಮಗೆ ಬೇರೆ ಬೇರೆ ಇಂತಹ ಬೇರೆ ಬೇರೆ ಶೇಪ್ಸ್ ಇರುವಂತಹ ಅವಯವಗಳು ಜೀವನಿಗಿದೆ ಅನ್ನೋದು ಎಲ್ಲಿ ಇಲ್ಲ. ಇಲ್ಲಿ ಹರಿಕಥಾನುಸಾರದಲ್ಲಿ ಇದು ಹೇಳಿದ್ದು ಕೂಡ ನಮ್ಗೆ ಯಾಕೆ ಅಂದ್ರೆ ನಮಗೆ ಧ್ಯಾನಕ್ಕೆ ಅನುಕೂಲವಾಗಬೇಕು ಅಂತ ಇವೆಲ್ಲ ಹೇಳಿದ್ದಾರೆ. ಅದು ಇಲ್ಲದೆ ಇದ್ರೆ ನಾವು ಧ್ಯಾನ ಮಾಡ್ಲಿಕ್ಕೆ ಕಷ್ಟವಾಗಿಬಿಡುತ್ತೆ. ಸೊ ಅದಕ್ಕೆ ಪರಮಾತ್ಮ ಜೀವಾಂಗುಷ್ಟ ಜೀವದಲ್ಲಿ ಜೀವಾಂಗುಷ್ಟ ಪ್ರಮಾಣದಲ್ಲಿ ಎಲ್ಲಾ ಪರಮಾತ್ಮ ಅಷ್ಟಷ್ಟು ಇರ್ತಾನೆ ಅಂತ ಹೇಳೋದು. ಇನ್ನೊಂದು ಕೂಡ ಏನಂದ್ರೆ ಅವನು ಅನೋರಣೀಯನ ಮಹತೋ ಮಹೀಯನ ಅಂತೇಳಿ, ಅವನು ಅಷ್ಟು ಸೂಕ್ಷ್ಮವಾದ ಜೀವದ ಒಳಗು ಕೂಡ ಅವನು ಅದಕ್ಕಿಂತಲೂ ಸೂಕ್ಷ್ಮವಾಗಿ ತಾನು ನಿಂತಿದ್ದಾನೆ. ಅಂದ್ರೆ ಆ ಜೀವ ಒಂದು ಬಾಲದ ಕೊನೆ ಬಾಲನ್ನು 100 ಭಾಗ ಮಾಡಿದ್ರೆ ಅದನ್ನು ಮತ್ತು 100 ಭಾಗ ಮಾಡಿದ್ರೆ ಅಷ್ಟು ಚಿಕ್ಕದಾಗ, ಅಂದ್ರೆ ದಟ್ ಇಸ್ ಅಗೇನ್ ಸಿಂಬಾಲಿಕ್ ಅಂತ ಹೇಳ್ತಾರೆ, ಅಷ್ಟು ಸೂಕ್ಷ್ಮವಾದ ಜೀವದ ಒಳಗು ಕೂಡ ಪರಮಾತ್ಮ ಅದರ ಅಂಗುಷ್ಟ ಪರಿಮಾಣದಲ್ಲಿ ಅದರ ಹೃದಯದಲ್ಲಿ ಮೂಲೇಶ ಅಗ್ರೇಶ ಪ್ರಾದೇಶ ನಾಮಕನಾಗ ಪರಮಾತ್ಮ ಇರ್ತಾನೆ ಅಂತ ಹೇಳಿದರೆ ಅವನು ಎಷ್ಟು ಒಂದು ಸೂಕ್ಷ್ಮಾತ್ಸೂಕ್ಷ್ಮತ ಇದ್ದಾನೆ ಅನ್ನೋದು ತಿಳಿಸುವುದು ಒಂದು. ಅಷ್ಟೇ ಅಲ್ಲದೆ ಆ ಪರಮಾತ್ಮ ಆ ಜೀವನಿಗೂ ಕೂಡ ಅಂತಹ ಒಂದು ಸ್ಥಿತಿಯನ್ನು ಕೊಟ್ಟಿದ್ದಾನೆ, ಆ ಸ್ಥಿತಿಯನ್ನು ಅವನು ನಿಯಮನ ಮಾಡ್ತಾ ಇದ್ದಾನೆ ಎಂಬುದು ಗೊತ್ತಾಗತ್ತೆ ಹೊತ್ತು ಅದರ ಮೂಲಕವಾಗಿ ಅದರಲ್ಲಿ ಬೇರೆ ಬೇರೆ ಇಂದ್ರಿಯಗಳಿದೆ ಅಂತ ನಾವು ತಿಳ್ಕೋಬೇಕಾಗಿಲ್ಲ. ಅಂಡ್ ಆಲ್ಸೋ ಇಟ್ ಇಸ್ ಶಾಸ್ತ್ರಕ್ಕೂ ವಿರೋಧ, ಯಾಕೆಂದ್ರೆ ಅಷ್ಟು ಇಂದ್ರಿಯಗಳಿದೆ ಅಂತ ಹೇಳಿದರೆ ಆ ಈಗ ಉದಾಹರಣೆಗೆ ನೋಡ್ರಿ, ನಮ್ಗೆ ಸ್ಥೂಲ ದೇಹ ತಕೊಂಡ್ರೆ ಸ್ಥೂಲ ದೇಹದಲ್ಲಿ ಒಂದು ಇಂದ್ರಿಯ ಫಂಕ್ಷನ್ ಮಾಡುತ್ತೆ, ಇನ್ನೊಂದು ಇಂದ್ರಿಯ ಫಂಕ್ಷನ್ ಮಾಡದೇ ಇರಬಹುದು. ಒಬ್ಬನ ಕಣ್ಣಿರುತ್ತೆ, ಆಮೇಲೆ ಒಬ್ಬನ ಕಿವಿ ಕೇಳಿಸೋದಿಲ್ಲ, ಒಂದು ಇಂದ್ರಿಯ ಒಟ್ಟು ಇನ್ನೊಂದು ಇಂದ್ರಿಯ ಫಂಕ್ಷನ್ ಮಾಡುದು ಮಾಡದಾಗಿರ್ಬಹುದು. ಅದೇ ವಿಧವಾಗಿ ಸ್ವರೂಪದಲ್ಲಿ ಕೂಡ ಈ ಬೇರೆ ಬೇರೆ ಇಂದ್ರಿಯಗಳಿದೆ ಅಂತ ಹೇಳಿದರೆ ಆ ಬೇರೆ ಬೇರೆ ಇಂದ್ರಿಯಗಳು ಒಂದು ಇಂದ್ರಿಯ ಕೆಲಸ ಮಾಡಿ ಇನ್ನೊಂದು ಇಂದ್ರಿಯ ಕೆಲಸ ಮಾಡದಾಗಿರೋದು ಆಗುತ್ತೋ? ಅದು ಸಾಧ್ಯವಾಗುವುದಿಲ್ಲ. ಅಷ್ಟೇ ಅಲ್ಲದೆ ಆಚಾರ್ಯರು ಒಂದು ಕಡೆ ಸ್ಪಷ್ಟೀಕರಿಸ್ತಾರೆ ಅಂತ ಹೇಳ್ತಾರೆ, ಅಂದ್ರೆ ಒಂದೇ ಇಂದ್ರಿಯ ಆದ್ರೆ ಅಟ್ ಎ ಟೈಮ್ ಇಟ್ ವಿಲ್ ಡೂ ಒನ್ ಫಂಕ್ಷನ್ ಅಂತ ಹೇಳಿ, ಸೇಮ್ ಟೈಮ್ ನಲ್ಲಿ ಎಲ್ಲ ಫಂಕ್ಷನ್ಸ್ ಮಾಡೋದಿಲ್ಲ, ಒಂದೇ ಇಂದ್ರಿಯ ಇದೆ ಬೇರೆ ಬೇರೆ ಟೈಮ್ ನಲ್ಲಿ ಬೇರೆ ಬೇರೆ ಫಂಕ್ಷನ್ ಮಾಡುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ.
ರಾಯರೆ ಅದು ಅದೇ ಆಚಾರ್ಯರು ಎಲ್ಲಿ ಹೇಳಿದಾರೆ ಅದೊಂದು ಸ್ವಲ್ಪ ತಾವು ಕೊಟ್ಕೊಳ್ಸಿದ ಅನುಕೂಲ ಆಗುತ್ತೆ. ಕೀಪಿಂಗ್ ದಟ್ ಒನ್ ಡಿಸ್ಕಷನ್ ಅಸೈಡ್, ಐ ಪ್ರಾಬ್ಲಿ ಡೋಂಟ್ ವಾಂಟ್ ಟು ಅಂದ್ರೆ ನಿಮ್ ಟೈಮ್ ಅದರಲ್ಲಿ ಐ ಡೋಂಟ್ ವಾಂಟ್ ಟು ಇದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದಂತೆ ಇಂದ್ರಿಯ ಶಕ್ತಿಗಳಂತೇಳಿ ವರ್ಡ್ ಯೂಸ್ ಮಾಡಿದ್ರಲ್ಲಿ ನೀವು ಅದೇ ಅಂತ ತಗೊಂಡ್ರು ಸಹ ಇವಾಗ ಈ ಪ್ರೊಜೆಕ್ಷನ್ಸ್ ಬರುತ್ತೆ ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ಜೀವನ ಸೃಷ್ಟಿಕಾಲದಲ್ಲಿ ಅಂದ್ರೆ ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆಗೆ ಬಂದ ಮೇಲೆ ಜೀವನ ಪ್ರೊಜೆಕ್ಷನ್ಸ್ ದ್ವಾರ ಅಂದ್ರೆ ಜೀವ ಮಾತಾಡಬೇಕು ವಾಗೇಂದ್ರಿಯ, ಜೀವ ನೋಡ್ಬೇಕು ಆಮೇಲೆ ಕಣ್ಣಿಂದ್ರಿಯ, ಈ ಇಂದ್ರಿಯಗಳು ಶಕ್ತಿಗಳು ಅಂತ ಏನ್ ಹೇಳ್ತಾ ಇದೀರಲ್ಲ, ಈ ಶಕ್ತಿಗಳು ಬೇಸಿಕಲಿ ಗೆಟ್ ಪ್ರೊಜೆಕ್ಟೆಡ್ ಆನ್ ಟು ಅನಿರುದ್ಧ ಲಿಂಗ, ದೆನ್ ಟು ಅನಿರುದ್ಧ ಅಂಡ್ ದೆನ್ ಟು ಸ್ಥೂಲ ದೇಹ, ಅಂಡ್ ದಟ್ಸ್ ವೆನ್ ವಿ ಆಕ್ಚುಲಿ ಫೈಂಡ್ ದ ಆಕ್ಟಿವಿಟಿ ಇನ್ ದ ಫ್ರಮ್ ದ ಸ್ಥೂಲ ದೇಹ ಅಂತ ನೀವು ಹೇಳ್ತಾ ಇದೀರ. ಹೌದಾ?
ಹೌದು.
ಇಸ್ ದಟ್ ಓಕೆ? So that effectively means that all the jivas, indriyas, andre whether it be a single for the discussion sake, let us assume shaktigalu, jivana indriya shaktigalu, they are all active during the srushti, during the srujyavasthe.
Howdy.
Okay. And this basically is shakti. ಈ ಅಸೃಜ್ಯಾವಸ್ಥೆಯಲ್ಲಿ ಇದ್ರೂ ಅದು ಸುಪ್ತವಾಗಿರುತ್ತೆ, ಇಟ್ ವಿಲ್ ನಾಟ್ ಬಿ ಆಕ್ಟಿವ್. ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆಗೆ ಬಂದ ಮೇಲೆ ಬಿಕಮ್ಸ್ ಆಕ್ಟಿವ್, ಆಲ್ ದ ಟೋಟಲ್ ಜೀವ ವಿಲ್ ಬಿಕಮ್ ಆಕ್ಟಿವ್ ಅಂಡ್ ಆಕ್ಚುವಲ್ ಕಾರ್ಯ ನಡೆಯೋದು ಜೀವನ ಆಕ್ಚುವಲ್ ಕಾರ್ಯ ನಡೆಯೋದು ಜೀವನ ಸ್ವರೂಪ ಒನ್ ಇಂದ್ರಿಯ ಶಕ್ತಿಗಳಿಂದ.
ಹೌದು ಹೌದು.
ಓಕೆ. ಇವಾಗ ಈ ಅನಾದಿ ಕರ್ಮ ಅಂತ ಏನ್ ಹೇಳ್ತಾರಲ್ಲ, ಸೊ ಕೀಪಿಂಗ್ ದಿಸ್ ಡಿಸ್ಕಷನ್ ಅಟ್ ಒನ್ ಪ್ಲೇಸ್, ಅನಾದಿ ಕರ್ಮ ಅಂತ ಏನ್ ಹೇಳ್ತಾರಲ್ಲ, ಈ ಅನಾದಿ ಕರ್ಮ ಜಡ ಅಂತ ಹೇಳ್ತಾರಲ್ಲ, ಸೊ ಜಡವಾದ ಕರ್ಮಗಳು ಸ್ವರೂಪ ಜೀವನಿಂದ ಹ್ಯಾಗ್ ನಡೀತಾ ಇವೆ? ಹಾಗಾದ್ರೆ ಜಡವಾದ ಜೀವ ಸ್ವರೂಪ ಜೀವ ಅಪ್ರಾಕೃತ, ಓಕೆ, ಅವನ ಸ್ವರೂಪ ಅಪ್ರಾಕೃತ, ಈ ಅನಾದಿ ಕರ್ಮ ಅಂಬುದು ಜಡ. ಜಡವಾದ ಕರ್ಮ ವೈ ಶುಡ್ ಇಟ್ ಬೇಸಿಕಲಿ ಗೆಟ್ ಆಕ್ಟಿವೇಟೆಡ್ ಥ್ರೂ ಜೀವ ಸ್ವರೂಪ ವಿಚ್ ಆಕ್ಚುಲಿ ಈಸ್ ಜ್ಞಾನಾನಂದಮಯ?
ಇದು ಹೇಗೆ ಅಂದ್ರೆ ದಿ ಸೇಮ್ ಥಿಂಗ್ ಅಗೇನ್, ಕರ್ಮ ಅನ್ನೋದು ಕೂಡ ನಮಗೆ ಅದು ಅಪ್ರಾಕೃತವಾದ ಜೀವದಲ್ಲಿಯೇ ಇರುವಂತಹ ಯೋಗ್ಯತೆ ಹೊಂದಿದೆ. ಆ ಕರ್ಮ ಜಡವಾದ ಕರ್ಮ ಅದಕ್ಕೆ ಬಿಲ್ಡ್ ಆಗ್ತಾ ಬರುವಂತಹದ್ದು ಆ ಲಿಂಗದೇಹ ಪ್ರಾಕೃತವಾದ ಲಿಂಗದೇಹ ಇದೆ ಅದರಲ್ಲಿ ಬಿಲ್ಡ್ ಆಗ್ತಾ ಬರುತ್ತೆ.
ಹೌದು. ನನ್ನ ಕ್ವಶನ್ ಏನಂದ್ರೆ ಜಡವಾದ ಪ್ರಾಕೃತವಾದ ಕ್ರಿಯಾ ಪ್ರಾಕೃತದಲ್ಲಿ ದೋಷ ಉಂಟು, ಅಪ್ರಾಕೃತದಲ್ಲಿ ದೋಷ ಇಲ್ಲ. ಪ್ರಾಕೃತವಾದ ದೋಷಯುಕ್ತವಾದ ಕ್ರಿಯೆ ನಡಿಬೇಕಾದ್ರೆ ಅಪ್ರಾಕೃತವಾದ ಇಂದ್ರಿಯಗಳಿಂದ ಭಗವಂತ ಇಂದ್ರಿಯ ಶಕ್ತಿಗಳಿಂದ ವ್ಯಾಪಾರ ನಡೆಸ್ತಾ ಇದ್ದಾನೆ ಅಂತ ಹೇಳಿದಂತಾಯ್ತು. ಇವಾಗ ಅಪ್ರಾಕೃತವಾದ ಜ್ಞಾನಾನಂದವಾದ ಇಂದ್ರಿಯ ಶಕ್ತಿಯಿಂದ ಪ್ರಾಕೃತವಾದ ದೋಷಯುಕ್ತವಾದ ಕೆಲಸಗಳು ದೇವರು ನಡೆಸ್ತಾ ಇದ್ದಾನೆ. ವಿಚ್ ಬೇಸಿಕಲಿ ಇಸ್ ಗೆಟಿಂಗ್ ಪ್ರೊಜೆಕ್ಟೆಡ್ ಥ್ರೂ ದ ಲಿಂಗ ದೇಹ, ಅನಿರುದ್ಧ ದೇಹ ಅಂಡ್ ಸ್ವರೂಪ ದೇಹ ಅಂತಂದಾಯ್ತು. ಹಾಗಾದ್ರೆ ಇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್?
ಹೌದು, ಯೋಗ್ಯತಾ
ಅಂದ್ರೆ ಯಾಕೆ ಅಲ್ಲ ಅಂತೀರ ಯೋಗ್ಯತಾ ಅಗ್ರೀಡ್ ಕಿಶೋರ್ ಆಯ್ತು. ಮೈ ಕ್ವಶನ್ ಇಸ್ ಅಪ್ರಾಕೃತವಾದ ಜ್ಞಾನಾನಂದಾತ್ಮಕವಾದ ಸ್ವರೂಪ ಇಂದ್ರಿಯಗಳು ದೇ ಬೇಸಿಕಲಿ ಆರ್ ಬೀಯಿಂಗ್ ಪುಷ್ಡ್ ಟು ಬೇಸಿಕಲಿ ಕಂಡಕ್ಟ್ ಆರ್ ಡೂ ಪ್ರಾಕೃತವಾದ ದೋಷಯುಕ್ತವಾದ ಕೆಲಸಗಳು. ಇಸ್ ದಟ್ ವಾಟ್ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್?
ಇಲ್ಲ, ಯಾಕೆ ಅಂದ್ರೆ ನೀವು ಅಪ್ರಾಕೃತ ಅಂದ್ರೆ ದೋಷರಹಿತ ಅಂತ ಹೇಳಿ, ಪ್ರಾಕೃತ ಅಂದ್ರೆ ದೋಷಪೂರ್ಣ ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ.
ಹೌದು, ಅಪ್ರಾಕೃತ ಅಂದ್ರೆ ಜ್ಞಾನಮಯ ಜೀವ ಅಂತ ಹೇಳ್ತಾರಲ್ಲ. ಸೊ ದಟ್ ಇಸ್ ದ ರೀಸನ್ ಐ ಆಮ್ ಫರ್ಗೆಟಿಂಗ್ ಅಬೌಟ್ ತಮೋಯೋಗ್ಯ ಅಂಡ್ ರಜೋಯೋಗ್ಯ ಜೀವ. ಸಾತ್ವಿಕ ಯೋಗ್ಯ ಜೀವ ಇಸ್ ಕನ್ಸಿಡರ್ಡ್ ಟು ಬಿ ಜ್ಞಾನಾನಂದ ಸ್ವರೂಪ. ಸೊ ದಟ್ ಇಸ್ ದ ರೀಸನ್ ಐ ಆಮ್ ಆಕ್ಚುಲಿ ಬೇಸಿಂಗ್ ಮೈ ಆರ್ಗ್ಯುಮೆಂಟ್ ಆನ್ ದಿಸ್.
ಅದೇ ಅದೇ ಅದಕ್ಕೆ ಯಾಕೆ ಅಂದ್ರೆ ತಮಯೋಗ್ಯ ಜೀವಿಗಳಲ್ಲಿ ಜ್ಞಾನಾನಂದ ಅಲ್ಲ ಅಂತ ಹೇಳಿದಂತೇನೆ. ಯಾಕೆಂದ್ರೆ ಅಪ್ರಾಕ್ತವಾದರೂ ಕೂಡ ತಮಯೋಗ್ಯ ಜೀವಿಗಳು ದೋಷರಹಿತರವಲ್ಲ. ಅದೇ ವಿಧವಾಗಿ ಅಪ್ರಾಕೃತವಾದ ಮುಕ್ತಿಯೋಗ್ಯ ಜೀವರಾಶಿಗಳಲ್ಲಿ ಕೂಡ ದೋಷರಹಿತರಾದ್ರೂ ಕೂಡ, ಉದಾಹರಣೆಗೆ ರುಜಿಯೋಗಿಗಳಿರುವಂತಹ ಜೀವ ಬೇರೆ ಶಕ್ತಿ, ಇಲ್ಲ ಅಲ್ಪ ಜೀವಿಗಳಿಗೆ ಬೇರೆ ಶಕ್ತಿ, ಅವರ ಮುಕ್ತಿಯೋಗ್ಯರೇ. ಮುಕ್ತಿಯೋಗ್ಯರಲ್ಲಿ
ಶಕ್ತಿ ಇಟ್ಸೆಲ್ಫ್, ಶಕ್ತಿ ಆದ್ಮೇಲೆ ಅವ್ರ ಯೋಗ್ಯತೆ ಬಗ್ಗೆ ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ನೋ, ಅಪ್ರಾಕೃತವಾದ ಜ್ಞಾನಾನಂದ ಉಳ್ಳ ಸ್ವರೂಪ ಇಂದ್ರಿಯ ಶಕ್ತಿಗಳು ದೇ ಆರ್ ಬೇಸಿಕಲಿ ಗೆಟಿಂಗ್ ದೇ ಆರ್ ಸರೆಂಡರಿಂಗ್ ಸಾರ್ಟ್ ಆಫ್ ಸರೆಂಡರಿಂಗ್ ಟು ದ ಜಡ ಅನಾದಿ ಕರ್ಮ ಅಂಡ್ ದೇ ಆರ್ ಪರ್ಫಾರ್ಮಿಂಗ್ ದೋಷಯುಕ್ತವಾದ ಕೆಲಸಗಳು.
ಇಲ್ಲ, ನಾಟ್ ನೆಸೆಸರಿಲಿ. ಯಾಕೆ ಅಂದ್ರೆ ಉದಾಹರಣೆ ತಗೊಂಡ್ರೆ ತಾರತಮ್ಯ ಬೇಡ. ಇವನ್ ತಗೊಂಡ್ರು ಕೂಡ ಅಪ್ರಾಕೃತವಾದ ಮೋಕ್ಷಯೋಗ್ಯ ಜೀವರಾಶಿಗಳು ಮಾಡುವ ಪ್ರಾಕೃತ ಕರ್ಮಗಳೆಲ್ಲ ದೋಷಯುತ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ ತಗೊಂಡ್ರೆ
ಎಲ್ಲ ಅಂತ ಹೇಳಿ ಐ ಆಮ್ ಜಸ್ಟ್ ಗಿವಿಂಗ್ ಆ ಪ್ರಾಬ್ಲಮ್ ಹ್ಯಾವ್ ಯೂಸ್ಡ್ ಎಲ್ಲ ಅಂತ ಹೇಳಿ, ಬಟ್ ಐ ಆಮ್ ನಾಟ್ ಸೇಯಿಂಗ್ ಎಲ್ಲ. ಅದರಲ್ಲಿ ಒಳ್ಳೆ ಕೆಲಸ ಕೂಡ ಆಗ್ಬೋದು. ಇವಾಗ ನಾವು ಪ್ರವಚನ ಕೇಳ್ತಾ ಇದ್ದೀವಿ, ತಮ್ಮ ಪ್ರವಚನ ತುಂಬಾ ಒಳ್ಳೆ ಜ್ಞಾನಕಾರ್ಯ ಇದು. ಸೊ ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ಒಂದು ಸಚ್ ಕರ್ಮ. ಇವಾಗ ತಪ್ಪು ಕೆಲಸ ಕೂಡ ಆಗುತ್ತೆ ಜೀವನದಿಂದ, ಅಂದ್ರೆ ಯಾವ್ದು ಈ ಸ್ಥೂಲ ದೇಹದಿಂದ ಕಂಡು ಬರುತ್ತೆ ಅಂತ ಕೆಲಸಗಳು ಅಂತ ಹೇಳ್ತಾ ಇದ್ದೀನಿ. ಸೇ ಎಲ್ಲ ಡೋಂಟ್ ಟೇಕ್ ಇಟ್ ಇನ್ ಫುಲ್ ಸೆನ್ಸ್, ಬಟ್ ಕೆಟ್ಟ ಕೆಲಸಗಳು ಕಂಡು ಬರುತ್ತೆ ಅನಾದಿ ಕರ್ಮ ವಶಾತ್. ಅನುಷ್ಠಾನದಿಂದ ಕೆಟ್ಟ ಕರ್ಮಗಳು ಕಂಡು ಬರುತ್ತೆ. ಅಂತ ಕೆಟ್ಟ ಕರ್ಮಗಳು ಕಂಡು ಏನ್ ಕಾಣುತ್ತೆ, ದೇ ಹ್ಯಾವ್ ಟು ಗೆಟ್ ಆಕ್ಚುಲಿ ದ ಪ್ರೊಜೆಕ್ಷನ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಸ್ವರೂಪ ದೇಹ. ನೀವು ಹೇಳಿದಂತೆ ಇಫ್ ದ ಪ್ರೊಜೆಕ್ಷನ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಸ್ವರೂಪ ದೇಹ, ದ ಸ್ವರೂಪ ಇಂದ್ರಿಯ ಶಕ್ತಿ ಈಸ್ ಬೇಸಿಕಲಿ ಡೂಯಿಂಗ್ ದಟ್ ರಾಂಗ್ ಥಿಂಗ್ ಅಂತ ಹೇಳಿದಂತಾಯ್ತು.
ಯಾಕೆ ಅಂದ್ರೆ ನೋಡ್ರಿ, ಉದಾಹರಣೆಗೆ ನೀವು ತಾರತಮ್ಯವನ್ನು ಒಪ್ಪಲೇಬೇಕು. ಸ್ವರೂಪದಲ್ಲಿ ನಾನು ಶುದ್ಧ ಸಾತ್ವಿಕತ್ವ ಇರೋದಿಲ್ಲವಲ್ಲ. ನೀವು ಮುಕ್ತಿಯೋಗ್ಯ ಜೀವಿಗಳಲ್ಲಿ ಕೂಡ ಅದಕ್ಕೆ ಸತ್ವ 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 ರಜ ಸತ್ವ ಸತ್ವ ತಮೋ ಇವೆಲ್ಲ ವೇರಿಯೇಷನ್ಸ್ ಬರುತ್ತೆ.
ಅಗ್ರೀಡ್, ನೀವು ಹೇಳಿದಂತೆ ಅದರಲ್ಲಿ ಕೂಡ ಏನೋ ಸತ್ವ ಸತ್ವ ಮಹಾಸೂಕ್ಷ್ಮ ಅಲ್ಲ, ಸತ್ವ 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 ರಜ ಸತ್ವ ರಜ ಸತ್ವ ತಮೋ ಸತ್ವಾಧಿಕಾರಿಗಳು ಭಗವದ್ಭಕ್ತರು ಅಂತೇಳಿ ಜಗನ್ನಾಥದಾಸರು ಹೇಳಿದಂತೆ, ಆಮೇಲೆ ಶಾಸ್ತ್ರದಲ್ಲಿ ಬಂದಂತೆ ನೀವು ಹೇಳಿದಂತೆ ಅದರಲ್ಲಿ ಕೂಡ ವೈಲಕ್ಷಣ ಇರುತ್ತೆ. ದಟ್ ಬೇಸಿಕಲಿ ವಾಟ್ ಡಿಫ್ರೆನ್ಶಿಯೇಟ್ ಇಸ್ ಜೀವ ಸ್ವಭಾವ ಅಂತ ತಗೊಂಬಿಡೋಣ. ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ಅಪ್ರಾಕೃತವಾದ ಅಪ್ರಾಕೃತ ಅಂತ ತಗೊಳ್ಳೋಣ. ಫರ್ಗೆಟ್ ಅಬೌಟ್ ತ್ರಿವಿಧತ್ವ ಇನ್ ದ ಸ್ವರೂಪ ದೇಹ ಆಫ್ ಎ ಜೀವ, ತ್ರಿವಿಧ ಗುಣತ್ವ ಆಫ್ ಸ್ವರೂಪ ದೇಹ ಆಫ್ ಜೀವ, ಅದನ್ನು ಪಕ್ಕಗಿಟ್ಬಿಟ್ಟು ಅಪ್ರಾಕೃತ ಆದ ಜೀವ ಈಸ್ ಬೇಸಿಕಲಿ ಡೂಯಿಂಗ್ ಎ ಪ್ರಾಕೃತ ಕೆಲಸ ಅಂತ ಹೇಳಿದಂತಾಯ್ತಲ್ಲ. ಯಾಕಂದ್ರೆ ಪ್ರೊಜೆಕ್ಷನ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ದ ಸ್ವರೂಪ ದೇಹ. ನೀವು ಹೇಳಿದಂತೆ
ಅಫ್ಕೋರ್ಸ್ ಅದು ಆಗತ್ತೆ ಅಂತ ಹೇಳಿ, ಅದು ಹೇಗಾಗತ್ತೆ ಅಂದ್ರೆ ಪರಮಾತ್ಮನ ಅಚಿಂತ್ಯ ಆದ್ರ ಶಕ್ತಿಯಿಂದಲೇ ಅದು ನಡೆಯುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಯಾಕೆ ಅಂದ್ರೆ
ಹೇಳಿ
ಅಪ್ರಾಕೃತವಾದ ಜೀವದ ಪ್ರೊಜೆಕ್ಷನ್ಸ್ ಮೂಲಕವಾಗಿ ಪ್ರಾಕೃತವಾದ ಕಾರ್ಯಗಳನ್ನು ನಡೆಯುವುದು ಹೇಗೆ ಸಾಧ್ಯ ಅಂತ ಪ್ರಶ್ನೆ.
ಇದು ನಾನು ಸಂಜೀವ್ ಮುರುಗದಾಸರ ಹಿನ್ನೆಲೆಯಿಂದ ನಾನು ಅಂದ್ರೆ ಅವರು ಪ್ರವಚನದಲ್ಲಿ ಏನು ಗ್ರಾಸ್ ಮಾಡಿದ್ವಿ ಅಂತಂದ್ರೆ ಪ್ರಾಬ್ಲಮ್ ಐ ಆಮ್ ರಾಂಗ್, ಪ್ರಾಬ್ಲಿ ಶಾಸ್ತ್ರದ ಆಧಾರದಲ್ಲ ಅವ್ರನ್ನ ಕೇಳ್ಬೇಕು, ತಮ್ಮನ್ನು ನಾನು ತಿಳ್ಕೋಬೇಕು ತಮ್ಮ ಹತ್ರನು. ಬಟ್ ವಾಟ್ ಈ ಸೇಸ್ ಇಸ್ ಜೀವನ ಸ್ವರೂಪ ದೇಹಗಳು ಜೀವನ ಅದು ವೆದರ್ ಇಟ್ ಈಸ್ ಸಿಂಗಲ್ ಇಂದ್ರಿಯ ಆರ್ ಮಲ್ಟಿಪಲ್ ಶಕ್ತಿಗಳು ಆಫ್ ದ ಮಲ್ಟಿಪಲ್ ಇಂದ್ರಿಯ ಶಕ್ತಿಗಳು, ಕೀಪಿಂಗ್ ದಟ್ ಡಿಸ್ಕಷನ್ ಅಸೈಡ್, ಅಸೃಜಾವಸ್ಥೆಯಲ್ಲಿ ಜೀವನ ಸ್ವರೂಪ ಇಂದ್ರಿಯಗಳು ಏನು ಕೆಲಸ ಮಾಡೋದಿಲ್ಲ. ಏನೋ ದೇ ಬೇಸಿಕಲಿ ವಿಲ್ ಬಿ ಇನ್ ಡೀಪ್ ಸ್ಲೀಪ್. ಆಮೇಲೆ ಇನ್ನೊಂದು ಡಿಸ್ಕಷನ್ ಬರುತ್ತೆ, ಅನಾಧಿಕಾರ ಮೇಲಿಂದ ಹುಟ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಜೀವನ ಶ್ವಾಸೋಚ್ಛ್ವಾಸನೆ ಒಂದು ಆಕ್ಟಿವಿಟಿ ಅಂತ ಹೇಳ್ತಾರೆ. ದಟ್ ಇಸ್ ಅ ಡಿಫ್ರೆಂಟ್ ಡಿಸ್ಕಷನ್. ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆ ಬಂದ ಕಾಲಕ್ಕೆ ದೇವರು ತನ್ನ ಅಚಿಂತ್ಯದ್ಭುತ ಅಚಿಂತ್ಯದ್ಭುತ ಏನೋ ಶಕ್ತಿಯಿಂದ ಹಾಗೂ ಈ ಏನೋ ಲಿಂಗ ದೇಹದ ಒಂದು ಉಪಚಯದಿಂದ ಈ ಸ್ವರೂಪ ದೇಹಕ್ಕೆ ಸ್ವರೂಪ ದೇಹದ ಇಂದ್ರಿಯ ಮನಸ್ಸಿಂದ್ರಿಯ ಶಕ್ತಿ ಮಾತ್ರ ಆಕ್ಟಿವೇಟ್ ಆಗುತ್ತೆ, ಇನ್ನು ಯಾವ ಇಂದ್ರಿಯಗಳು ಇಂದ್ರಿಯ ಶಕ್ತಿಗಳು ಆಕ್ಟಿವೇಟ್ ಆಗಿರೋದಿಲ್ಲ. ಅಂಡ್ ಜೀವ ವಿಲ್ ಬೇಸಿಕಲಿ ಬಿ ಜಸ್ಟ್ ಅನುಭಾವಿ, ಹಿ ವಿಲ್ ಜಸ್ಟ್ ಬಿ ಅಂದ್ರೆ ಭಗವಂತ ಹೇಗೆ ರಥಿಕನಾದವನು ರಥ ನಡೆಸೋ ಕಾಲಕ್ಕೆ ಒಂದು ಪಕಿ ಕೂತವನು ಸಾರಥಿ ಒಬ್ಬನು ನಡೆಸ್ತಾ ಇದ್ದಾನೆ, ಹಾಗೆ ಅರ್ಜುನ ಪಕ್ಕ ಸುಮ್ಮನೆ ಅಂದ್ರೆ ಒಬ್ಬನು ಸುಮ್ಮನೆ ಕೂತು ಹಿ ವಿಲ್ ಜಸ್ಟ್ ಬಿ ಟ್ರಾವೆಲರ್ ಅರೌಂಡ್ ವಿತ್ ಶ್ರೀಹರಿ. ವಿಚಾರ ಈ ಸ್ವರೂಪ ಏನೋ ಈ ಜೀವ ತನ್ನ ಮನಸ್ಸಿನಿಂದ ಇದೆಲ್ಲ ನೋಡ್ತಾ ಇರ್ತಾನೆ ನನ್ನ ಮಾತು, ಆ ಮನಸ್ಸಿನಿಂದ ನೋಡಿದ್ದೆಲ್ಲ ಈ ಲಿಂಗದೇಹ ಉಪಜಯದ ಕಾರಣ ತಂದ ಆಗದೆ ಇದ್ದದ್ದನ್ನು ತಂದು ತಾನು ಅಂತ ಅನ್ಕೊಂಡು ಇಷ್ಟೆಲ್ಲ ಒದ್ದಾಡ್ತಾ ಇದ್ದಾನೆ ನನ್ನ ಮಾತು. ಈ ಅಭಿಮಾನ ತನ್ನ ಅಭಿಮಾನದ ಮೂಲಕ ಇಷ್ಟೆಲ್ಲ ಒದ್ದಾಡ್ತಾ ಇದ್ದಾನೆ. ಹಾಗಾಗಿ ಅಸೃಜ್ಯಾವಸ್ಥೆಯಲ್ಲಿ ಜೀವನ್ ಮುಕ್ತಾವಸ್ಥೆ ಅಂತಂದ್ರೆ ಈ ಬೇಸಿಕಲಿ ಟಿಲ್ ಆಲ್ ದ ಜನ್ಮಾಸ್ ಗೋ ಆಫ್, ಆಮೇಲೆ ಜನ್ಮ ಹೋದ್ಮೇಲೆ ಬ್ರಹ್ಮದೇವರ ಸಲುವಾಗಿ ಹೋಗ್ಲ ವೇಟ್ ಮಾಡ್ತಾ ಇರ್ತೀವಲ್ಲ ಮುಕ್ತಿ ಹೋಗೋ ಪರಿ ಅಂತ, ಅದು ಜೀವನ್ ಮುಕ್ತಾವಸ್ಥೆ ಅಂತ ಡಿಫೈನ್ ಮಾಡ್ತಾರೆ ಅವರು. ಈ ಜೀವನ್ ಮುಕ್ತಾವಸ್ಥೆ ಪರ್ಯಂತ ಏನ್ ನಡೀತಾ ಇರುತ್ತೆ ಇದೆಲ್ಲ ಸ್ವಪ್ನಾವಸ್ಥೆ, ಯಾಕಂದ್ರೆ ಜೀವ ಜಸ್ಟ್ ವಿಲ್ ಬಿ ವಾಚಿಂಗ್ ಇಟ್, ಹಿ ವಿಲ್ ನಾಟ್ ಬಿ ಡೂಯಿಂಗ್ ಎನಿಥಿಂಗ್ ಎಲ್ಸ್ ಅದರ್ ದನ್ ಜಸ್ಟ್. ಸ್ವಪ್ನದಲ್ಲಿ ಹೇಗೆ ನಮಗೆ ಯಾವ ಇಂದ್ರನೂ ಕೆಲಸ ಮಾಡೋದಿಲ್ಲ, ಬರೇ ಮನಸ್ಸಂತ ಮಾತ್ರ ಕೆಲಸ ಮಾಡುತ್ತೋ, ಆ ಅನುಭವ ಇವಾಗೂ ಉಂಟು ನಮಗೆ. ಇವಾಗ ಮಲ್ಕೊಂಡ ಕಾಲಕ್ಕೆ ಸ್ವಪ್ನ ಬಂದ ಕಾಲಕ್ಕೆ ಹೇಗೆ ಅನುಭವ ಉಂಟು, ಅದೇ ರೀತಿ ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆಗೆ ಬಂದು ಜೀವನ್ ಮುಕ್ತಾವಸ್ಥೆದ ಪರ್ಯಂತ ಫುಲ್ ಲೈಫ್ ಸ್ಪ್ಯಾನ್, ಫುಲ್ ಸಾಧನಾ ಸ್ಪ್ಯಾನ್ ಆಫ್ ಜೀವ ಈಸ್ ಬೇಸಿಕಲಿ ಕನ್ಸಿಡರ್ಡ್ ಆಸ್ ಸ್ವಪ್ನಾವಸ್ಥೆ. ದ ವೆರಿ ರೀಸನ್ ಬೀಯಿಂಗ್ ಅಂಡ್ ನಿಯಾಮಕ ಭಗವದ್ ರೂಪ ಈಸ್ ತೈಜಸ, ದ ವೆರಿ ರೀಸನ್ ಬೀಯಿಂಗ್ ಬರೇ ಮನಸ್ಸು ಮಾತ್ರ ಕೆಲಸ ಮಾಡ್ತಾ ಇರುತ್ತೆ, ಬಾಕಿ ಎಲ್ಲಾ ಇಂದ್ರಿಯ ಶಕ್ತಿಗಳು ಸುಪ್ತಿಯಲ್ಲಿರುತ್ತೆ ಅಂತ ಹೇಳ್ತಾ. ಆಮೇಲೆ ಜೀವನ್ ಮುಕ್ತಾವಸ್ಥೆಯಲ್ಲಿ ಏನೋ ಪ್ರಾಜ್ಞೆ ಅಂತೇಳಿ ಆ ತರ ಡೆಫಿನೇಷನ್ ಕೊಡ್ತಾರೆ ಅವರು. ಸೊ ಐ ಥಿಂಕ್ ಪ್ರಾಬ್ಲಿ ಅಂದ್ರೆ ಅವ್ರನ್ನೂ ನಾನು ಕೇಳ್ಬೇಕು ಅನ್ಕೊಳ್ಳಿ ವಾಟ್ ಪ್ರೂಫ್ಸ್ ದಟ್ ಹಿ ಹ್ಯಾಸ್ ಅಂಡ್ ಯಾಕಂದ್ರೆ ನನಗೆ ದ ಓನ್ಲಿ ಥಿಂಗ್ ಇಸ್ ಐ ಆಮ್ ನಾಟ್ ಏಬಲ್ ಟು ಕಾನ್ಸೆಪ್ಚುಲೈಸ್ ಆರ್ ವಾಟ್ ಐ ಆಮ್ ನಾಟ್ ಏಬಲ್ ಟು ಡೈಜೆಸ್ಟ್ ಈಸ್ ಹೌ ಕ್ಯಾನ್ ಚಿನ್ ಮನಸ್ ಚಿದಾನಂದಾತ್ಮಕ ಆನಂದ ಸ್ವರೂಪವುಳ್ಳ ಜೀವ ವಿತ್ ಹಿಸ್ ಸ್ವರೂಪ ಇಂದ್ರಿಯ ಶಕ್ತಿಗಳು ಕ್ಯಾನ್ ಬೇಸಿಕಲಿ ಬಿ ವರ್ಕಿಂಗ್ ಔಟ್ ಆನ್ ದ ಏನೋ ಜಡ ಸಾರಿ ಪ್ರಾಕೃತ ಅನಾದಿ ಕರ್ಮ ಎಂಬುದೇ ಒಂದು ಸ್ವಲ್ಪ ಗೊಂದಲ ಆಗಿದೆ ನನಗೆ. ಅನ್ಲೆಸ್ ದೇರ್ ಇಸ್ ಅ ಶಾಸ್ತ್ರದ ಆಧಾರ ಸಮಹೌ ಇಟ್ ಇಸ್ ನಾಟ್ ವೆರಿ ಕನ್ವಿನ್ಸಿಂಗ್ ಟು ಮೀ ಅಟ್ ಲೀಸ್ಟ್.
ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ನಾವು ಇದನ್ನು ಒಂದು ದೃಷ್ಟಿಯಿಂದ ನೋಡ್ಬೇಕು. ಈಗ ಸ್ವರೂಪೇಂದ್ರಿಯದಿಂದ ಆ ಜೀವ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸ್ವರೂಪೇಂದ್ರಿಯದಲ್ಲಿ ಯಾವುದು ಸ್ಟೋರ್ ಮಾಡ್ಕೊಂಡಿರೋದಿಲ್ಲ. ಸ್ವರೂಪೇಂದ್ರಿಯ ಅನ್ನೋದು ದಟ್ ಈಸ್ ಆಕ್ಚುಲಿ ಇಸ್ ನಾಟ್ ಅ ಸ್ಟೋರ್ ಹೌಸ್ ಫಾರ್ ಎನಿ ಪ್ರಾಕೃತವಾದ ಯಾವುದಕ್ಕೂ ಸ್ಟೋರ್ ಹೌಸ್ ಆಗಲಿಕ್ಕಿಲ್ಲ. ಸೊ ಸ್ವರೂಪೇಂದ್ರಿಯ ಕೆನ್ ಓನ್ಲಿ ಬಿ ಎ ಸ್ಟೋರ್ ಹೌಸ್ ಓನ್ಲಿ ಫಾರ್ ಅಪ್ರಾಕೃತವಾದಕ್ಕೆ, ಬಿಕಾಸ್ ದಟ್ ಇಟ್ ಸೆಲ್ಫ್ ಇಸ್ ಅಪ್ರಾಕೃತ. ಆ ಕಾರಣದಿಂದ ಯಾವುದ್ಯಾವುದು ಈ ಅಪ್ರಾಕೃತವಾದ ಈ ಸ್ವರೂಪೇಂದ್ರಿಯ ಆ ಜೀವ ಪ್ರಾಕೃತವಾದದ್ದನ್ನು ಹೇಗೆ ಮಾಡ್ತಾನೆ ಅಂತ ಹೇಳಿದರೆ ದ ಗ್ಲೂ ಫಾರ್ಮೇಶನ್ ದಟ್ ಈಸ್ ದೇರ್ ಈಸ್ ಆಕ್ಚುಲಿ ದ ಬಂಧಕ ಶಕ್ತಿ. ಅದಕ್ಕೆ ಆಕ್ಚುಲಿ ಇದನ್ನು ಸೋಡಿಸಿದಲ್ಲಿ ಬಂಧ ಪ್ರಕರಣದಲ್ಲಿ ಬಂಧ ನಿವೃತ್ತಿ ಪ್ರಕರಣದಲ್ಲಿ ಸ್ವಲ್ಪ ವಿಸ್ತಾರ ಮಾಡಿ ಹೇಳಿದ್ದಾರೆ. ಐ ಥಿಂಕ್ ಅಲ್ಲಿ ನಮಗೆ ತಿಳಿಸ್ತಾರೆ ಆ ಬಂಧನ ಅವರು ಬರ್ಲಕ್ಕೆ ಕಾರಣವೇನಾಗತ್ತೆ ಅಂತ ಹೇಳಿದ್ರೆ ಆ ಜೀವ ನೀವ್ ಹೇಳಿದಂತೆ ನಾನೇ ಮಾಡ್ತಾ ಇದ್ದೀನಿ ನಾನೇ ಮಾಡ್ತಾ ಇದ್ದೆ ಅಂತ ಯಾವಾಗ್ಲೂ ತಿಳ್ಕೊಳ್ತಾನೆ, ಅದರಿಂದನೇ ಅದು ಬಂಧನ ಆಗುತ್ತೆ. ಸೊ ದಟ್ ಇಸ್ ವೈ ಆಕ್ಚುಲಿ ಇಟ್ ಗೆಟ್ಸ್ ಕನೆಕ್ಟೆಡ್. ಆ ಕರ್ಮ ಜಡ ಕರ್ಮದಿಂದ ಅದಕ್ಕೆ ಬರುವ ಲಿಂಕ್ ಅದೆಲ್ಲ ಅದು ಸ್ವರೂಪದಲ್ಲಿ ಸ್ಟೋರ್ ಆಗೋದಿಲ್ಲ, ಹೊರಗೆ ಇರುತ್ತೆ. ಆದ್ರೂ ಕೂಡ ಅದು ಬಿಕಾಸ್ ಆಫ್ ಇಟ್ಸ್ ಅಟ್ಯಾಚ್ಮೆಂಟ್ ಇಟ್ ನನ್ನದೇ ಅಂತ ಹಿಡ್ಕೊಂಡು ಜೀವ ಅದನ್ನ ಹಿಡ್ಕೊಂಡು ಕೂತಿರ್ತಾನೆ ಅಷ್ಟೇ. ಸೊ ಅದು ಯಾವಾಗ ಇದಕ್ಕೆ ಬಂಧ ನಿವೃತ್ತಿ ಆಗತ್ತೆ ಅಂತ ಹೇಳಿದ್ರೆ ಯಾವಾಗಾದ್ರೆ ಜೀವ ಇದು ನನ್ನದಲ್ಲ ಅಂತ ತಿಳ್ಕೊಳ್ತಾನೆ ಆವಾಗಲೇ ಬಂಧ ನಿವೃತ್ತಿ ಆಗುತ್ತೆ. ಅಷ್ಟವರೆಗೂ ನಾವು ಒಂದರ ಹಿಂದೆ ಓಡಿದಂತೆ. ಸೊ ವಿ ಗೋ ಆಫ್ಟರ್ ದಟ್, ಇಟ್ ಈಸ್ ನಾಟ್ ಅಟ್ಯಾಚ್ ಟು ದಟ್, ಇಟ್ಸ್ ನಾಟ್ ಸ್ಟಿಕ್ಕಿಂಗ್ ಟು ದಟ್, ಬಟ್ ವಿ ಗೋ ರನ್ ಆಫ್ಟರ್ ದಟ್. ಸೊ ವಿ ಆರ್ ಆಲ್ವೇಸ್ ಗೋಯಿಂಗ್ ಆಫ್ಟರ್ ದಟ್ ಅಷ್ಟೇ.
ಅದೇ ಆಕ್ಚುಲಿ ನಾನು ಈ ತತ್ವ ಸವಾಲಿಯಲ್ಲಿ ದಾವಣಗೆರೆ ಭೀಮರಾಯರದ್ದು ಕೂಡ ಓದ್ತಾ ಇದ್ದೀರಾ, ಅವ್ರು ಕೂಡ ಅದೇ ಹೇಳ್ತಾರೆ ಏನಂತಂದ್ರೆ ಈ ಸ್ವರೂಪ ಇಂದ್ರಿಯಗಳು ಈ ಸೃಷ್ಟಿಕಾಲದಲ್ಲಿ ಉಪಯೋಗಕ್ಕೆ ಬೀಳೋದಿಲ್ಲ, ಬರೇ ಸ್ವರೂಪ ಮನಸ್ಸು ಮಾತ್ರ, ಇಂದ್ರಿಯ ಶಕ್ತಿಗಳನ್ನು ತಗೊಳ್ಳೋಣ, ಸ್ವರೂಪ ಮನಃಶಕ್ತಿ ಮಾತ್ರ ಪ್ರೇಕ್ಷಕನಾಗಿ ನಿಂತು ಪ್ರೇಕ್ಷಕವಾಗಿ ನಿಂತ್ಕೊಂಡಿರುತ್ತೆ ಎಲ್ಲ ಕಾರ್ಯಗಳಿಗೆ ಅಂತೇಳಿ ಅವರು ಡಿಫೈನ್ ಮಾಡಿದ್ರು. ಆದ್ರೆ ಯಾವ ಶಾಸ್ತ್ರದ ಆಧಾರದಿಂದ ಅಂತೇಳಿ ನನಗೆ ಅವರು ಇಲ್ಲಿ ಕೊಟೇಶನ್ಸ್ ಕೊಡಲಿಲ್ಲ. ಸೊ ಹಾಗಾಗಿ ಪ್ರಾಬ್ಲಿ ಅವರು ಇವಾಗಂತೂ ಅವರು ಸದ್ಯಕ್ಕಂತೂ ಇಲ್ಲಿ ಹಾಗಿದ್ರಿಲ್ಲ ಅವರು. ಅಂಡ್ ಅನದರ್ ಪರ್ಸನ್ ಹೂ ಟಾಕ್ಸ್ ಅಬೌಟ್ ದಟ್ ವೆರಿ ಅಥಾರಿಟೇಟಿವ್ಲಿ ಇಸ್ ಸಂಜೀವ್ ಮೂರ್ತಿದಾಸರು. ಸೊ ಪ್ರಾಬ್ಲಿ ಅವ್ರ ಕಡೆಯಿಂದ ಸ್ವಲ್ಪ ನನ್ನ ಕ್ಲಾರಿಫಿಕೇಶನ್ಸ್ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೇನೆ. ತಮ್ಮ ಅದೇ ಇದು ಅಧ್ಯಯನದಲ್ಲಿ ಕೂಡ ತಾವು ಎಲ್ಲ ಅಂದ್ರೆ ಸ್ಪೆಸಿಫಿಕ್ ಆಗಿ ಜೀವನ ಅಪ್ರಾಕೃತವಾದ ಇಂದ್ರಿಯ ಶಕ್ತಿಗಳು ದೇ ಬೇಸಿಕಲಿ ಆರ್ ಆಕ್ಟಿಂಗ್ ಅಂದ್ರೆ ಸ್ವರೂಪ ಇಂದ್ರಿಯ ಶಕ್ತಿಗಳನ್ನು ಹೇಳಿದಂತೆ ಕಣ್ಣು ಕಿವಿ ಮೂಗು ನಾಲ್ಗೆ ವಾಟ್ ಎವರ್ ಇಟ್ ಬಿ ಆ ಸ್ವರೂಪ ಇಂದ್ರಿಯ ಶಕ್ತಿಗಳು ದೇ ಆರ್ ಗೆಟಿಂಗ್ ಆಕ್ಟಿವೇಟೆಡ್ ಬಿಕಾಸ್ ಆಫ್ ದ ಅನಾದಿ ಜಡಕರ್ಮ ವಿಚ್ ಇಸ್ ಪ್ರಾಕೃತ ಎಂಬುದು ಎಲ್ಲ ತಮಗೆ ದೃಷ್ಟಿಯಲ್ಲಿ ಬಂದ್ರೆ ಐ ಥಿಂಕ್ ವಿ ಮೇ ಹ್ಯಾವ್ ಟು ಫರ್ದರ್ ಡಿಸ್ಕಸ್ ಆನ್ ಇಟ್ ಅಂತೇಳಿ ನನಗೆ ಅನಿಸ್ತಾ ಇದೆ.
ಕಲೆಕ್ಟ್ ದಿ ಪ್ರಮಾಣ ಫಾರ್ ದಟ್ ಕಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ವಿಲ್ ಡಿಸ್ಕಸ್.
ಓ ಡೆಫಿನೆಟ್ಲಿ, ಯಾಕಂದ್ರೆ ತಮ್ಮ ಟೈಮ್ ಆಲ್ರೆಡಿ ಸಾಕಷ್ಟು. ಐ ಥಿಂಕ್ ಐ ಟುಕ್ ಇಟ್, ಐ ಪ್ರಾಬ್ಲಿ ಎಕ್ಸ್ಟೆಂಡೆಡ್ ಬೈ ಅನದರ್ 45 ಮಿನಿಟ್ಸ್ ಆರ್ ಸೋ ಬಿಕಾಸ್ ಆಫ್ ದಿ ಡಿಸ್ಕಷನ್. ಸೊ ಕ್ಷಮಿಸಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡೆಫಿನೆಟ್ಲಿ ವಿ ಪ್ರಾಬ್ಲಿ ಕ್ಯಾನ್ ಕಂಟಿನ್ಯೂ ವಿತ್ ದಿಸ್ ಅಂಡ್ ಫರ್ದರ್ ಮೋರ್ ಡಿಸ್ಕಷನ್ಸ್. ಆಮೇಲೆ ದತ್ತ ಸ್ವಾತಂತ್ರ್ಯದ ಬಗ್ಗೆ ಕೂಡ ತಾವು ಐ ಥಿಂಕ್ ಐ ಡಿಡ್ ನಾಟ್ ಪ್ರೊವೈಡ್ ಯು ಟೈಮ್ ಟು ಟಾಕ್ ಅಬೌಟ್ ದಟ್, ಸಾರಿ ಫಾರ್ ದಟ್. ಸೊ ಪ್ರಾಬ್ಲಿ ನಾವು ತಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ದತ್ತ ಸ್ವಾತಂತ್ರ್ಯದ ಬಗ್ಗೆ ಕೂಡ ಸ್ವಲ್ಪ ಕವರ್ ಮಾಡಿದ್ರೆ ಅನ್ಕೊಳ್ಳಾಗುತ್ತೆ.
ಹಾಗೆ ಮಾಡುವಂತೆ ಆಯ್ತು.
ಯಾ ಸೊ ಮಂಗಳ ಹೇಳ್ಬಿಟ್ಟು ನಮಸ್ಕಾರ ಮುಗಿಸ್ಬಿಡ್ತೀರಾ ರೈಟ್?
ಆಯ್ತು ರೀ. ಕಾಯನ ವಾಚ ಮನಸ್ಸೇಂದ್ರಿಯವ ಬುದ್ಧಿಯಾತ್ಮನಾವ ಅನುಸ್ವಭಾವ ಸರ್ವಮಿ ವಿದ್ಯುತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಆಯ್ತು ಅಗ್ರಾಮಿ ಕೃಷ್ಣಾರ್ಪಣಮಸ್ತು. ನಾರಾಯಣ.